Björn rätast den, nej.
Thank you.
உபயோகம்
பண்ணிருக்கேன்.
அது யாவத்தோடைய என்ன அத்தி
விஷ்ணாய வாசுதேவாய ஹரயே பரமாத்மனே குணத கிளேச நாசாய கோவிந்தாய நமோ நமஹ. இவத்தினிந்த நம்ம வைஷ்ணவ சமாஜ மாட்லேபேக்காகிர்த்தக்கந்தஹ கர்த்தவ்ய ஏகாதசி உபவாச. ಬರೀ ಏಕಾದಶಿ ಉಪವಾಸ ಮಾಡೋದು ಅಂತ ಹೇಳಿದರೆ ಆಹಾರವನ್ನು ಬಿಟ್ಟು ಇರ್ತಕ್ಕಂಥ ಜಾಗ. ಅದಕ್ಕೆ ಶಾಸ್ತ್ರಗಳು ಯಾವ ರೀತಿಯಾಗಿ ಮಾಡಬೇಕು ಏಕಾದಶಿಯನ್ನು ಎಂಬುದಾಗಿ ವಿಧಿ ಇದೆ. ಅಷ್ಟೇ ಅಲ್ಲ, ಆ ಕರ್ಮಾಚರಣೆಯನ್ನು ಮಾಡಬೇಕಾದ್ರೆ ಅದರ ಮಹತ್ವ ಏನು, ಅದರ ಫಲ ಏನು ಎಂಬುದನ್ನ ನಾವು ತಿಳ್ಕೊಳ್ಳಿ. ಅದರ ಫಲದ ಆಸೆಯಿಂದ ಮಾಡಬೇಕು ಅಂತ ಅರ್ಥ ಅಲ್ಲ. ಆ ಫಲ ಬರೆದಾಗ ಆ ಏಕಾದಶಿಯ ಆಚರಣೆಯ ಮಹತ್ವ ಏನು ಎಂಬುದಾಗಿ ನಮಗೆ ಗೊತ್ತಾಗುತ್ತೆ. ಹೀಗೆ ಮಹತ್ವವನ್ನ ತಿಳಿದು ಆಚರಿಸಿದಾಗ ಬಹಳಷ್ಟು ಫಲ ಎಂಬುದು ದೊರೆಯುತ್ತೆ. ಆ ದೃಷ್ಟಿಯಿಂದ ಇವತ್ತಿನಿಂದ ಏಕಾದಶಿ ಮಹತ್ವದ ಬಗ್ಗೆನೆ ಹಲವಾರು ದಿವಸಗಳ ಕಾಲ ಉಪನ್ಯಾಸವನ್ನ ನೀಡಲಿಕ್ಕೆ ಬಂದಿರತಕ್ಕಂತಹ ವಿದ್ವಾಂಸರು ನಿಮ್ಗೆಲ್ಲ ಪರಿಚಿತರಾಗಿರ್ತಕ್ಕಂತಹ ಡಾಕ್ಟರ್ ವ್ಯಾಸನಕೆರೆ ಪ್ರಪಂಚನಾಚಾರ್ಯರು. ಡಾಕ್ಟರ್ ಅನ್ನೋ ಇದನ್ನ ನಾವು ಹೇಳಬಾರದು. ಯಾಕೆಂದ್ರೆ ಯಾವುದೋ ಒಂದು ವಿಶ್ವವಿದ್ಯಾನಿಲಯ ಕೊಟ್ಟಿರ್ತಕ್ಕಂತಹ ಡಾಕ್ಟರೇಟ್ ಪ್ರಶಸ್ತಿಗಿಂತಲೂ ಕೂಡ ಪರಮಪೂಜ್ಯ ವಿದ್ಯಾಮಂದಿರ ಶ್ರೀಪಾದಂಗರು ಕೊಟ್ಟಿರ್ತಕ್ಕಂತಹ ಪ್ರಶಸ್ತಿ, ಅದಕ್ಕಿಂತ ಮಿಗಿಲಾದ ದೊಡ್ಡ ಪ್ರಶಸ್ತಿ ಇಲ್ಲೇ ಇಲ್ಲ. ಪೂಜ್ಯ ವಿದ್ಯಾಮಂದಿರ ಕೊಟ್ಟಿದ್ದಾನೆ ಅಂದರೆ ಸಾಕ್ಷಾತ್ ಮಧ್ವಾಚಾರ್ಯರೇನೇ ದಾಸನಗಿರಿ ಪ್ರಪಂಚನಾಚಾರ್ಯರನ್ನ ಸತ್ಕರಿಸಿದ್ದಾನೆ ಎಂಬುದಾಗಿ ಅರ್ಥ. ವಿದ್ಯಾರತ್ನಾಕರ ಇತ್ಯಾದಿ ಪ್ರಶಸ್ತಿ ಭಾಜನರಾಗಿರ್ತಕ್ಕಂತಹ ಪ್ರಪಂಚನಾಚಾರ್ಯರು ಅವರು ಸಮಾಜದಲ್ಲಿ ಮಾಡ್ತಾ ಇರ್ತಕ್ಕಂತಹ ಕಾರ್ಯ, ನೂರಾರು ಜನ ವಿದ್ವಾಂಸರು ಸೇರಿ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂತಹ ಕಾರ್ಯವನ್ನು ತಾವೊಬ್ಬರೇ ಏಕಾಂಗಿಯಾಗಿ ವ್ಯಾಸಮತ್ವ ಸೇವಾ ಪ್ರತಿಷ್ಠಾನ ಎಂಬ ಸಂಸ್ಥೆಯನ್ನ ಹುಟ್ಟು ಹಾಕಿ ವಿದ್ವತ್ ಸಮಾಜಕ್ಕೆ ಜನಸಾಮಾನ್ಯರಿಗೆ ಎಲ್ಲರಿಗೂ ಉಪಯುಕ್ತವಾಗಿರ್ತಕ್ಕಂತಹ ಅನೇಕ ಪುಸ್ತಕಗಳನ್ನ ಕೃತಿಗಳನ್ನು ನೀಡುವುದರ ಮೂಲಕವಾಗಿ ಆಚಾರ್ಯರ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಪ್ರಪಂಚನ ಆಚಾರ್ಯರು. ಅವರು ನಮ್ಮ ಪ್ರಾರ್ಥನೆಯ ಮೇರೆಗೆ ಇವತ್ತು ಉಪನ್ಯಾಸವನ್ನ ನಡೆಸಿಕೊಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಪೂರ್ಣಪುಣ್ಯ ಪ್ರತಿಷ್ಠಾನದ ಪರವಾಗಿ ಹಾಗೂ ವಾಸ್ತವ ಮೂರ್ತಿಗಳು ಅವರ ಪರವಾಗಿಯೂ ಕೂಡ ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ಈ ಉಪನ್ಯಾಸವನ್ನು ನಡೆಸಿಕೊಡಬೇಕು ಎಂಬುದಾಗಿ ನಾನು ಅವರಲ್ಲಿ ಹೇಳಿಕೊಳ್ತಾ ಇದ್ದೆ.
ಶ್ರೀಮದಾನಂದತೀರ್ಥೇಂದ್ರೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತ
ಮಾಂಸೇ ಕರವಾಣ್ಯಂಬ ಚರಣ ಹೃದಯ ಸರ್ವದಾ ಮಧ್ವಾಕ್ಯ ಸರಣಿ ಭೂಯಾ ಶ್ರೀಮದಾಚಾರ್ಯ ಹರಾಯ ಭಜತಾನಿಷ್ಠ ಹರಾಯ ಪುರವೈರಿಣೆ ಭವಾಯ ಭವತೇ ಭೂಯಾ ಶಿವಾಯ ಸಿರಸಾ ನಮಃ ಉಮೇಶಾದ್ಯಾ ಸುರಾ ಓಂ ಗೀಡೇ ಚೇತೋ ಹಿಮಾನಿನಃ ಯೂಯಂ ಸರ್ವೇ ಪ್ರಕೃತ ಮನೋಮೇ ಮಧ್ವಭಾವ ಶ್ರೀಮಂತ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಸ್ಫುತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಉದಾಹೃತ ವಾದಿರಾಜ ಗುರುಂ ವಂದೇ ರಘೋತ್ತಮ ಗುರುಂ ತಥಾ ರಾಘವೇಂದ್ರಾಂ ತಥಾ ಸರ್ವಾಂ ಸದ್ಗುರುಂ ಪ್ರಣತೋಸ್ಮಿ ಪೃಥ್ವೀಮಂಡಲ ಮುಖ್ಯಸ್ಥಾಃ ಪೂರ್ಣಬೋಧಮತಾಮುಕಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುಂ ಮಮ ಶ್ರೀ ಗುರುಭ್ಯೋ ನಮಃ ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮಪವಿತ್ರವಾದಂತಹ ಏಕಾದಶಿ ವ್ರತದ ಮಹತ್ವದ ಬಗ್ಗೆ ಪದ್ಮಪುರಾಣದಲ್ಲಿ ವಿಸ್ತಾರವಾಗಿ ಒಂದು ಭಾಗ ಬಂದಿದೆ. ಅದರ ಪ್ರವಚನವನ್ನೇ ಒಂದು ಇವತ್ತಿನಿಂದ 16ನೇ ತಾರೀಕಿನವರೆಗೆ ಒಟ್ಟು 6 ದಿವಸಗಳ ಪ್ರವಚನ. ಅದರಲ್ಲಿ ಯಥಾಶಕ್ತಿ ಯಥಾಮತಿಯಾಗಿ ನೋಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಏಕಾದಶಿ ವ್ರತ, ವ್ರತ ರಾಜ ಅಂತದಕ್ಕೆ ಹೆಸರು. ಯಾವುದೇ ಸಾಧನೆ ಮಾಡಬೇಕಾದ್ರೆ ನಾವು ಶ್ರಮ ಪಡೋದು, ಅಂತ ಶ್ರಮವನ್ನೇ ವ್ರತ ಅಂತ ಕರೆಯೋದು. ವಿದ್ಯಾರ್ಥಿಗಳು ಪಾಸ್ ಆಗಬೇಕಾಗಿ ಅವಲಾರ್ಥ ಕಷ್ಟಪಟ್ಟು ಓದ್ತಾರೆ, ಅನೇಕ ಪುಸ್ತಕಗಳ ಸಂಗ್ರಹವನ್ನು ಮಾಡ್ತಾರೆ, ಅನೇಕ ರೀತಿಯ ಪುಸ್ತಕಗಳ ಸಂಗ್ರಹದ ಜೊತೆಗೆ ಅನೇಕ ಜನ ತನ್ನ ಅಧ್ಯಾಪಕರನ್ನು ಸಂಪರ್ಕಿಸ್ತಾರೆ. ಎಲ್ಲ ರೀತಿ ಕಷ್ಟಪಟ್ಟಾಗ ಅವನಿಗೆ ಒಳ್ಳೆಯ ರೀತಿಯಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯವಾಗ ಅದು ಅದನ್ನೆಲ್ಲ ತಪ್ಪದೆ ಕ್ಲಾಸ್ಗೆ ಹೋಗೋದು, ತಪ್ಪದೆ ಹೋಮ್ವರ್ಕ್ ಮಾಡೋದು, ಮೊದಲಾದೆಲ್ಲ ವ್ರತಗಳು ಸಾಲಿಗೆ ಸೇರೋದು. ಅದನ್ನು ಮೋಕ್ಷಕ್ಕೋಸ್ಕರ ಮಾಡಿದಾಗ ವ್ರತ ಅಂತ ಕರಿತೇವೆ. ಲೌಕಿಕ ಸಾಧನೆಗೆ ಮಾಡೋದೆಲ್ಲ ಎಫರ್ಟ್ಸ್ ಅಂತ ಕರಿತೇವಲ್ಲ, ಲೌಕಿಕ ಸಾಧನೆಯ ಎಫರ್ಟ್ಸ್ ಹೇಗೋ ಆಧ್ಯಾತ್ಮಿಕ ಸಾಧನೆಯ ವ್ರತ ವ್ರತ ನಿಯಮ ನಿಷ್ಠೆ ಎಲ್ಲ ಪದಗಳು ಆ ರೀತಿಯಾದ ಪದಗಳು. ಇನ್ನು ರೋಗವಾಸಿ ಆಗಬೇಕಾಗಿದೆ, ಡಾಕ್ಟರ್ ಪಥ್ಯ ಹೇಳ್ತಾರೆ ಇದನ್ನು ತಿನ್ನಲೇಬೇಡ ಅಂತ ಹೇಳ್ತಾರೆ. ತಿನ್ನು ತಪ್ಪದೆ ತಿಂದೆ ಹೋದ ವ್ರತ ಅದು, ತಿಂದೆ ಇರ್ತಾರೆ ಪಥ್ಯ ಮಾಡುವಂತಾರಲ್ಲ, ಔಷಧಿ ತಗೊಳ್ಳೇಬೇಕು ಅಂತ ಹೇಳ್ತಾರೆ, ಅದೊಂದು ವ್ರತ. ಯಾವ ಸಲ 3 ಸತಿ ತಗೊಳ್ಬೇಕು, ವಾರಕ್ಕೊಮ್ಮೆ ತಗೋ ಅಥವಾ ದಿವಸಕ್ಕೆ 3 ಸಲ ಅಥವಾ ದಿವಸ ದಿನ ಬಿಡ್ತೇನೆ ಆ ದಿವಸಕ್ಕೆ 1 ಸಲ, ಆ ಕ್ರಮದಲ್ಲೇ ತಗೊಂಡ ವ್ರತ ಆಗುತ್ತೆ. ತೋಚಿದಂತೆ ಮಾಡಿದ ವ್ರತ ಆಗೋದಿಲ್ಲ, ಹೇಳಿದ ಕ್ರಮದಲ್ಲೇ ತಗೋದು. ಅದೇ ರೀತಿಯಲ್ಲಿ ಒಂದನ್ನು ಮೋಕ್ಷಕ್ಕೆ ನಾವು ಹೋಗಬೇಕು ಅಂತಿದ್ರೆ ಅದಕ್ಕೆ ಅನೇಕ ರೀತಿಯಲ್ಲಿ ಭಾರಿ ಸಾಧನೆ ಮಾಡಬೇಕಾಗ್ತದೆ. ಸಣ್ಣ ಪುಟ್ಟ ರೋಗಗಳಿಗೆ ವಿಹಿತವಾದಂತಹ ಪಥ್ಯಾದಿಗಳು ಕಡಿಮೆ, ರೋಗ ದೊಡ್ಡದಾಗ್ತಾ ಹೋದಂತೆ ಚಿಕಿತ್ಸೆಗಳು ಜಾಸ್ತಿ, ಪಥ್ಯಗಳು ಜಾಸ್ತಿ ಆಗುತ್ತೆ. ನಮ್ಮ ಸಣ್ಣ ಪುಟ್ಟ ರೋಗ ಅಲ್ಲ, ಭವರೋಗ ಅಂತ ಭವರೋಗ. ಕೆಲವು ರೋಗಗಳು ಹುಟ್ಟಿನಿಂದ ಅಸ್ತಮ ಮಾತ್ರ ಹುಟ್ಟಿನಿಂದ ಬರುತ್ತೆ ಅಂತ ಕರೀತೇವೆ ಕೆಲವು ರೋಗಗಳನ್ನು. ಇದು ಭವರೋಗ ಅನಾದಿ ಕಾಲದ್ದು ಅಂತ ಹೇಳ್ತಾರೆ, ಎಂದಿನಿಂದ ಬಂದರೆ ಅನಾದಿ ಕಾಲದ ರೋಗ ಇದೆ. ಕೆಲವು ಕೆಂಪ್ತಾ ಇರ್ತಾರೆ ಚಿಕನ್ನಿಂದ ಬಿಡಿ ಅಂತ ಹೇಳ್ತಾರೆ, ಹೊಸ್ತಾಗಿ ಬಂದ ರೋಗ ಬೇಗ ಹೋಗ್ಬಿಡುತ್ತೆ, ಅದನ್ನು ಅಕ್ಯೂಟ್ ಅಂತ ಕರೀತಾರೆ, ಹೆಚ್ಚಾದಾಗ ಕ್ರಾನಿಕ್ ಅಂತ ಕರೀತಾರೆ. ನಮ್ಮದು ಭಾರಿ ಕ್ರಾನಿಕ್ ಭವರೋಗ ಅಂತ ಹೇಳಿದರೆ ಅದು ಅನಾದಿ ಕಾಲದ ರೋಗ. ಅದು ಎಲ್ಲ ರೋಗಗಳು ಇದ್ರ ಮುಂದೆ ಏನೂ ಅಲ್ಲ, ಭಯಾನಕವಾದ ರೋಗ, ಮತ್ತೆ ಮತ್ತೆ ಕಾಡತಕ್ಕಂಥ ರೋಗ, ಹುಟ್ಟು ಸಾವುಗಳ ರೂಪದ ರೋಗ, ರೋಗ ರುಜಿನಗಳ ರೂಪದ ರೋಗ, ದಾರಿದ್ರ್ಯ ಮೊದಲಾದವುಗಳ ರೀತಿಯಲ್ಲಿ ಕಾಡುತ್ತೆ, ಒಂದಲ್ಲ ಎರಡಲ್ಲ. ಅದು ಒಟ್ಟಾಗಿ ಅದರ ಒಂದೇ ಮಾತನ್ನು ಹೇಳಿದ್ರೆ ಸಂಸಾರ ಅಂತ ಕರೀತಾರೆ. ಒಂದೊಂದು ದುಃಖಕ್ಕೆ ಒಂದೊಂದು ಹೆಸರಿದ್ರೆ ಎಲ್ಲ ದುಃಖ ಒಟ್ಟಿಗೆ ಸೇರಿದ್ರೆ ಸಂಸಾರ ಅಂತ, ಎಲ್ಲ ದುಃಖ ಒಟ್ಟಿಗೆ ಸೇರಿಬಿಟ್ಟಾಗ ಅದನ್ನು ಸಂಸಾರ ಅಂತ ಕರೀತಾರೆ. ಹಾಗೆ ಅಂತ ಸಂಸಾರದಲ್ಲಿ ಪಾರಾಗಬೇಕಾದ್ರೆ ಅನೇಕ ರೀತಿಯ ಮಾರ್ಗವನ್ನು ಹುಡುಕಬೇಕು. ಅದಕ್ಕೆ ಅತ್ಯಂತ ಮುಖ್ಯವಾದ ಮಾರ್ಗ ಒಂದೇ, ಜ್ಞಾನೇನೈವ ಪರಂಪರ ದಹಿ ಜ್ಞಾನೇನ ಸದೃಶಂ ಪವಿತ್ರ ವಿಹ ವಿದ್ಯತೆ. ಬೇರೊಂದು ದಾರಿ ಮೋಕ್ಷಕ್ಕೆ ಇಲ್ಲ, ಏನಾದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ತಿಳಿದಿರಬೇಕು. ಲೋಕದಲ್ಲೂ ಹಾಗೇನೆ, ಪರೀಕ್ಷೆ ಪಾಸ್ ಮಾಡಬೇಕು. ಉಳಿದ ಏನೇ ಇದ್ರೂ ಓದೋದು ಬಹಳ ಮುಖ್ಯವಾದ, ಓದೋದೊಂದು ಇಲ್ಲದೆ ಹೋದರೆ ಉಳಿದ ಯಾವುದು ಕೌಂಟ್ ಆಗೋದೇ ಇಲ್ಲ. ಅದೊಂದಿತ್ತು ಅಂದರೆ ಉಳಿದನ್ನೆಲ್ಲ ನಾವು ಹೃದಯಕ್ಕೆ ಹೊಂದಿಸ್ಕೊಳ್ಳೋದು. ಆ ರೀತಿಯಲ್ಲಿ ಲೌಕಿಕದಲ್ಲೂ ಓದು, ಅಧ್ಯಾತ್ಮದಲ್ಲೂ ಓದು. ನಮ್ಮ ಜೀವನದ ಆಶ್ಚರ್ಯ ಅಂದರೆ ಲೌಕಿಕದಲ್ಲಿ ಏನು ಓದಿದ್ದಾನೆ ಅಂತ ತಾನು ಮಾತಾಡ್ತಿದ್ರೆ ಏನು ಓದಿದ್ದಾನೆ ಕೇಳ್ತಾರೆ, ಇಲ್ಲಿ ಓದಿದ್ದಾರೆ ಅಂತ ಗಾಬರಿ ಆಗ್ತಾರೆ. ಇಷ್ಟೇ ವ್ಯತ್ಯಾಸ, ಶಾಸ್ತ್ರಕ್ಕೆ ಬಂದರೆ ಓದಿಬಿಟ್ಟಿದ್ದಾರೆ, ಛೇ ಓದಬಾರ್ದಾಗಿತ್ತು ಅಂತ, ಇದನ್ನಾದ್ರೆ ಓದಬೇಕಾಗಿತ್ತು ಅಂತ ಹೇಳಿ ಅವ್ರಿಗೆ ಗೊತ್ತು. ಓದಿದರೆ ಹಣ ಅಂತ ಗೊತ್ತು, ಇಲ್ಲಿ ಓದಿದರೆ ಜ್ಞಾನ ಮೋಕ್ಷ ಅಂತ ಗೊತ್ತಿಲ್ಲ. ಅದೇ ಲೌಕಿಕದ ಓದಿನ ಮಹತ್ವ ನಮಗೆ ಗೊತ್ತಿರೋ ಹಾಗೆ ಅಧ್ಯಾತ್ಮದ ಓದಿನ ಮಹತ್ವ ಗೊತ್ತಿಲ್ಲ. ಲೌಕಿಕದಲ್ಲಿ ಓದೋದು ಅಂದರೆ ಅವನು ಕಷ್ಟ ಕೆಲಸ ಪಡ್ತಾ ಇರ್ತಾನೆ ಮೆಚ್ಚದೆ ಇನ್ನು ಓದು ಓದು ಅಂತ ಹೇಳ್ತಾರೆ. ಹೆಚ್ಚು ಓದು, ಆದಷ್ಟು ಓದಿಬಿಡು ಅಂತ ಹೇಳ್ತಾರೆ. ಅದು ಬುದ್ಧಿವಂತ ಹುಡುಗನಿಗೆ ಆದಷ್ಟು ಓದು ಅಂತ ಹಾಗೆ ಹೇಳ್ತಾರೋ ಹಾಗೆ ಆದಷ್ಟು ಶಾಸ್ತ್ರವನ್ನು ಓದು ಅಂತ ಹೇಳೋದು ಅಧ್ಯಾತ್ಮದ ಯಶಸ್ಸನ್ನು. ಆ ಓದಿಗೆ ಬೇಕಾದಂಥ ಪರಿಕರಗಳಲ್ಲಿ ಅನೇಕ ಮಾರ್ಗಗಳು, ದಾನ ತೀರ್ಥ ತಪೋಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದ ಅಂಗಾನಿ ಹರಿ ಸೇವಾಯ ಭಕ್ತಿ ಸ್ವೀಕಾರು ಮುಕ್ತಿ ಅಂತ ಜ್ಞಾನಪ್ರಾಪ್ತಿಗಿರ್ತಕ್ಕಂಥ ಹಾದಿಗಳಲ್ಲಿ ದಾನ, ತೀರ್ಥಯಾತ್ರೆ, ತಪಸ್ಸು, ವ್ರತ ಇವೆಲ್ಲ ಅನೇಕ ಮಾರ್ಗಗಳಲ್ಲಿ ಜ್ಞಾನ ಒಂದೇ ಮುಖ್ಯವಾದದ್ದು. ಜ್ಞಾನ ಬರಲಿಕ್ಕೆ ಅನೇಕ ಮಾರ್ಗಗಳು, ಎಲ್ಲವನ್ನು ಮಾಡಬೇಕು, ಕೆಲವನ್ನು ಹೆಚ್ಚು ಮಾಡಬೇಕು. ಇವತ್ತು ಆಪ್ಷನಲ್ ಅಂತ ಓದಕ್ಕೆ ಸಾಧ್ಯ ಇಲ್ಲ, ಅದ್ರ ಜೊತೆ ಕೆಲವು ಸಬ್ಜೆಕ್ಟ್ ಮತ್ತೆ ಓದ್ತಾನೆ ಜೊತೆಗೆ. ಅದೇ ರೀತಿಯಲ್ಲಿ ಜ್ಞಾನದಲ್ಲಿ ಜ್ಞಾನ ಸಂಪಾದನೆ ಪ್ರಧಾನ, ಅದು ಪ್ರಧಾನವಾದ ಸಾಧನ ಅಂದರೆ ಅಧ್ಯಯನಾದಿಗಳೇ ಬೇರೆ ಇಲ್ಲ. ಆತ್ಮಾವಾರಿ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ಇದು ಧ್ಯಾಸಿತವ್ಯ, ಬೇರೊಂದು ದಾರಿ ಇಲ್ಲ. ಶ್ರವಣ ಮನನ ಧ್ಯಾನಗಳೆಂದರೆ ಜ್ಞಾನ. ಜ್ಞಾನ ಅದಕ್ಕೆ ಮೂರು, ಶ್ರವಣ ಮನನ ಧ್ಯಾನ. ಅಂತ ಶ್ರವಣ ಮನನ ಸರಿಯಾಗಿ ನಡೀಬೇಕು ಅಂತಿದ್ರೆ ಅಂತಃಕರಣ ಶುದ್ಧಿಯಾಗಿದೆ. ಮನಃಶುದ್ಧಿ ಇಲ್ಲದೆ ಹೋದರೆ ಯಾವ ಸಾಧನೆ ಮಾಡಲಿಕ್ಕೆ ಬರೋದೇ. ಮನಃಶುದ್ಧಿ ವಿಹೀನತ್ವ ಸರ್ವಂ ಕರ್ಮ ಸುನಿಷ್ಫಲಂ ಒಂದು ಪ್ರಾಣದಲ್ಲಿ ಹೇಳ್ತಾರೆ. ಮನಃಶುದ್ಧಿ ವಿಹೀನತ್ವ ಸರ್ವಂ ಕರ್ಮ ಸುನಿಷ್ಫಲಂ, ಎಂಥದ್ದೋ ಕೆಲಸ ಮಾಡಿದ ಮನಃಶುದ್ಧಿ ಇಲ್ಲ ಆ ಕರ್ಮ ಎಲ್ಲ ವ್ಯರ್ಥ, ಎಲ್ಲ ಕೆಲಸ ಮಾಡಿದ ಅದು ಮೈಲಿಗೆ ಆಯಿತು ಎಲ್ಲ ವೇಸ್ಟ್. ಮೈಲಿಗೆ ಆದರೆ ಹೇಗೋ ಹಾಗೆ ಮನಃಶುದ್ಧಿ ಅಂದರೆ ಮೈಲಿ ಮನಸ್ಸಿನ ಮೈಲಿಗೆ ಅಂತ ಕರೀತಾರೆ. ದೇಹದ ಮೈಲಿಗೆ ಮನಸ್ಸಿನ ಮೈಲಿಗೆ, ನಮಗೆ ವೃದ್ಧಿ ಸೂತಕಾದಿ ಬಂದಾಗ ದೇಹದ ಮೈಲಿಗೆ ಅರ್ಥವಾಗ್ತದೆ, ಆದರೆ ಮನಸ್ಸಿನ ಮೈಲಿಗೆ ಅರ್ಥ ಆಗೋದಿಲ್ಲ. ಮನಸ್ಸಿನ ಮೈಲಿಗೆ ಅಂದರೆ ಕಾಮಕ್ರೋಧಾದಿಗಳ ಮನಸ್ಸಿನ ಮೈಲಿಗೆ ಅದು ಹೋಗಬೇಕು. ಅದು ಹೋದರೆ ಶ್ರವಣಾದಿಗಳು ಒಳ್ಳೆ ಅವಕಾಶ ಸಿಗ್ತದೆ. ಅದು ಹೋಗ್ಲಿಕ್ಕೋಸ್ಕರವಾಗಿ ಅಂತಃಕರಣ ಶುದ್ಧಿ ಧಾರಣೆ ಕರ್ಮ ಅಂತ ಕರೀತಾರೆ. ಕರ್ಮಾಚರಣೆಯಿಂದ ಅಂತಃಕರಣ ಶುದ್ಧಿಯಾಗಿದೆ. ಅಂತ ಕರ್ಮ ಅನೇಕ ವಿಧವಾದದ್ದು, ವರ್ಣಕರ್ಮ, ಆಶ್ರಮ ಕರ್ಮ, ದೇಶಕರ್ಮ, ಕಾಲಕರ್ಮ ಮತ್ತು ಗಂಡಸರ ಕೆಲಸಗಳು, ಹೆಂಗಸರ ಕೆಲಸ, ಚಿಕ್ಕವರ ಕೆಲಸ, ದೊಡ್ಡವರ ಕೆಲಸ, ಮತ್ತು ನಿತ್ಯ ಕೆಲಸ, ನೈಮಿತ್ಯ ಕೆಲಸ, ಕಾಮ್ಯ ಕೆಲಸ ಅಂತ ಅನೇಕ ಭಾಗಗಳು. ಅದರಲ್ಲಿ ಒಂದು ಕರ್ಮ ಅಂದರೆ ವ್ರತಾದಿಗಳು ಒಂದು ಶ್ರೇಷ್ಠವಾದ ಸಾಧನೆ. ಅಂತಃಕರಣ ಶುದ್ಧಿಗೆ ಬಹಳ ಶ್ರೇಷ್ಠವಾದ ಸಾಧನೆಗಳಲ್ಲಿ ದಾನ ಒಂದು ಸಾಧನೆ, ವ್ರತ ಒಂದು ಸಾಧನೆ. ವ್ರತದಿಂದನೂ ಪಾಪ ಕಳ್ಕೊಳ್ಬಹುದು, ದಾನದಿಂದನೂ ಪಾಪ ಕಳ್ಕೊಳ್ಬಹುದು. ದಾನ ಎದುರು ಮಾಡೋಕ್ಕಾಗೋದಿಲ್ಲ, ಭಾರಿ ದಂಚು ದುಡ್ಡು ಹಣಕಾಸು ಬೇಕಾಗ್ತದೆ, ಇಲ್ಲ ದಾನ ಮಾಡೋಕ್ಕಾಗೋದಿಲ್ಲ. ವ್ರತ ಆಗಲ್ಲ, ಹಣಕಾಸು ದೇಹದಂಡನೆ ಮಾಡೋದು ವ್ರತ. ದೇಹದಂಡನೆ ರೂಪದ ವ್ರತವನ್ನು ಮಾಡೋದಕ್ಕೆ ಎಲ್ಲರೂ ಕೂಡ ಅರ್ಹರಾಗಿರ್ತಾರೆ. ಬಡವರಿಗೆ ಇನ್ನೂ ಜಾಸ್ತಿ, ಹೇಗೂ ದುಡ್ಡಿಲ್ಲ, ಸ್ಥಿತಿಯ ದೇಹದಂಡನೆ ಮಾಡಬೇಕು. ಬಡವರಿಗೆ ಹೆಚ್ಚು ವ್ರತ ಉಪವಾಸಗಳ ಫಲ ಭಾರಿ ಜಾಸ್ತಿ ಸಿಗ್ತದೆ. ಅಂಥ ವ್ರತಗಳ ಪರಿಕಲ್ಪನೆಯಿಂದ ಶಾಸ್ತ್ರಗಳು ಬಹಳ ವಿಸ್ತಾರವಾಗಿ ಹೇಳಿದೆ. ವಿಷ್ಣುಪಂಚಕ, ವಿಷ್ಣು ಪಂಚಕ ಮತ್ತು ಚಾತುರ್ಮಾಸ್ಯ, ಏಕಾದಶಿ, ಕೃಷ್ಣಾಷ್ಟಮಿ, ಗೌರಿ, ಗಣೇಶ, ಎಷ್ಟು ವ್ರತಗಳಿವೆ, ವರ್ಷ ಪೂರ್ತಿ ವ್ರತಗಳಿದ್ದೇ ಇದೆ. ಆದರೆ ಅತಿ ಶ್ರೇಷ್ಠವಾದ ವ್ರತ ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನವೀತ್ಯತೆ. ಏಕಾದಶಿಯಷ್ಟು ದೊಡ್ಡ ವ್ರತ ಮತ್ತೊಂದಿಲ್ಲ, ಏಕಾದಶಿಯಷ್ಟು ದೊಡ್ಡ ವ್ರತ ಇಲ್ಲ. ಪದ್ಮನಾಭಸ್ಯ ದಿನಂ ಯಾದೃಶ್ಯಂ ಪಾತಕ ಹಾನಿದ ಆಚಾರ್ಯ ಮಾತಾಡ್ತಾರೆ. ಜಗತ್ತಿನಲ್ಲಿ ಪದ್ಮನಾಭನ ದಿನ, ಹರಿದಿನ, ಏಕಾದಶಿ, ಅದಕ್ಕೆ ಪಾಪ ಕಡಿಯೋ ಶಕ್ತಿ ಇಷ್ಟೇ ಇದೆಯಲ್ಲ, ಅಂತ ಶಕ್ತಿ ಬೇರೆ ಯಾವ ವ್ರತಕ್ಕೂ ಇಲ್ಲ, ಯಾವ ಸಾಧನೆಗೂ ಇಲ್ಲ. ಶ್ರೇಷ್ಠವಾದ ವ್ರತ ವ್ರತರಾಜ ಅಂದರೆ ಏಕಾದಶಿನೇ ಸರಿಯಾಗಿ ತಿಳಿದಿರ್ಬೇಕು. ಅಂತ ಏಕಾದಶಿ ವ್ರತದಲ್ಲಿ ಎಷ್ಟು ಮಹತ್ವ ಅಂತ ಕೇಳಿದ್ರೆ ಎಲ್ಲ ವ್ರತಗಳನ್ನು ಕೂಡ ಮಾಡ್ತಾನೆ ತಿಳ್ಕೊಂಡು. ಆದರೆ ಅದಕ್ಕೊಂದು ಮೂಲ ವ್ರತ ಅಂತ ಒಂದಿದೆ, ಅದು ಏಕಾದಶಿ. ಏಕಾದಶಿ ಮಾಡಲಿಲ್ಲ ಎಷ್ಟೋ ವ್ರತಗಳ ಅರ್ಥನೇ ಇಲ್ಲ. ವಿಷ್ಣುಪಂಚಕ ಮಾಡಿದ ಏಕಾದಶಿನೇ ಮಾಡೋದಿಲ್ಲ, ವಿಷ್ಣುಪಂಚಕ ಸೊನ್ನೆ. ವಿಷ್ಣುಪಂಚಕ ಎಲ್ಲ ವ್ರತಗಳು ಹೋಗ್ಬಿಟ್ಟಂತೆ ಲೆಕ್ಕ. ಏಕಾದಶಿಯನ್ನು ಮಾಡದೆ ಹೋದರೆ ವ್ರತಗಳೆಲ್ಲವೂ ಏಕಾದಶಿ ವ್ರತದ ಹಿಂದೆ ಅಂತ ಹೇಳ್ತಾರೆ. ವ್ರತಗಳೆಲ್ಲವೂ ಏಕಾದಶಿ ವ್ರತದ ಹಿಂದೆ, ಅದನ್ನೇ ಹಿಂದೆ ಮಾಡಿದರೆ ಗೋವಿಂದ. ಎಲ್ಲ ವ್ರತಗಳು ಅದರ ಹಿಂದೆ, ಅದನ್ನೇ ನಾವು ಹಿಂದೆ ಮಾಡಿಕೊಂಡ್ರೆ ಅದನ್ನು ಮುಂದೆ ಮಾಡಬೇಕು. ಯಾವ ಏಕಾದಶಿ ವ್ರತವನ್ನು ಮೊದಲು ಮಾಡಬೇಕು. ಕೆಲವು ವ್ರತ ಎಲ್ಲ ಕಾರ್ಯಗಳನ್ನು ಮಾಡಿ ಸಂಧ್ಯಾವಂದನ ಮಾಡಿಲ್ಲ, ಎಲ್ಲ ವೇಷ. ಯಾವುದೇ ಒಂದು ಆಧ್ಯಾತ್ಮಿಕದಲ್ಲಿ ಸಂಧ್ಯಾವಂದನ ಮಾಡದೆ ಹೋದರೆ ದೇವಪೂಜಾದಿಗಳೆಲ್ಲ ಹೇಗೆ ವ್ಯರ್ಥನೋ, ವ್ರತಗಳ ಸಂಧ್ಯಾವಂದನೆ ಎಲ್ಲ ಆಧ್ಯಕ್ಕೂ ಎಂಟ್ರಿ ಅದು. ಆ ಕುರಿಯಾದನ್ನೆನ್ನವ ಕುರಿಯಾ ಮೈತ್ರೋ ಬ್ರಾಹ್ಮಣ ಉಚ್ಚನೆ. ಯಾವ ಕರ್ಮ ಮಾಡಲೇ ಬಿಡಲಿ ಸಂಧ್ಯಾವಂದನೆ ಮಾಡಲೇಬೇಕು ಅಂತ ನಿಯಮ. ಅದೇ ರೀತಿ ಯಾವ ವ್ರತ ಮಾಡಲೇ ಬಿಡಲಿ ಏಕಾದಶಿ ವ್ರತ ಮಾಡಲೇಬೇಕು ಅನ್ನೋದು ನಿಯಮ. ಬೇರೆ ವ್ರತಗಳನ್ನು ಮಾಡದೆ ಹೋದರೆ ನಮಗೆ ಪಾಪನ ಮಾಡದೇ ಇಲ್ಲ ಅಂತ ಪಾಪ ಇಲ್ಲ, ಮಾಡಿದರೆ ಪಾಪ ಹೋಗುತ್ತೆ. ಆದರೆ ಮಾಡದೇ ಇರೋದು ಒಂದು ಪಾಪ ಅಂತ ಅಲ್ಲ, ಆದರೆ ಏಕಾದಶಿ ಹಾಗಲ್ಲ, ಮಾಡಿದರೆ ಭಾರಿ ಪುಣ್ಯ, ಬಿಟ್ಟರೆ ಭಾರಿ ಪಾಪ ಅದು ಅಂತಿತ್ತು. ವಿಷ್ಣು ಪಂಚಕ ಮಾಡಿದ್ರೆ ಭಾರಿ ಪುಣ್ಯ, ಬಿಟ್ಟರೆ ಪಾಪ ಅಂತಿಲ್ಲ. ವಿಷ್ಣು ಪಂಚಕ ಭಾರಿ ಪುಣ್ಯ, ಬಿಟ್ಟರೆ ಪಾಪ ಅಲ್ಲ. ಏಕಾದಶಿ ಹಾಗಲ್ಲ, ಮಾಡಿದರೆ ಅದರಷ್ಟು ಪುಣ್ಯ ಕೊಡೋ ವ್ರತನೇ ಇಲ್ಲ, ಬಿಟ್ಟರೆ ಅದರಷ್ಟು ಪಾಪ ಕೊಡೋ ವ್ರತನೂ ಇಲ್ಲ. ಮತ್ತೆ ಎರಡೆರಡು ಬಂದರು ಹಾಗೆ ಹೋದ್ರು ಹಾಗೆ ಅದಕ್ಕೆ ಹೇಳ್ತಾರೆ, ನಕಾಸಿ ನಗಯ ಗಂಗಾ ನರೇವಾ ನಚ ಗೌತಮಿ ನಚಾಪಿ ಗೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರಿಯತ್ತಿನ ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಏಕಾದಶಿ ಉಪವಾಸಸ್ಯ ಕಲಾಂ ಅರ್ಹಂತಿ ಷೋಡಶಿ. ಎಷ್ಟು ಹೊಡ್ತಾರೆ ಏಕಾದಶಿ ವ್ರತವನ್ನು, ಅಷ್ಟೇ ಹೇಳ್ತಾರೆ. ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಹತ್ಯಾಧಿಕಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೇ ಹರಿವಾಸ. ಎಲ್ಲ ಪಾಪ ಒಂದೇ ದಿವಸ ಮಾಡಬೇಕು, ಏಕಾದಶಿ ತಿಂದು ಬಿಡಿ ಸಾಕು ಅಂತೇಳಿ. ಜಗತ್ತು ಎಲ್ಲ ಪಾಪಗಳು ಒಂದೇ ಕ್ಷಣದಲ್ಲಿ ಬಂದಾಗಲೇ. ಯಾವ್ಯಾವ ವರಂ ಸಮಾತೃ ಗಮನ, ವರಂ ಗೋಮಾಂಸ ಭಕ್ಷಣ, ವರಂ ಹತ್ಯ, ಸುರಾಪಾನ, ಏಕಾದಶ್ಯದ ಭಕ್ಷಣ. ಜಗತ್ತಿನ ಎಲ್ಲ ಪಾಪಗಳು ಒಂದೇ ದಿವಸ ಬರಬೇಕು ನಮಗೆ, ಪೂರ್ಣ ಬರಬೇಕು ಅಂದರೆ ಏಕಾದಶಿಯನ್ನ ತಿದ್ದಾಕಿರ್ತಾರೆ. ಏಕಾದಶಿ ಮಾಡಿದ್ರೆ ಎಲ್ಲ ಪುಣ್ಯ ಬರುತ್ತೆ. ಅದಕ್ಕೆ ಅತಿ ದೊಡ್ಡ ವ್ರತ ಅಂತ ಹೇಳಿದ್ರೆ ಏಕಾದಶಿ ವ್ರತ. ಇದನ್ನ ವೇದಗಳಿಂದ ಶುರುವಾಗುತ್ತೆ. ಕೆಲವು ವ್ರತಗಳು ದೇಶೀಯ ವ್ರತ ಇರುತ್ತೆ, ಕಾಲದ ವ್ರತ ಇರುತ್ತೆ, ಏಕಾದಶಿ ಆಗಲ್ಲ. ಇದು ಎಲ್ಲ ಶಾಸ್ತ್ರದಲ್ಲಿ ಬಂದಿರತಕ್ಕಂಥ ವ್ರತ. ಎಲ್ಲ ವ್ರತರು ಎಲ್ಲ ಶಾಸ್ತ್ರಪುರಾಣದಲ್ಲಿ ಬರೋದಿಲ್ಲ, ಕೆಲವು ಬರುತ್ತೆ ಕೆಲವು ಬರೋದಿಲ್ಲ. ಆದರೆ ಪ್ರತಿ ಕೆಲವು ವ್ರತಗಳು ಮಾಸಕ್ಕೆ ಸಂಬಂಧಪಟ್ಟಂತೆ ವ್ರತಗಳು, ಎಲ್ಲ ಕಾಲಕ್ಕೂ ಮಾಡಬೇಕಾಗಿಲ್ಲ. ಆ ಮಾಸಕ್ಕಷ್ಟೇ ಭಾರಿ ಮಹತ್ವ, ಅದಕ್ಕೆ ಎಲ್ಲ ಕಾಲದಲ್ಲೂ ಬೇಕಿಲ್ಲ. ಆದರೆ ಎಲ್ಲ ಕಾಲದಲ್ಲೂ ಮಾಡತಕ್ಕಂಥ ವ್ರತ ಏಕಾದಶಿ. ಮತ್ತೆ ಎಲ್ಲ ಪುರಾಣದಲ್ಲಿ ಬಂದಿರೋ ವ್ರತ, ವೇದಗಳಲ್ಲಿ ಬಂದಿರೋ ವ್ರತ, ಮಹಾಭಾರತ ಇತಿಹಾಸದಲ್ಲಿ ಬಂದಿರತಕ್ಕಂಥ ವ್ರತ, ಎಲ್ಲ ಹರಿದಾಸ ಹೇಳಿರ್ತಕ್ಕಂಥ ವ್ರತ. ಹರಿದಾಸ ವರಮಹೇಶ್ವರ ಬಗ್ಗೆ ಜಾಸ್ತಿ ಹೇಳಿಯಲ್ಲ ಯಾರು ಕೂಡ. ಗಣೇಶ ವ್ರತ ವ್ರತಗಳ ಬಗ್ಗೆ ಹರಿದಾಸ ಸಾಹಿತ್ಯದಲ್ಲಿ ನಮ್ಮ ಮಾತುಗಳೇ ಸಿಗೋದಿಲ್ಲ. ಆದರೆ ಇದು ಏಕಾದಶಿ ಆಗಲ್ಲ ಅಂತ ಹೇಳದೆ ಅಂದರೆ ಹರಿದಾಸರೇ ಅಲ್ಲ. ಹರಿದಿನ ಮಾಡದೆ ಹೋದ್ರು ಹರಿದಾಸರಲ್ಲ, ಹರಿದಿನದ ಬಗ್ಗೆ ಹೇಳದೆ ಹೋದ್ರು ಹರಿದಾಸರಲ್ಲ. ಅಷ್ಟರ ಬಟ್ಟೆ ಏಕಾದಶಿ ವ್ರತ ಅನ್ನೋದು ಅತಿ ಶ್ರೇಷ್ಠವಾದ ವ್ರತವಾಗಿ ಬಂದಿದೆ. ಅಂತ ಶ್ರೇಷ್ಠ ವ್ರತವನ್ನು ಹೇಳಿದ ಒಂದೇ ಒಂದು ಮತ ಮತ್ತೊಮ್ಮ ಮತ ಒಂದೇ, ಬೇರೆ ಎಲ್ಲ ಮತಗಳು ಏಕಾದಶಿ ವ್ರತವನ್ನು ಬಿಟ್ಟವರೇ ಜಾಸ್ತಿ. ಮಾಡೋರು ಕೂಡ ಎಲ್ಲೋ ಮೂಲೆಯಲ್ಲಿ ಸೇರಿಸಿದ್ದಾರೆ ಅಷ್ಟೇ ಹೊರತು ಪ್ರಾಧಾನ್ಯ ಕೊಟ್ಟು ಹೇಳಿದವರಿಲ್ಲ. ಆಚಾರ್ಯರೊಬ್ಬರೇ ಅದನ್ನು ಬಹಳ ಒತ್ತು ಕೊಟ್ಟು ಹೇಳ್ತಾರೆ ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ. ಕೃಷ್ಣಾಮೃತ ಮಹಾರ್ಣವ ಗ್ರಂಥದಲ್ಲಿ ಬಹಳ ವಿಸ್ತಾರವಾಗಿ ಬರೀತಾರೆ, 50 ಶ್ಲೋಕಗಳಿಂದ ಜಾಸ್ತಿ ಅದರ ಬಗ್ಗೆ ಬರೀತಾರೆ ಅಂತ ಹೇಳ್ಕೊಂಡು ಎಷ್ಟು ಮಹತ್ವ ಕೊಡ್ತಾರೆ. ಆದ್ದರಿಂದ ಅವರನ್ನು ಗುರುಗಳು ಅಂತ ಕರೀತಾರೆ. ಯಾರು ಸನ್ಮಾರ್ಗವನ್ನು ತೋರಿಸ್ತಾರಲ್ಲ ಅವರು ಗುರುಗಳು, ಯಾರು ದುರ್ಮಾರ್ಗವನ್ನು ಬಿಡಿಸ್ತಾರಲ್ಲ ಅವರು ಗುರುಗಳು. ಸನ್ಮಾರ್ಗವನ್ನು ತೋರಿಸ್ಬೇಕು, ದುರ್ಮಾರ್ಗವನ್ನು ಬಿಡಿಸ್ಬೇಕು. ಏನಾಹ ದುರ್ಮಾರ್ಗ ಉದ್ಧೃತ್ಯಾಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣ ಪ್ರಜ್ಞಂ ನಮಾಮಿತ. ಆಚಾರ್ಯ ಬಗ್ಗೆ ವೈಶಿಷ್ಟ್ಯ ದುರ್ಮಾರ್ಗವನ್ನು ಬಿಡಿಸಿದ್ರು, ದುರ್ಮತಗಳ ಖಂಡನೆಯನ್ನು ಮಾಡಿ ಸನ್ಮಾರ್ಗವನ್ನು ಹಿಡಿಸಿದ್ರು, ಸರ್ವಮೂಲ ಗ್ರಂಥಗಳನ್ನು ಉಪದೇಶ ಮಾಡಿ. ಅದಕ್ಕೆ ಪರಿಪೂರ್ಣ ಆಚಾರ್ಯ ಶ್ರೀಮದ್ ಆಚಾರ್ಯ ಆಚಾರ್ಯ ಶ್ರೀಮದ್ ಆಚಾರ್ಯ ವ್ರತಗಳಲ್ಲಿ ಏಕಾದಶಿಯಾಗೋ ಆಚಾರ್ಯ ಅಂದರೆ ಶ್ರೀಮಧ್ವಾಚಾರ್ಯನೇ. ಅಷ್ಟು ಉಪಕಾರ ಮಾಡಿದ ಮಹಾನುಭಾವರು. ಅವರು ತಮ್ಮ ಕೃಷ್ಣಾಮೃತ ಮಾಡೋದಲ್ಲಿ ತಮ್ಮ ಮಾತುಗಳನ್ನು ಹೇಳೋದಿಲ್ಲ, ವೇದವ್ಯಾಸರ ಮಾತುಗಳನ್ನು ಸಂಗ್ರಹ ಮಾಡಿ ಹೇಳ್ತಾರೆ. ಎಲ್ಲ ಪುರಾಣದ ಮಾತುಗಳನ್ನು ಸೇರಿಸಿಬಿಟ್ಟು ಏಕಾದಶಿ ಮಹತ್ವ ಇಷ್ಟೆಷ್ಟಿದೆ ಅಂತ ಹೇಳ್ತಾ ಬರ್ತಾರೆ. ಅಂಥ ಪುರಾಣಗಳಲ್ಲಿ ಬಹಳ ವಿಸ್ತಾರವಾಗಿ ಬಂದಿರತಕ್ಕಂಥದ್ದು ಎಲ್ಲ ಪುರಾಣದಲ್ಲೂ ಬಂದಿದೆ. ಬಹಳ ವಿಸ್ತಾರವಾಗಿ ಬಂದರೆ ಪದ್ಮ ಪುರಾಣದ ಬಹಳ ವಿಸ್ತಾರವಾಗಿ ಬರುತ್ತೆ. ಪದ್ಮ ಪುರಾಣದಲ್ಲಿ ಉತ್ತರಖಂಡ ಅಂತ ಒಂದು ಭಾಗ. ರಾಮಾಯಣವನ್ನು ಹೇಗೆ ನಾವು ಬಾಲಕಾಂಡ ಅರಣ್ಯಕಾಂಡ ಇತ್ಯಾದಿ ಕಾಂಡಗಳನ್ನ ಮಾಡ್ತಾರೋ, ಮಹಾಭಾರತವನ್ನು ಪರ್ವಗಳನ್ನಾಗಿ ಮಾಡ್ತಾರೆ, ಆದಿಪರ್ವ ಸಭಾಪರ್ವ ಇತ್ಯಾದಿ. ಈ ಪದ್ಮಪುರಾಣದ ಖಂಡಗಳು ಅಂತ ಕರೀತಾರೆ. ಕಾಂಡ ಬೇರೆ ಖಂಡ ಬೇರೆ. ರಾಮಾಯಣದಲ್ಲಿ ಕಾಂಡಗಳು ಸುಂದರ ಕಾಂಡ ಕೇಳಿರ್ತಾರೆ, ಯಾವ್ದು ಬಿಡಲಿ ಸುಂದರ ಕಾಂಡ ಅಂತ ಕೇಳಿರ್ತಾರೆ. ಇದು ಉತ್ತರ ಖಂಡ, ಖಂಡ ಅಂದ್ರೆ ಭಾಗ ಅಂತ. ಉತ್ತರ ಖಂಡ ಅಂತ ಖಂಡದಲ್ಲಿ ಹೆಚ್ಚಾಗಿ ಉಮಾಮಹೇಶ್ವರ ಸಂವಾದ ರೂಪವಾದ ಖಂಡ. ಉಮಾದೇವಿ ಪಾರ್ವತಿ ಪ್ರಶ್ನೆ ಮಾಡ್ತಾರೆ, ಮಹೇಶ್ವರ ಉತ್ತರದೇವರು ಉತ್ತರವನ್ನು ಕೊಡ್ತಾರೆ. ಅದರಲ್ಲಿ ಅನೇಕ ವಿಧ ಶುದ್ಧ ವೈಷ್ಣವ ಭಾಗ ಅದು. ಅಲ್ಲಿ ಬಂದು ಈ ಪದ್ಮಪುರಾಣದಲ್ಲಿ ಅನೇಕ ಖಂಡಗಳು, ಅದರಲ್ಲಿ ಒಂದು ಖಂಡ ಉತ್ತರಖಂಡ. ಅತಿ ದೊಡ್ಡ ಖಂಡ ಉತ್ತರಖಂಡನೇ. ಅತಿ ದೊಡ್ಡ ಖಂಡ ಉತ್ತರಖಂಡ ಅಂದ್ರೆ ಒಂದೇ. ಅತಿ ದೊಡ್ಡ ಖಂಡದಲ್ಲಿ ಎಲ್ಲ ವೈಷ್ಣವ ಭಾಗಗಳ ವ್ರತ ಉಪವಾಸ ಎಲ್ಲವನ್ನು ಒತ್ತಿವತ್ತೆ ಹೇಳ್ತಾರೆ ಆ ಖಂಡದ ಮಹತ್ವ. ಹಾಗಾಗಿ ಉತ್ತರಖಂಡಕ್ಕೆ ಭಾರಿ ಮಹತ್ವ ಇದೆ. ಶ್ರೀಮದ್ ಆಚಾರ್ಯರು ಅವರು ಅನೇಕ ಸತಿ ಉತ್ತಮ ಪದ್ಮಪುರಾಣೇಚ ಅಂತ ವರ್ಣನೆ ಮಾಡ್ತಾರೆ. ಅಂಥ ಪುರಾಣದ ಭಾಗದಲ್ಲಿ ಭಗವದ್ಗೀತಾ ಮಹಾತ್ಮೆ ಈ ಭಾಗದಲ್ಲೇ ಬರುತ್ತೆ, ಏಕಾದಶಿ ಮಹಾತ್ಮೆ ಇಲ್ಲಿ ಬರುತ್ತೆ, ಭಾಗವತ ಮಹಾತ್ಮೆ ಇಲ್ಲೇ ಬರುತ್ತೆ, ಭಾಗವತ ಮಹಾತ್ಮೆ ಬರುತ್ತೆ. ಅದು ಊರ್ಧ್ವಕುಂಡ ಧಾರಣೆ ಮಹತ್ವ, ದೇವ ಪೂಜಾ ಮಹತ್ವ, ಸಾಲಿಗ್ರಾಮ ಪೂಜಾ ವಿಧಿ ಮಹತ್ವ ಚಾತುರ್ಮಾಸ್ಯ ವ್ರತ ಎಲ್ಲ ಬರೋದು ಉತ್ತರಾಖಂಡದಲ್ಲಿ. ಉತ್ತರಾಖಂಡ ಉತ್ತರ ಅಂತ ಹೇಳಿದ್ರೆ ಪ್ರಶ್ನೆ ಉತ್ತರ ಅಂತ ಕರಿತೀವಲ್ಲ, ಹಾಗೆ ಸಿದ್ಧಾಂತ ಅಂತ ಸಿದ್ಧಾಂತ ಮಾಡಿ ಹೇಳ್ತಕ್ಕಂಥ ಖಂಡಕ್ಕೆ ಉತ್ತರಾಖಂಡ. ಯಾತಕ್ಕೆ ಸಿದ್ಧಾಂತ? ಪ್ರಶ್ನೆ ಕೇಳೋದು ಹೆಂಡತಿ ಪಾರ್ವತಿ, ಉತ್ತರ ಕೊಡೋದು ಗಂಡ. ಗಂಡ ಹೆಂಡತಿ ಆಪ್ತವಾಗಿ ಮಾತಾಡ್ತಾರೆ ಅಂದ್ರೆ ಸತ್ಯನೇ ಬರುತ್ತೆ ಅಂತ ಅರ್ಥ. ಯಾರೋ ಕೇಳಿದಾಗ ಸುಳ್ಳು ಹೇಳ್ಬಿಡುದು, ಆದ್ರೆ ಅತ್ಯಂತ ಆತ್ಮೀಯರು ಕೇಳೋದು ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ. ವಕ್ತೃ ಶ್ರೋತೃ ಪ್ರಸಕ್ತಿನಾಂ ಯಥಾಪ್ತಿರ ಅನುಕೂಲತ, ವಕ್ರಾನುಕೂಲ್ಯ ಶ್ರೋತ್ರಾನುಕೂಲ್ಯ ಪ್ರಸಂಗಾನುಕೂಲ್ಯ ಅಂತ ಮೂರಿರ್ಬೇಕು. ಯಾರು ಹೇಳ್ತಾರೆ, ಯಾರಿಗೆ ಹೇಳ್ತಾರೆ, ಯಾವಾಗ ಹೇಳ್ತಾರೆ, ಮೂರಿರ್ಬೇಕಾಗ. ಹೇಳೋರು ಯೋಗ್ಯತೆ ಮೇಲೆ ಓಹೋ ಹಾಗಿದ್ರೆ ದೊಡ್ಡ ವಿಷಯ ಅಂತ. ಮತ್ತು ಇಂಥವ್ರು ಕೇಳಿದ್ರ ಭಾರಿ ದೊಡ್ಡದಾಗಿ, ಇಂಥ ಸಮಯದಲ್ಲಿ ಹೇಳಿದ್ರ ಹಾಗಿದ್ರೆ ಇನ್ನೂ ಮಹತ್ವ. ಆ ಮೂರು ಹಾಕಿ ತಿಳ್ಕೊಂಡಾಗ ಅದಕ್ಕೆ ಆಪ್ತಿ ನಿಶ್ಚಯ ಅಂತ ಕರೀತಾರೆ. ಈಗ ಬಂದು ಪುರಾಣದ ಭಾಗ ಬಹಳ ಮುಖ್ಯವಾದ ಭಾಗ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಅನೇಕ ಅತ್ಯಂತ ಮುಖ್ಯ ರಹಸ್ಯ ತತ್ವಗಳನ್ನು ಹೇಳಬೇಕಾದ್ರೆ ಉಕ್ತಂ ಪದ್ಮಪುರಾಣೇ ಚ ಅಂತ ತಿಳಿಸಿ ಉಮಾಯೈ ಪ್ರಾಹಯದ್ಧರಹ ಆ ಮಾತನ್ನು ಉಪಯೋಗಿಸ್ತಾರೆ. ಉಮಾಯೈ ಪ್ರಾಹಯದ್ಧರಹ ಅಂದ್ರೆ ಉತ್ತರಾಖಂಡ ಅಂತ ಅರ್ಥ. ಅದಕ್ಕೆ ಉತ್ತರಾಖಂಡದಲ್ಲೇ ಭಾಗ ಬರೋದ್ರಿಂದ ಬರುತ್ತೆ. ಅದರಲ್ಲಿ ಇನ್ನೂ ಕೆಲವು ಭಾಗಗಳು ಬರುತ್ತೆ. ಮಹೇಶ್ವರ ನಾರದ ಸಂವಾದ ರೂಪವಾದ ಭಾಗಗಳು ಕೆಲವು. ಆ ಇಷ್ಟೆಲ್ಲ ಯಾತಕ್ಕೆ ಹೇಳ್ತೇನೆ ಅಂದ್ರೆ ಪದ್ಮ ಪುರಾಣಾದಿ ಪುರಾಣಗಳೆಲ್ಲ ಏನೋ ಹೇಳುತ್ತೆ ಅಲ್ಲ, ನಮಗೆ ಅತ್ಯಂತ ಮುಖ್ಯವಾಗಿ ಅವಶ್ಯವಾದ ತತ್ವಗಳನ್ನು ಹೇಳುತ್ತೆ ಅನ್ನೋ ದೃಷ್ಟಿಯಿಂದ ಗಮನಿಸಬೇಕು. ಅದು ಬರೆದವರು ಯಾರು ಅಂದ್ರೆ ವೇದವ್ಯಾಸ ದೇವರು. ಅಷ್ಟಾದಶ ಪುರಾಣಾನ ಕರ್ತ ಸತ್ಯವತಿ ಸುತ, ಶ್ರೀಮದ್ ಭಾಗವತ ಪುರಾಣವನ್ನ ವೇದವ್ಯಾಸ ರೂಪದಿಂದ ಭಗವಂತನಾದ ನಾರಾಯಣ ಬರೆದಿದ್ದಾನೆ ಅಂತ ಜಗತ್ತಿಗೆ ಗೊತ್ತಿದೆ. ಅಲ್ಲಿ ಉಳಿದೆಲ್ಲ ಪುರಾಣಗಳು ವೇದವ್ಯಾಸ ಕರ್ತೃಕ್ಕನೆ. ಅದರಲ್ಲೂ ಮೂರು ಭಾಗ ಮತ್ತೆ ಸಾತ್ವಿಕ ರಾಜಸ ತಾಮಸ. ಪದ್ಮ ಪುರಾಣ ಸಾತ್ವಿಕ ಪುರಾಣ ಅಂತ ಗಮನಿಸಬೇಕು. ಭಾಗವತ ಹೇಗೋ ಹಾಗೆ. ಮತ್ತು ಪದ್ಮ ಪುರಾಣದ ಮತ್ತೊಂದು ವಿಶೇಷ ಅಂದರೆ ಪುರಾಣಗಳಲ್ಲಿ ಎರಡು ಭಾರಿ ದೊಡ್ಡ ಪುರಾಣಗಳು, ಒಂದು ಸ್ಕಂದ ಪುರಾಣ ಒಂದು ಪದ್ಮ ಪುರಾಣ. ಸ್ಕಂದ ಪುರಾಣ 81,000 ಶ್ಲೋಕ ಇದೆ, ಮಹಾಭಾರತ 100,000 ಶ್ಲೋಕ, ನೆಕ್ಸ್ಟ್ ಸ್ಕಂದ ಪುರಾಣನ 81,000 ಶ್ಲೋಕ ಇದೆ. ಈ ಪದ್ಮ ಪುರಾಣ ಹಾಗಲ್ಲ, ಅದು 60,000 ಶ್ಲೋಕ ಇದೆ. ಭಾಗವತ ಪುರಾಣ 18,000 ಶ್ಲೋಕ ಇದೆ. ಈ ಶ್ಲೋಕದ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಪದ್ಮ ಪುರಾಣ ಸಾತ್ವಿಕ ಪುರಾಣದಲ್ಲಿ ಗಾತ್ರದಲ್ಲಿ ಭಾರಿ ದೊಡ್ಡದು ಅಂದರೆ ಪದ್ಮ ಪುರಾಣ. ಮತ್ತೆ ಶಿವಪಾರ್ವತಿ ಸಂವಾದವಾಗಿರೋದ್ರಿಂದ ಭಾಗವತ ಪುರಾಣ ಶುಕಮುನಿಗಳು ಹಿಡಿಯುತ್ತೆ, ಅವರು ರುದ್ರದೇವರ ಅವತಾರ. ಇಲ್ಲಿ ರುದ್ರದೇವರೇ ಹೇಳ್ತಾರೆ ಅಂದರೆ ಭಾಗವತ ಇದ್ದ ಹಾಗೆ ಲೆಕ್ಕ. ರುದ್ರದೇವರ ಬಾಯಿಂದ ಬಂದರೆ ಅವರು ಹೇಳ್ತಾರೆ ಭಾಗೀರಥೀಧರ ಅಂತ. ವೈಷ್ಣವಾನ ಮೆಥಾ ಶಂಭು ಪರಮ ಭಾಗವತ ರುದ್ರದೇವರು. ಅದಕ್ಕೆ ಬೇರೆ ನೂರಾರು ಕಾರಣ ಬೇಡ. ತಲೆವೇ ಗಂಗಾ ಇರದೆ ಸಾಕ್ಷಿ ಅಂತೇಳಿ ಗಂಗಾಧರ. ಗಂಗಾ ಅಂದ್ರೆ ವಿಷ್ಣು ಪಾದೋದಕ ತಲೆ ಮೇಲೆ ಸದಾ ವಿಷ್ಣು ಪಾದೋದಕ ಯಾವಾಗಲೂ ಹಾಕೊಂಡಿರ್ತಾರೆ ಅಂತ ಹೇಳಿದ್ರೆ ಒಂದ್ಸರಿ ತಲೆ ಮೇಲೆ ಹಾಕೊಂಡ್ರೆ ವೈಷ್ಣವ ಅಂತ ಕರೀತಾರೆ. ಯಾವಾಗಲೂ ಕೂಡ ಹಾಕೊಂಡಿರ್ಬೇಕಾದ್ರೆ ಪರಮ ವೈಷ್ಣವ ಅಂತ ಹೆಸರು. ಪಾಪ ವೀರಸೇವರು ತಮ್ಮವರು ತಿಳ್ಕೊಂಬಿಟ್ಟಿದ್ದಾರೆ. ಅವರು ವೀರಸೇವರು ವೀರ ವೈಷ್ಣವ, ಸ್ವತಃ ಅವರ ಗುರುಗಳು ವೀರ ವೈಷ್ಣವ. ಅವ್ರು ನಂಬಿರೋ ದೇವರು ವೀರ ವೈಷ್ಣವ ಅಂತ ಗೊತ್ತಾದ್ರೆ ಅಲ್ಲಿ ಸರ್ವೋತ್ತಮತ್ವ ಅನ್ನೋ ರುದ್ರದೇವರು ತಮ್ಮ ಆಕಾರದಿಂದನೇ ತೋರಿಸ್ತಾರೆ ಅಂತ, ತಮ್ಮ ವೇಷಭೂಷದಲ್ಲೇ ತೋರಿಸಿಬಿಡ್ತಾರೆ. ಅಂಥವ್ರ ಬಾಯಲ್ಲಿ ಬರ್ತದೆ ಅಂದರೆ ಶುದ್ಧ ವೈಷ್ಣವ ಭಾಗ ಆಗ್ತದೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾರಾಣವದಲ್ಲಿ ರುದ್ರದೇವರ ಮಾತನ್ನು ಉಲ್ಲೇಖ ಮಾಡ್ತಾರೆ. ಏಕಾಶ್ರತವನ್ನು ಮಾಡಲೇಬೇಕು ಅಂತ ಹೇಳೋದಕ್ಕೆ ಅವ್ರ ಮಾತನ್ನು ಕೋಟ್ ಮಾಡ್ತಾರೆ. ಶಂಕರಃ ಅಂತ ಹೇಳಿ ರಟಂತೀಹ ಪುರಾಣಾನಿ ಭೂಯೋ ಭೂಯೋ ವರಾನನೆ ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತೇ ಹರಿವಾಸನೆ. ಇದು ರುದ್ರದೇವರ ಮಾತೆ. ವರಾನನೆ ಪಾರ್ವತಿ ರಟಂತೀಹ ಪುರಾಣಾನಿ, ಪುರಾಣಗಳು ಜೋರಾಗಿ ಹೇಳ್ತಾ ಇವೆ ಏನಂತ, ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ, ನಭೋಕ್ತವ್ಯಂ ನಭೋಕ್ತವ್ಯಂ ತಿನ್ನಬೇಡಿ ತಿನ್ನಬೇಡಿ ಅಂತ ಒತ್ತಿ ಹೇಳ್ತಾ ಇದೆ ಅಂತ ಹೇಳಿ ಅವರಷ್ಟು ಒತ್ತು ಕೊಟ್ಟು ಹೇಳ್ತಾರೆ ರುದ್ರದೇವರು. ಹೀಗೆ ಪದ್ಮ ಪುರಾಣ ಏಕಾದಶಿ ಮಹತ್ವದ ಬಗ್ಗೆ ಬಹಳಷ್ಟು ಮಹತ್ವ ಮಾಹಿತಿ ಕೊಡತಕ್ಕಂಥ ಭಾಗ. ಅದರಲ್ಲಿ ಒಟ್ಟು ಎಷ್ಟೇಕಾಸಿ ನಿಮಗೆ ಲೆಕ್ಕ ಹಾಕಿ, ಎಷ್ಟೇಕಾಸಿ ಮಾಡೋರಿಗೆ ಗೊತ್ತಿರುತ್ತೆ, ಬಿಟ್ಟವರಿಗೆ ಒಂದೇ ಕಾಸಿ ಗೊತ್ತಿರೋದಿಲ್ಲ. ಮಾಡೋರಿಗೆ ಗೊತ್ತಾಯ್ತು, ತಿಂಗಳಿಗೆ 2 ಆಯ್ತು, ನಿಮಗೆ 12 ತಿಂಗಳಿಗೆ 12 24 ಏಕಾದಶಿ ಆಯ್ತು ಅಲ್ಲ, 26 ಏಕಾದಶಿ ಆಗ್ತದೆ. ಯಾಕೆ ಅಧಿಕ ಮಾಸ ತೆರಸಿರ್ಬೇಕಾಗ್ತದೆ, ಅಧಿಕ ಮಾಸ ಯಾವಾಗಲೇ ಬಂದರೂ 2 ಏಕಾದಶಿ ಅಲ್ಲಿ ಒಂದೇ ಬರುತ್ತಾದ್ರಿಂದ ಒಟ್ಟು 26 ಏಕಾದಶಿಗಳು ಬರುತ್ತೆ. ಅದರ ಮಹತ್ವವನ್ನು ಹೇಳೋದು 26 ಏಕಾದಶಿ ಮಹತ್ವ ಇರೋದಿಲ್ಲ. ನಮಗಿರೋದು 6 ದಿವಸ, ಅದರಲ್ಲಿ ಒಂದು ದಿವಸ ಇರೋದಿಲ್ಲ, 5 ದಿವಸ. 5 ದಿವಸದಲ್ಲಿ 26 ಏಕಾದಶಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟು, ಎಷ್ಟು ಮಹತ್ವಪೂರ್ಣ ಅಂತ ಹೇಳಿದ್ರೆ ಅನೇಕ ದೃಷ್ಟಿಯಿಂದ ಹೇಳ್ತಾ ಹೋಗುತ್ತೆ. ಆ ಏಕಾದಶಿ ಒಂದು ಹೆಸರುಗಳು ಬೇರೆ, ಆಯಾ ಮಾಸದ ಆಯಾ ಪಕ್ಷದಕ್ಕೊಂದು ಹೆಸರಿಟ್ಟಿದ್ದ, ಮೋಕ್ಷದ ಪುತ್ರದ ಕಾಮದ ಹೀಗೆ ಅನೇಕ ಹೆಸರುಗಳಿವೆ. ಹೆಸರಿನಿಂದ ಅರ್ಥ, ಆ ಹೆಸರು ಯಾತಕ್ಕಿಟ್ರು ಅಂದ್ರೆ ಏಕಾದಶಿಗೆ ಅಂಥ ಫಲ ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ. ಈ ಏಕಾದಶಿ ವ್ರತದ ಬಗ್ಗೆ ಇದಿಷ್ಟು ಪೂರ್ವಭಾವಿಯಾದ ಮಾತುಗಳು. ಮೊದಲನೇ ಪ್ರಶ್ನೆಯಾಗಿ ಏಕಾದಶಿ ವ್ರತ ಹೇಗೆ ಹುಟ್ಟಿತು ಅಂತ ಮೊದಲನೇ ಪ್ರಶ್ನೆ. ನಮಗೆ ಯಾಕೆ ಹುಟ್ಟಿತು ಅಂತ ನಮ್ಮ ಪ್ರಶ್ನೆ ಅಷ್ಟೇ ವ್ಯತ್ಯಾಸ. ಹೇಗೆ ಹುಟ್ಟಿತು ಅಂತ ಅಲ್ಲೇ ಹೇಳ್ತಾರೆ, ಯಾಕಾದರೂ ಬಂತು ಅಂತ ನಾ ಹೇಳ್ತೀವಿ. ಇಷ್ಟೇ ಡಿಫರೆನ್ಸ್. ಓದ್ದವರಿಗೆ ಪರೀಕ್ಷೆ ಬಂದರೆ ಖುಷಿ, ಓದ್ತಿದ್ದವರು ಯಾಕಾದ್ರೂ ಬರುತ್ತೋ ಅಂದ್ಕೊಂಡಿರ್ತಾರೆ. ಯಾಕಂದ್ರೆ ಓದ್ ಬರ್ಲಕ್ಕೆ ಬರೋದಿಲ್ಲ, ಫೇಲ್ ಆಗ್ತಾರೆ ಗ್ಯಾರಂಟಿ. ಆದ್ರಿಂದ ಯಾಕಾದರೂ ಒಂದೊಂದು ಬೈಕೋತಾರೆ, ಬೇಕಾದರೂ ಹೊರಡುತ್ತಾರೆ. ಅಷ್ಟೇ ದಿವಸ ಡಿಫರೆನ್ಸ್. ಇದು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಒಬ್ಬ ಮನುಷ್ಯ ಏಕಾಸಿ ಕಾಯ್ತಿರ್ಬೇಕಂತ ವ್ರತ. ನಮ್ಮ ಸರ್ಕಾರಿ ನೌಕರರು 1ನೇ ತಾರೀಕು ಕಾಯ್ತಿರ್ತಾರೆ ಸಂಬಳ ಬರೋ ದಿವಸ ಅಂತೇಳಿ. ಇದು ಪುಣ್ಯ ಬರೋ ದಿವಸ ಅಂತ ಕಾಯ್ತಿರ್ಬೇಕು. ಏಕ 1ನೇ ತಾರೀಕು ಒಂದು ತಿಂಗಳು ಒಂದೇ ಸರ್ತಿ ಬರೋದು, ಏಕಾಸಿ 2 ಸರ್ತಿ ಬರೋದು. ಈಗ 2 ಸರ್ತಿ ಸಂಬಳ ಕೊಟ್ಟರೆ ಹೇಗೋ ಹಾಗೆ. ಈ ಕೂಲಿಯವರಿಗೆ ವಾರಕ್ಕೊಮ್ಮೆ ಸಂಬಳ ಕೊಡ್ತಾರಲ್ಲ, ನಮಗೆ 2ಸರ್ತಿ ಸಂಬಳ ಕೊಡ್ತಕ್ಕಂಥದ್ದು ಅಂತಿಂತ ಸಂಬಳ ಅಲ್ಲ. ಅಷ್ಟು ಪುಣ್ಯ ಕೊಡೋ ವ್ರತನೇ ಇಲ್ಲ ಅಂತ ಹೇಳಿದ ಮೇಲೆ ಮಾಡಿದವರು ಪುಣ್ಯ ಒಯ್ಲಕ್ಕೆ ಸಾಧ್ಯ ಆಗಬಾರ್ದು. ಅಷ್ಟು ರಾಶಿ ರಾಶಿ ಪುಣ್ಯ ಕೊಡ್ತಕ್ಕಂಥ ವ್ರತ ಅದು ಹೇಗೆ ಬಂತು ಅಂತ ಹೇಳೋದಕ್ಕೆ ಒಂದು ಕಥೆ ಹೇಳಿದ್ದಾರೆ. ಒಬ್ಬ ರಾಕ್ಷಸ ಇದ್ದ, ಮುರಾಸುರ ಅಂತ ಅವನ ಹೆಸರು. ಕೃತಯುಗದ ಕಥೆ ಇದು. ಮುರಾಸುರ ಅಂತ ಹೆಸರು, ಮುರ ಅಂತ ಅವನ ಹೆಸರು. ಆಮೇಲೆ ತಕ್ಷಣ ನರಕಾಸುರನ ಮಂತ್ರಿ ಮುರ ಅಂತ ಒಬ್ಬನಿತ್ತು, ಅವನ ಹೆಸರು ಜ್ಞಾಪಕ ಆಗ್ತದೆ. ಅದು ಕೃಷ್ಣನ ಮುರಾರಿ ಅಂತ ಹೆಸರು ಬಂತು ಅಂತ ಗೊತ್ತು ನಮಗೆ. ನಿಜ ಅದು. ಆದರೆ ಇದು ಕೃತಯುಗದ ಕಥೆ, ಅದು ದ್ವಾಪರಯುಗದಲ್ಲಿದ್ದವನಾದ್ರಿಂದ ಈ ಮುರಾಸುರ ಅಲ್ಲ. ಈ ಮುರ ಅಲ್ಲ, ಆ ಮುರ ಬೇರೆ, ಈ ಮುರ ಬೇರೆ. ಈ ಮುರಾಸುರ ಅನೇಕರಿದ್ದಾರೆ. ಅದರಲ್ಲಿ ಈ ಮುರಾಸುರ ಅನ್ನೋ ರಾಕ್ಷಸನಿಗೆ ವಿಚಿತ್ರವಾದ ಅನೇಕ ವರಗಳಿದ್ದವು ಅವನಿಗೆ. ಈ ರಾಕ್ಷಸರು ವರ ತಗೊಂಡ್ರು ಅಂದರೆ ಲೋಕನಾಶ ಮಾಡ್ತಾರೆ ಅಂತ. ಅವ್ರು ಒಳ್ಳೆ ಕೆಲಸಕ್ಕೆ ವರ ತಗೊಳ್ಳೋ ಅಭ್ಯಾಸ ಅವರಿಗಿಲ್ಲ. ಏನು ಮಾಡಿದ್ರು ಕೆಟ್ಟದಕ್ಕೆ ಮಾಡೋದು. ಇವತ್ತು ಆಧುನಿಕರಿದ್ದಾರೆ, ಮೊಬೈಲ್ ಫೋನ್ ಯಾತ್ರೆ ತಗೋತಾರೆ, ಮಿಸ್ಯೂಸ್ ಮಾಡಲಿಕ್ಕೆ. ಅದು ವರ ಇದ್ದಾಗ ಲೆಕ್ಕ ಎಷ್ಟು ಹೆಲ್ಪ್ ಆಗುತ್ತೆ, ಮಿಸ್ಯೂಸ್ ಮಾಡಿದರೆ ಶಾಪ ಇದ್ದಾಗ ಲೆಕ್ಕ. ಇವತ್ತು ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿದ್ರೆ ಶಸ್ತ್ರನೇ ಇರುತ್ತೆ, ಕೊಲೆ ಮಾಡ್ತಾನೆ, ಜೈಲಿಗೆ ಹೋಗ್ತಾನೆ, ಪ್ರಾಣ ಸಾಯ್ತಾನಂತೆ. ಅದೇ ಒಳ್ಳೆ ಕೆಲಸ ಮಾಡ್ತಾರೆ, ಎಷ್ಟು ಉಪಯೋಗ ಆಗುತ್ತೆ ಅದರಿಂದ. ಶಸ್ತ್ರ ಶಸ್ತ್ರ ಹೇಗೆ ಉಪಯೋಗಿಸುವವನ ಯೋಗ್ಯತೆ ಮೇಲೆ ಅದು ಸದುಪಯೋಗನೂ ಆಗೋದು, ದುರುಪಯೋಗನೂ ಆಗೋದು. ಆ ರೀತಿ ವರ ಅನ್ನೋದು ಭಾರಿ ಒಳ್ಳೆಯದು. ದೇವತೆಗಳಿಗೆ ವರ ಸಿಕ್ಕಿಬಿಟ್ರೆ ಎಷ್ಟು ಒಳ್ಳೆ ಸಾಧನೆ ಮಾಡ್ತಾರೆ ದೇವತೆಗಳಿಗೆ ವರ. ಅದೇ 7 ದಿವಸದ ಆಯುಷ್ಯ ಪರೀಕ್ಷಿತ ರಾಜನಿಗೆ ಎಂಥ ಸಾಧನೆ ಮಾಡಿದ. 7 ದಿನದ ಕಥೆಯ ಕೇಳಿ 7 ಇರೋ ವೈಕುಂಠಕ್ಕೆ ಅಷ್ಟು ಸಾಧನೆ ಮಾಡಿಬಿಟ್ಟ. ಅದು 7 ದಿವಸದ ಸಾಧನೆ. ಆದ್ರೆ ಎಷ್ಟೋ ಜನಕ್ಕೆ 8 ವರ್ಷ ಬರುತ್ತಾರೆ, ಏನು ಪ್ರಯೋಜನ ಅದರಿಂದ? ಲೋಕ ನಾಶ ಮಾಡಿ ಸಾಯ್ತಾರೆ. ಇದರ ಅರ್ಥ ಮಾಡಿಕೊಂಡ್ರೆ ಸಾಧನೆಗೆ ಅರ್ಹತೆ ಇದ್ದವರಿಗೆ ಒಳ್ಳೆ ಯೋಗ, ವರವಾದಿ ವರಾದಿಗಳು ಭಾರಿ ಪ್ಲಸ್ ಪಾಯಿಂಟ್. ಅದ ನಡ್ಕೊಂಡು ಹೋಗೋದೇ ಆಗಿರುತ್ತೆ, ವೆಹಿಕಲ್ ಮೇಲೆ ಹೋಗೋದೇ ಆಗಿರುತ್ತೆ. ಎಷ್ಟು ಫಾಸ್ಟಾಗಿ ಹೋಗ್ಲಿಕ್ಕೆ ಬರುತ್ತಲ್ಲ, ವರ ಇದ್ರೆ ಆಕ್ಸಿಲರೇಷನ್ ಆಗಿ ಅವನು ಪಾಪವನ್ನು ಜಾಸ್ತಿ ಮಾಡೋದಕ್ಕೆ ಶುರು ಮಾಡಿದ. ಅಂತಿಂತ ಪಾಪ ಅಲ್ಲ, ನಿಧಾನವಾಗಿ ಊರಿನ ನಾಶ ಆಗಿದೆ, ಲೋಕದ ನಾಶ ಶುರು ಮಾಡಿದ, ಅನೇಕ ರಾಜ್ಯಗಳ ಉತ್ಥಾನ ಮಾಡಿದ. ಇವತ್ತಿನ ದಿವಸ ಇಷ್ಟಕ್ಕೆ ನಿಂತು ಹೋಗುತ್ತೆ, ರಾಜ್ಯದ ನಾಶ ಲೋಕದ ನಾಶಕ್ಕೆ ಸಾಮಾನ್ಯ ನಿಂತು ಹೋಗ್ಬಿಡ್ತಾರೆ. ಅದೇ ಹಿಂದಿನ ರಾಕ್ಷಸರು ಯಾರು ಹಾಗಲ್ಲ, ಅವರು 3 ಲೋಕದ ನಾಶಿ ಟ್ರೈ ಮಾಡಿದವರಲ್ಲ, 3 ಲೋಕದ ನಾಶ ಮಾಡ್ತಕ್ಕಂಥ ಮಹಾಪಾಪಿಗಳು. ಅದಕ್ಕೆ ಇವತ್ತು ಎಂಥ ಪಾಪಿಗಳಿದ್ರು ಕೂಡ ಅವರಂಥ ಪಾಪಿಗಳು ಸಿಗೋದಿಲ್ಲ. ಅದಕ್ಕೆ 3 ಲೋಕ ಇದೆ ಅಂತ ಗೊತ್ತಿಲ್ಲ ಬಂಡಿಯವರಿಗೆ ನಾಶ ಮಾಡೋದು. ಆಮೇಲೆ 3 ಲೋಕ ಇದೆ ಅಂತಲೇ ಗೊತ್ತಿಲ್ಲ. ಅದರಿಂದಾಗಿನೇ ಅವರನ್ನು ತಿಳ್ಕೊಂಡು ನಾಶ ಮಾಡೋಕೆ ಹೊರಟು ಇಂದ್ರಾದಿ ದೇವತೆಗಳ ಮೇಲೆ ದಾಳಿ ಮಾಡಿದ್ರು ಹಿರಣ್ಯಕಶಿಪುವಿನಲ್ಲಾದವರಲ್ಲಿ. ಅಷ್ಟೇ ಅಲ್ಲ, ಎಲ್ಲ ದೇವತೆಗಳನ್ನು ಸೋಲಿಸಿಬಿಟ್ಟು ಅವರ ಸಂಪತ್ತನ್ನು ಅಪಹರಣ ಮಾಡಿಬಿಟ್ಟು ಲೋಕನಾಶವನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ದಾಗ ತಡ್ಕೊಳ್ಳೋಕ್ಕಾಗಲಿಲ್ಲ ದೇವತೆಗಳು. ಇಂದ್ರದೇವರು ಸೋತು ಬಿಟ್ರಂತವ್ರು, ಇಂದ್ರದೇವರು ಸೋತ್ರು, ವರಬಲ ಇದ್ದಾಗ ಸೋತಾರು. ಅವರೆಲ್ಲ ಸೇರಿ ಏನು ಉಪಾಯ ಇದಕ್ಕೆ, ಏನು ಪರಿಹಾರ ಅಂತ ಯೋಚನೆ ಮಾಡಿ ಎಲ್ಲರೂ ಸೇರಿ ರುದ್ರದೇವರ ಹತ್ರ, ರುದ್ರದೇವರು ಮನೋನಿಯಾಮಕ ತ್ರಿಮೂರ್ತಿಗಳಲ್ಲಿ ಒಬ್ಬರು, ಅವರ ಹತ್ರ ಹೋದ್ರೆ ಸಮಸ್ಯೆ 2 ಪರಿಹಾರ ಆಗುತ್ತೆ, ಬೇಗ ಪರಿಹಾರ ಆಗುತ್ತೆ ಎಂದು ವಿಶೇಷ. ಅದೊಂದು ನಮಗೊಂದು ರಹಸ್ಯ ಗೊತ್ತಾಗುತ್ತೆ. ಶಿವಭಕ್ತರ ಸಂಖ್ಯೆ ಯಾತಕ್ಕೆ ಜಾಸ್ತಿ ಇದೆ ಅಂತ ಕೇಳಿದರೆ ಉತ್ತರ ಇದೆ, ಯಾತಕ್ಕೆ ಅಂದರೆ ಬೇಗ ಫಲ ಕೊಡ್ತಾರೆ ಅದಕ್ಕೆ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಈ ಶಾರ್ಟ್ ಟೈಮ್ ಕೋರ್ಸ್ಗೆ ಹೆಚ್ಚು ಜನ ಸೇರ್ತಾರೆ, ಲಾಂಗ್ ಟರ್ಮ್ ಕೋರ್ಸ್ ಜಾಸ್ತಿ ಜನ ಸೇರೋದಿಲ್ಲ. ಅಷ್ಟೇ ಕಾಯೋದು ಯಾರು ಎಂದು ಬಿಟ್ಬಿಡ್ತಾರೆ. ಶಾರ್ಟ್ ಟರ್ಮ್ ಕೋರ್ಸ್ ಇದ್ದಾಗ ಉತ್ತರದ ಬೇಗ ಫಲ ಕೊಡ್ತಾರೆ. ಅದರಿಂದ ಭಸ್ಮಾಸುರನಿಗೆ ವರ ಕೊಟ್ಟಿದ್ದು ಎಷ್ಟು ದಿವಸದಲ್ಲಿ ಗೊತ್ತಾ? ಅವರು ಒಂದೇ ವಾರಕ್ಕೆ ಕೊಟ್ಟರು, ಒಂದೇ ವಾರಕ್ಕೆ ಫಲ ಕೊಟ್ಟರು. ಆಶುತೋಷ ಅಂತ ಅವ್ರ ಹೆಸರು. ಅವರ ಹತ್ರ ಹೋಗಿ ರುದ್ರದೇವರ ಆರಾಧನೆ ಮಾಡೋದು ತಪ್ಪಲ್ಲ, ಉದ್ದೇಶ ಕೆಟ್ಟಿದ್ರೆ ತಪ್ಪಾಗುತ್ತೆ ಅಷ್ಟೆ. ಪರಿಷತ್ ರಾಜನ ಭಾಗವತ ಒಂದೇ ವಾರದಲ್ಲಿ ಹೇಳಿದ್ರು, ಮತ್ತೆ ಗೊತ್ತಾಯ್ತು. ಒಂದೇ ವಾರದಲ್ಲಿ ಭಾಗವತ ಹೇಳಿದ್ರಿಂದ ಬೇಗ ವರ ಕೊಡ್ತಾರೆ ಅಂತ ಆಯ್ತಲ್ಲ, ಬೇಗ ಅನುಗ್ರಹ ಮಾಡ್ತಾರೆ. ಒಂದೇ ವಾರದಲ್ಲಿ ಭಸ್ಮಾಸುರನ ಸಾಯವರನ್ನು ಕೊಟ್ಟರು, ಒಂದೇ ವಾರದಲ್ಲಿ ಇವನಿಗೆ ಮೋಕ್ಷಕ್ಕೆ ಹೋಗೋ ಉಪಾಯನ್ನು ತೋರಿಸಿದ್ರು. ಅವ್ರ ಉಪಾಸನೆಯ ಕ್ರಮದಲ್ಲಿ ಸರ್ವೋತ್ತಮ ಅಂತ ಉಪಾಸನೆ ಮಾಡಿದರೆ ಅವರು ಅನುಗ್ರಹ ಮಾಡೋದಿಲ್ಲ, ತಪ್ಪಾದ್ರಿಂದ ಮನೋನಿಯಾಮಕರು ಅಂತ ಮಾಡಿದ್ರೆ ಉದ್ಧಾರ ಮಾಡ್ತಾರೆ. ಇಂದ್ರಾದಿ ದೇವತೆಗಳು ಹೋದರು, ಅವ್ರನ್ನ ಆರಾಧನೆ ಮಾಡಿದರು, ಸ್ವಾಮಿ ಅನುಗ್ರಹ ಮಾಡಿ ಅಂತ ಕೇಳಿದರು. ಅವ್ರು ಹೇಳಿದರು, ಇದು ನಮ್ಮಿಂದ ಆಗೋ ಕೆಲಸ ಅಲ್ಲ ಅಂತೇಳಿ, ಇದು ನಮ್ಮಿಂದ ಆಗೋ ಕೆಲಸ ಅಲ್ಲ. ಇಂಥ ದೊಡ್ಡ ಎಲ್ಲ ಲೋಕಪಾಲಕರು ನಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಪರಿಧಿ ಬರತಕ್ಕಂಥದ್ದಲ್ಲ. ಸ್ಟೇಟ್ ಲೆವೆಲ್ ಕೆಲಸನ ವಿಲೇಜ್ ಪಂಚಾಯತ್ ಪ್ರೆಸಿಡೆಂಟು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಜಸ್ಟಿದಾರ್ ಮಾಡಕ್ಕೆ ಬರೋದಿಲ್ಲ, ಅಥವಾ ಗವರ್ನರು ರಾಷ್ಟ್ರದ ಕೆಲಸ ಮಾಡಕ್ಕೆ ಬರೋದಿಲ್ಲ, ಅದೇ ರಾಜ್ಯದ ಕೆಲಸ ಮಾಡಬಹುದಷ್ಟೇ. ಆ ರೀತಿ ವ್ಯತ್ಯಾಸ ಆಗ್ತದೆ. ನನ್ನ ಕೈಲಾಗೋದಿಲ್ಲ, ಮಹಾವಿಷ್ಣುವಿನ ಹತ್ರ ಹೋಗ್ರಿ ಅಂತ. ಇವೆಲ್ಲ ಯಾತಕ್ಕೆ ಉಪಯೋಗ ಬರ್ತದೆ ಅಂದರೆ, ರುದ್ರದೇವರು ಆಗೋದಿಲ್ಲ ನನ್ನ ಕೈಲಿ ಅಂತ ಹೇಳಿ ವಿಷ್ಣುವಿನ ಹತ್ರ ಕಳಿಸಿಕೊಟ್ರು ಅಂದರೆ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿಗೆ ಅಂತ ಸಿದ್ಧ ಆಗತ್ತೆ ಅಂತ. ಕಥೆಗಳಲ್ಲಿ ಬರೀ ಕಥೆಗಳಲ್ಲ, ಅವೆಲ್ಲ ತತ್ವ ಹೇಳ್ತಕ್ಕಂಥ ಭಾಗ. ರುದ್ರದೇವರಲ್ಲಿ ಆಗಲ್ಲ ಅಂತ ಅವ್ರು ಹೇಳಿದಿರೋದ ಮೇಲೆ ಇಂಥ ಸಮಸ್ಯೆ ಬಂದಾಗ ನಾರಾಯಣನ್ನೇ ಆರಾಧನೆ ಮಾಡಬೇಕು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ಥ. ಆ ಕಥೆ ಕೇಳಿದಾಗ ನಾವು ದಿವಸ ಹೇಳೋ ಶ್ಲೋಕ ಯಾರಿಗೆ ಹೋಗು ಅಂತ ಹೇಳಿದ್ದಾರೋ ಅವ್ರನ್ನೇ ಆರಾಧನೆ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡ್ರೆ ಸರಿಯಾದ ದಾರಿ ಇದ್ದೇವೆ ಅಂತ. ಹಿಡಿದಿರೋ ದಾರಿ ಸರಿಯಾಗಿದೆ. ಅಲ್ಲಿ ಹೋದ್ರು ರುದ್ರ ಸತ್ತ ವಿಷ್ಣುವಿನ ಹತ್ರ ಬಂದರು. ಇಂದ್ರಾದೇವರು ಎಲ್ಲರೂ ಬಂದರು, ಇಂದ್ರದೇವರು ಬಂದರು. ಕ್ಷೀರಸಾಗರ ಶಾಯಿ ಭಗವಂತ ಆತನ ಕಾಣಬೇಕಾದ್ರೆ ನಾರಾಯಣ ಅಂತ ದೇವರಿಗೆ ಅದಕ್ಕೆ ಹೆಸರು. ನಾರ ಅಂದ್ರೆ ನೀರು, ಅದರಲ್ಲಿ ಯಾವಾಗಲೂ ಮಲಗಿರೋನು ಅಂತ ಅರ್ಥ. ಅದಕ್ಕೆ ನಾರಾಯಣ ಅಂತ ದೇವರ ಹೆಸರು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀರಲ್ಲಿ ಪ್ರಳಯೋದಕದೊಳಗೆ ಹೋಗ್ತಕ್ಕಂಥ ಶಕ್ತಿ ಇರೋ ಪರಮಾತ್ಮ ಒಬ್ಬನಿಗೆ, ಬೇರೆ ಯಾರು ಇರೋದೇ ಇಲ್ಲ, ಎಲ್ಲ ಉದರಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ಪರಮಾತ್ಮ ಒಬ್ಬನಿಗೆ ಸಾಮರ್ಥ್ಯ ಇರೋದು. ಪ್ರಚಲಿತ ಲಯಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವಮಮ ಶರಣ. ನೀರಿನ ಜೊತೆಗೆ ಆಟ ಆಡೋನು ಭಗವಂತ. ಜಲಪ್ರಳಯ ಏನ್ ಮಾಡುತ್ತೆ ಅಂತ ಗೊತ್ತಲ್ಲ, ಭಯಾನಕವಾದ ಜಲಪ್ರಳಯ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಕೆಲವರು ಹೇಳ್ತಿರ್ತಾರೆ ಈ ಜಲಪ್ರಳಯ ಡೇಂಜರಸ್ಸು ಅಗ್ನಿಪ್ರಳಯ ಡೇಂಜರಸ್ಸು ಅಂತ ಪ್ರಶ್ನೆ. ಈ ಬೆಂಕಿ ಹೆಚ್ಚಿದ್ರೆ ಡೇಂಜರು, ಪ್ರವಾಹ ಬಂದ್ರೆ ಡೇಂಜರು ಅಂತ ಪ್ರಶ್ನೆ. ನಮಗೆ ಎರಡೂ ಡೇಂಜರ್ ವಿಚಾರ ಸಂಸ್ಥೆಯ ಇಲ್ಲ, ಎರಡೂ ಡೇಂಜರ್. ಯಾವುದು ಮೂರು ಡೇಂಜರಸ್ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ನೀರಿನ ಪ್ರಳಯ ಇನ್ನೂ ಜಾಸ್ತಿ. ಯಾಕೆಂದ್ರೆ ಕಂಟ್ರೋಲ್ ಮಾಡಿದ್ರೆ ಲಕ್ಷಾಂತರ ಒಟ್ಟಿಗೆ ಸಾಯ್ಬೋದು. ಬೆಂಕಿ ಆ ಫಾಟ ಸುಡೋದಿಲ್ಲ, ಸುಟ್ಕೋತ ಬರ್ತಿರ್ಬೇಕು, ಟೈಮ್ ಆಗುತ್ತೆ. ಅದು ಒಂದಿಕ್ಕಿಲಿ ಬರುತ್ತೆ, ಕಾಡಿಗೆ ಬಂದ್ರೂ ಕೂಡ ಎಸ್ಕೇಪ್ಗೆ ಟೈಮ್ ಸಿಗುತ್ತೆ. ಸುಟ್ಟ ಮೇಲೆ ಭಯಾನಕ ವೇದನೆ. ಆ ನೀರು ಹಾಕಲ್ಲ, ಒಂದೆ ತೊಡ್ಕೊಂಡು ಯಾರ ಕಿತ್ಕೊಂಡು ಹೋಗ್ತಾರೆ. ಕೆಲವೇ ನಿಮಿಷಗಳಲ್ಲಿ ಸುಡಬೇಕಾದ್ರೆ ಬಹಳ ಹೊತ್ತಬೇಕು. ಮುಳುಗಿಸ್ಲಕ್ಕೆ ಎರಡು ಸೆಕೆಂಡ್ಗೆ ಹೋಗ್ಬೇಕು, ಎರಡು ನಿಮಿಷದಲ್ಲಿ ಸತ್ತೋಗಿರ್ತಾರೆ. ಲಕ್ಷಾಂತರ ದಿನ ಸತ್ರ ಗೊತ್ತಲ್ಲ ಈಗಾಗಲೇ. ಆದ್ದರಿಂದ ಜಲ ಅದರಲ್ಲಿ ಮಲಗುವ ಶಕ್ತಿ ಇರೋದು ಭಗವಂತನಿಗೆ ಒಬ್ಬನೇ. ಸೊ ಅದಕ್ಕೆ ನಾರಾಯಣ ಅಂತ ದೇವರ ಹೆಸರು. ನಾರಾಯಣ ಅಂತ ಯಾತಕ್ಕೆ ಕರೀತಾರೆ, ಒಂದು ಪುತ್ರ ಅದು, ಬೇರೆ ಯಾರಿಗೂ ನಾರಾಯಣ ಅಂತ ಹೆಸರಿಲ್ಲ. ಈಗ ಪ್ರಳಯೋದಕ್ಕಲ್ಲಿ ಯಾರು ಇರೋದೇ ಇಲ್ಲ ಅಂದ್ರೆ ಅವ್ರು ಒಬ್ಬನೇ ಇರೋದಾದ್ರಿಂದಾಗೇನೆ ಏಕೋ ನಾರಾಯಣ ಆಸೀತ್ ಅಂತ ಅದಕ್ಕೆ ಕರೀತಾರೆ. ಕ್ಷೀರಾಬ್ಧಿ ಶಾಯಿನಂ ಶರಣ್ಯಂ ಶರಣಂ ಯಯೋ ಅಂತ ಸಾಮಾನ್ಯವಾಗಿ ಹೇಳೋ ಪದ್ಧತಿ. ಅವರು ಸ್ತೋತ್ರ ಮಾಡಿದ್ರು ಹೇಳ್ಕೊಂಡು ಪರಮಾತ್ಮ ಅವರಿಗೆ ರೆಸ್ಪಾಂಡ್ ಮಾಡ. ಆಯ್ತು ಏನು ಬೇಕು ನಿಮಗೆ ಅಂತ ಕೇಳಿ, ಏನು ಗೊತ್ತಿಲ್ಲ ಕೇಳಿದ್ರೆ ದೇವ್ರಿಗೆ ಗೊತ್ತಿಲ್ಲದೆ ಯಾವ ನಡೀತಾ ಇದೆ ಏನಂತೆ. ತೇನವಿನ ಗುಣಮಿನ ಚಲನೆ ದೇವ್ರ ಪ್ರಶ್ನೆ ಕೇಳ್ತಾ ಇದ್ದ ಪ್ರತಿಯೊಂದು ಪ್ರಶ್ನೆ ಕೊಡ್ಬಾರ್ದು. ದೇವ್ರು ಗೊತ್ತಿಲ್ಲದೆ ಕೇಳ್ತಾ ತಿಳ್ಕೊಳ್ಳೋದಲ್ಲ, ಇವರು ಅವ್ರ ಬಾಯಿಂದ ಮಾತು ಬರಬೇಕು. ಪ್ರಾರ್ಥನೆ ಅವರ ಕರ್ತವ್ಯ ಅಂತ ಹೇಳ್ತಾನೆ ಹೊರತು ದೇವರು ಸರ್ವತಂತ್ರ ಸ್ವತಂತ್ರ ಸರ್ವಜ್ಞ ಸರ್ವಶಕ್ತ. ಇಂದ್ರದೇವರು ತಮ್ಮ ಬಾಯಿಂದ ಹೇಳ್ತಾ ಇದ್ದಾರೆ ಪರಮಾತ್ಮ ದೊಡ್ಡ ಆಪತ್ತು ಬಂದಿದೆ, ಬೇರೆ ಯಾರು ನಮ್ಮ ರಕ್ಷಣೆ ಮಾಡೋ ಸ್ಥಿತಿಯಲ್ಲಿಲ್ಲ. ರುದ್ರದೇವರು ಕೂಡ ನಮ್ಮ ಕೈಲಿ ಆಗಲ್ಲ ಅಂತ ನಿನ್ನ ಹತ್ರ ಕಳಿಸ್ಕೊಟ್ಟಿದ್ದಾರೆ, ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಏನು ಅಂತ ಪರಮಾತ್ಮ, ಏನು ಆಪತ್ತು ನೀವು ಯಾರಿಂದ ಬಂದಿದೆ ಅಂತ ಕೇಳಿದ್ರು. ಆಗ ಮುರಾಸುರ ಅಂತ ಒಬ್ಬರು ಇದ್ದಾನೆ, ಅವನಿಂದ ಆಪತ್ತು ಬಂದಿದೆ. ಆಗ ದೇವರು ಕೇಳಿದ ಅವನು ಯಾರು, ಅವನೇನು ಆಪತ್ತು ತಂದಿದ್ದಾನೆ, ಎರಡು ಪ್ರಶ್ನೆ ಉತ್ತರ ಕೊಡು. ಅವನು ಯಾರು, ನಿಮ್ಗೆ ಬಂದಿರೋ ಆಪತ್ತಿನ ಸ್ವರೂಪ ಏನು? ಆಗ ಅವ್ರು ಹೇಳ್ತಾರೆ ಒಬ್ಬ ಇದ್ದ ತಾಳಜಂಘ ಅಂತ ಒಬ್ಬ ರಾಕ್ಷಸ, ಅವನ ಮಗ ಮುರಾಸುರ. ತಾಳಜಂಘ ಅಂತ ರಾಕ್ಷಸನ ಮಗ. ಒಂದು ವಿಶೇಷವಾದ ಸ್ಥಳದಲ್ಲಿ ಚಂದ್ರಾವತಿ ಅಂತ ಒಂದು ಊರು, ಅದರ ರಾಜಧಾನಿ ಮಾಡಿಕೊಂಡು ಅವನು ಪೀಡಿಸ್ತಾ ಇದ್ದಾನೆ. ಊರು ಚಂದ್ರಾವತಿ, ತಂದೆ ತಾಳಜಂಘ, ಇವರು ಮುರಾಸುರ. ನಾಶ ಮಾಡ್ತಿರೋ ರೀತಿ ಸಾಮಾನ್ಯವಾದ ರೀತಿಯಲ್ಲ, ಎಲ್ಲ ದಿಕ್ಪಾಲಕರನ್ನು ಸೋಲಿಸಿದ್ದಾರೆ. ಅಷ್ಟೇ ಅಲ್ಲ, ದಿಕ್ಪಾಲಕರ ಜಾಗದಲ್ಲಿ ತಮ್ಮವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಇದು ಪರಿಸ್ಥಿತಿಯಾಗಿದೆ, ತಮ್ಮ ಕಡೆ ಸೇರ್ಕೊಂಡು ಎಲ್ಲ ಕೀ ಪೋಸ್ಟ್ ಎಲ್ಲ ಉಳ್ಕೊಂಡ್ಬಿಟ್ಟಿದ್ದಾರೆ. ಈಗ ನಡೀತಿರೋದು ಹಾಗೆ ತಾನೆ, ತಮ್ಮವ್ರು ಯಾರು ಬಂದು ತಮ್ಮವ್ರು ಹಾಕೊಂಡ್ಬಿಡ್ತಾರೆ ಆ ಕಡೆ. ಅದೇ ತಾವು ಹೇಳಿದಾಗೆ ಕೆಲಸ ನಡೀತು. ಅದು ಕುತಂತ್ರ, ತಂತ್ರ ಬೇರೆ ಕುತಂತ್ರ ಬೇರೆ. ತಂತ್ರ ಅಂದ್ರೆ ಉಪಾಯ, ಒಳ್ಳೆ ಕೆಲಸಕ್ಕೆ ಅನುಕೂಲವಾದ್ರೆ ತಂತ್ರ, ಕೆಟ್ಟ ಕೆಲಸಕ್ಕೆ ಅಂತ ಕುತಂತ್ರ. ಅದು ಎಲ್ಲ ಕಡೆ ತನ್ನವರೇ ಇದ್ದಾರೆ. ಇಂದ್ರಾದಿ ದೇವತೆಗಳನ್ನ ತಾನು ಪ್ರತಿಯಾಗಿ ಮಾಡಿಕೊಂಡಿದ್ದಾನೆ, ಅವ್ರ ಲೋಕಗಳನ್ನು ತಾನೇ ಮಾಡಿಕೊಂಡಿದ್ದಾನೆ. ಮತ್ತೆ ತನ್ನ ಬ್ರಹ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅಹಂ ಬ್ರಹ್ಮಾಸ್ಮಿ ಕಾನ್ಸೆಪ್ಟ್ ಏನು ಜನ ಇವರೆಲ್ಲ ಕೂಡ ತಾನೇ ದೇವರು ಅಂತ ತಿಳ್ಕೊಂಡಿದ್ದಾನೆ. ಅವರ ಬರಬರದಿಂದ ಆ ಶಕ್ತಿ ಇಟ್ಕೊಂಡಿದ್ದಾನೆ. ಹುಡುಗರಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಗುಂಡಾಗಳೇ ಗವರ್ನಮೆಂಟ್ ರನ್ ಮಾಡಿದ್ರೆ ಹಾಗೋ ಹಾಗೆ. ಗುಂಡಾಗಳ ಕೈಲಿ ಗವರ್ಮೆಂಟ್ ಇರೋದು ಬೇರೆ, ಗುಂಡಾಗಳೇ ರನ್ ಮಾಡಿದ್ರೆ ಹಾಗೋ ಹಾಗೆ. ಗುಂಡಾಗಳಿದೆ ಅಂತ ಯಾರು ಗೊತ್ತಾಗಿದೆ? ಗುಂಡಾಗಳು ಕಂಟ್ರೋಲ್ ಮಾಡೋದೇನು ಹೊಸ ವಿಷಯ ಅಲ್ಲ. ಆದರೆ ಅವರೇ ಇವತ್ತು ರಾಜ್ಯಭಾರ ಮಾಡಕ್ಕೆ ಹೊರಟಾಗಿದೆ, ನಮಗೆ ಯಾರಿಗೂ ಅವಕಾಶವೇ ಇಲ್ಲ. ಆದ್ದರಿಂದ ಜಗತ್ತಿನಲ್ಲಿ ಒಳ್ಳೆಯವರಿಗೆ ಯಾವ ಕಾಲಕ್ಕೂ ಏನು ಮಾಡೋಕ್ಕೆ ಬರೋದಿಲ್ಲ, ಅನುಗ್ರಹ ಮಾಡುವಂತ ಕೇಳಿದರು. ಶರಣಾಗತ ವತ್ಸಲ ದೀನಬಂಧು ಈ ರೀತಿ ಅನೇಕ ಸ್ತೋತ್ರವನ್ನು ಮಾಡಿದರು. ಪರಮಾತ್ಮ ಹೇಳಿದ ಆಯಿತು ಅನ್ನು ವಿಚಾರಿಸ್ಕೊತಾ ಇರುತ್ತೆ, ನೀವೆಲ್ಲ ಹೋಗಿ ಯುದ್ಧಕ್ಕೆ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೊರಟ. ಅವನಿರೋ ಜಾಗಕ್ಕೆ ಹೋದರು ಚಂದ್ರಾವತಿ, ಅವನ ಊರಿಗೆ ಹೋದರು. ಎಲ್ಲ ಕಡೆಯಿಂದ ಆಕ್ರಮಣವನ್ನು ಮಾಡಿದರು. ಆಗ ಏನಾಯ್ತು ಅಂದರೆ ಯುದ್ಧಕ್ಕೆ ಬಂದವನು, ಅವನು ಎಷ್ಟು ದುಷ್ಟ ಗೊತ್ತಾ, ನಾನೇ ಬರಬೇಕು ಅಂದ್ಕೊಂಡಿದ್ದೀನೇ ಬಂದೆ ಅಂತ ಕೇಳಿದ್ರು. ಎಂಥ ರಾಕ್ಷಸ ವಿಷ್ಣು ಬಂದ ಅಂತ ಗಾಬರಿ ಇಲ್ಲ ಅವನು, ಗುಮ್ಮಂತರು ಅಂತ ಹಾಗೆ. ಅದಕ್ಕೆ ಅವನನ್ನ ದುರ್ಯೋಧನ ಸಾಯ್ಬೇಕಾದ್ರೂ ಅಂತ ಮಾತಾಡ್ತಾನೆ ಕೃಷ್ಣನ ಮುಂದೆ. ಅದಕ್ಕೆ ಎಷ್ಟು ಹುಟ್ಟುಗುಣ ಸುಟ್ಟರು ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಸ್ವರೂಪ ಅಂತ ಕರೀತಾರೆ. ಅದು ಹಾಲಿನ ಬಣ್ಣ ಇದೆ, ಎಷ್ಟು ಕಾಯಿಸಿದ್ರು ಬೆಳಗ್ಗೆ ಇರುತ್ತೋ ಚೇಂಜ್ ಆಗೋದಿಲ್ಲ. ಯಾತಕ್ಕೆ ಸ್ವಭಾವ ಯಾವುದು ಬೇರೆ ಇರುತ್ತೋ ಚೇಂಜ್ ಆಗುತ್ತೆ, ಸ್ವರೂಪ ಚೇಂಜ್ ಆಗೋದೇ ಇಲ್ಲ. ಇವತ್ತು ಅಂತ ದುಷ್ಟನಾಗಿ ವಿಷ್ಣುವನ್ನ ಅಪಹಾಸ್ಯ ಮಾಡ್ತಾರೆ, ಯುದ್ಧ ಶುರು ಮಾಡೇ ಬಿಟ್ಟಂತೆ. ಪರಮಾತ್ಮ ಮೊದಲು ನಿಧಾನವಾಗಿ ಯುದ್ಧ ಮಾಡ್ತಾನೆ. ಅಸಂಖ್ಯವಾದ ಸೈನ್ಯವನ್ನು ಸೈನ್ಯ ಯುದ್ಧಕ್ಕೆ ಬಂದ, ಯುದ್ಧ ನಡೆಸಿ ಪರಮಾತ್ಮ ಅನೇಕರನ್ನ ಬಾಣಗಳಿಂದ ಕೊಂದಾಕ್ತಾನೆ. ಎಲ್ಲ ಸತ್ತು ಸತ್ತು ಬೀಳ್ತಾ ಇದ್ದಾರೆ. ಆಗ ಅವ್ರು ಹೇಳ್ತಾನೆ, ಇದೆಲ್ಲ ಲೆಕ್ಕಿಸೋದಿಲ್ಲ, ನಾನೀಗ ಈ ಸಾವಿನ ಲೆಕ್ಕಕ್ಕೆ ಬರೋದಿಲ್ಲ, ನನ್ನ ಶಕ್ತಿ ಭಾರಿ ದೊಡ್ಡದಂತ ಯುದ್ಧಕ್ಕೆ ಬರ್ತಾನೆ. ಆಗ ಪರಮಾತ್ಮ ಚಕ್ರ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿ ಅವನು ಉಳಿದ ಅನುಯಾಯಿಗಳನ್ನು ಕೊಲ್ತಾನೆ. ಅನ್ಕೊಂಡು ಎಲ್ಲ ಸತ್ತು ಹೋಗ್ತಾರೆ, ಅವನಿಗೆ ಭಯನೇ ಆಗೋದಿಲ್ಲ. ಇವ್ರು ಯಾರ ಸತ್ರ ಯೋಚನೆ ಇಲ್ಲ, ನಾನು ಒಬ್ಬರೇ ಸಾಕು ನಾಶ ಮಾಡಲಿಕ್ಕೆ, ಮತ್ತೆ ಕ್ರಿಯೇಟ್ ಮಾಡ್ತೇನೆ ಎಲ್ಲರ ಅಂತ ಹೇಳ್ತೇನೆ, ಇಂಥ ದುಷ್ಟವನು ಮತ್ತೆಲ್ಲರೂ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಇದಕ್ಕೆ ಅವನು ನಿಂತನಂತೆ. ಆಗ ಪರಮಾತ್ಮನಿಗೆ ಆತನಿಗೆ ಬಾಹುಯುದ್ಧ ನಡೀತಂತೆ, ಇಬ್ಬರಿಗೂ ಕೂಡ ಕುಸ್ತಿ ಯುದ್ಧ, ಇಬ್ಬರಿಗೂ ಕೂಡ ಬಾಹುಯುದ್ಧ, ಆಯುಧಗಳಿಲ್ಲ. ಆ ರೀತಿ ಎಷ್ಟು ದಿವಸ ನಡೀತು ಗೊತ್ತಾ ನಿಮಗೆ? 5,000 ವರ್ಷ ನಡೀತಂತೆ, 5,000 ವರ್ಷ ಇಬ್ಬರಿಗೂ ಯುದ್ಧ. ಅವ್ರ ಶಕ್ತಿ ಹೇಗಿರ್ಬೋದು? ವೆಂಕಟೇಶ ಕಾರಣ ಕೇಳ್ತೇವೆ, ವೃಷಭಾಸುರರಿಗೂ ಶ್ರೀನಿವಾಸ ನಡೆದ 5,000 ವರ್ಷದಿಂದ ನಡೆದಿತ್ತು. ವೃಷಭಾಸುರರಿಗೆ ಅದು ವರಬಲದಿಂದ, ಇದು ವರಬಲದಿಂದ. ದೇವರು ಯಾತಕ್ಕೆ ಹಾಗೆ ಮಾಡ್ತಾನೆ ಗೊತ್ತಾ? ದುಷ್ಟರ ಸಾಮರ್ಥ್ಯ ಎಷ್ಟೋ ತೋರಿಸೋದು ಒಂದು, ವರ ಕೊಟ್ಟ ದೇವತೆಗಳ ಮಾತ್ರ ನಡೆಸೋದು ಇನ್ನೊಂದು. ದೇವತೆಗಳ ಮಾತ್ರ ಸುಳ್ಳಾಗಬಾರ, ಅದಕ್ಕೋಸ್ಕರ ನಡೆಸ್ತಾರೆ. 5,000 ವರ್ಷ ಯುದ್ಧ ನಡೀತು. ನಾನು ಏನು ಮಾಡಿದ್ದಂತೆ, ಸಾಕು ನನಗೆ ಯುದ್ಧ ಅಂತ ಬಿಟ್ಟು ಹೋಗ್ಬಿಟ್ಟಂತೆ ದೇವರು. ಅಲ್ಲಿಂದ ಬದರಿಕಾಶ್ರಮಕ್ಕೆ ಹೋದರು. ಇದು ಒಂದು ಗಮನಿಸಬೇಕಾದ ಬದರಿ ಎಂಬುದು ಎಲ್ಲ ಪುರಾಣದಲ್ಲೂ ಬದರಿ ಒಳಗಡೆ ಬರುತ್ತೆ, ಇಲ್ಲೂ ಕೂಡ ಹಾಗೆ ಬರುತ್ತೆ. ಬದರಿ ನಾರಾಯಣ ಕ್ಷೇತ್ರ, ಬದರಿ ಅಂದರೆ ನಾರಾಯಣ ಅಂತಾನೆ ಕರೆದು, ಬದರಿ ನಾರಾಯಣ ಅಂತಾನೆ ಹೇಳಿದ್ರು. ಬದರಿ ಕ್ಷೇತ್ರಕ್ಕೆ ಹೋಗಿ ದೊಡ್ಡ ಒಂದು ಗುಹೆ, ಅದಕ್ಕೊಂದೇ ಬಾಗಿಲು, 12 ಯೋಜನೆ ವಿಸ್ತಾರ ಇತ್ತಂತೆ. 12 ಯೋಜನೆ ದೊಡ್ಡ ಗುಹೆಯಲ್ಲಿ ಪರಮಾತ್ಮ ಒಳಗೋಗಿಬಿಟ್ಟಿದ್ದಾನೆ. ಈ ರೀತಿ ಪರಮಾತ್ಮ ಗುಹೆಯಲ್ಲಿ ಹೋಗಬೇಕಂತೆ ಭುಜಕುಂದರಾಜನ ಕಚೇರಿ ಕೇಳಿರ್ತೇನೆ ನಾನು. ಗುಹೆಯಲ್ಲಿ ಹೋಗಿ ಇವತ್ತು ಭುಜಕುಂದರಾಜನ ಗುಹೆ ಇದ್ದೇ ಇಲ್ಲ. ಆದ್ರೆ ಭಾರಿ ದೊಡ್ಡ ಗುಹೆ, ಹಿಮಾಲಯ ಎಲ್ಲಿದೆ ಹುಡ್ಕಲಕ್ಕೆ ಹೋಗಬೇಡಿ, ಹಿಮಾಲಯ ಪೂರ್ತಿ ನೋಡಿದವರು ಯಾರೂ ಇಲ್ಲ ಜಗತ್ತಿನೊಳಗೆ, ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಾರಿ ದೊಡ್ಡ ಪರ್ವತ ಶ್ರೇಣಿ ಜಗತ್ತಿನಲ್ಲೇ, ದೊಡ್ಡ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ. ಅದು ಎಷ್ಟು ದೊಡ್ಡದು ಅಂತ ಒಂದು ಮಾತಲ್ಲಿ ಹೇಳೋದು, ಒಂದೇ ಮಾತಲ್ಲಿ ಹೇಳೋದಾದ್ರೆ ಅದು ಹೀಗಿದೆ. ಅಕಸ್ಮಾತ್ ಹೀಗಿತ್ತಿದ್ರೆ ರಾಮೇಶ್ವರದಲ್ಲೂ ಬರ್ತಿತ್ತದು. ಅಲ್ಲಿದ್ದ ರಾಮ 2,500 ಕಿಲೋಮೀಟರ್ ಮೇಲೆ ಇದೆ ಉತ್ತರ ಉದ್ದ, ಸಾವಿರಾರು ಪರ್ವತ ಶ್ರೇಣಿಗಳು ಅದರಲ್ಲೇ, ಮೌಂಟ್ ಎವರೆಸ್ಟ್ ಅಂತಿರೋದು ಅದರಲ್ಲಿ, ಇಂಚ್ ಬೈ ಇಂಚ್ ನೋಡೋದು ಯಾರಿಗೂ ಸಾಧ್ಯ ಇಲ್ಲ. ಅಂತ ಭಯಾನಕವಾದ ದೊಡ್ಡ ಜಾಗ, 12 ಯೋಜನೆ ವಿಸ್ತಾರದ ಜಾಗ. ಅಲ್ಲಿ ಪರಮಾತ್ಮ ಮತ್ತೆ ಮಲಗಿಬಿಟ್ಟಂತೆ ಹೋಗಿ. ಪರಮಾತ್ಮ ಮಲಗ್ತಾನೆ ಗುಹೆಯಲ್ಲಿ ಅಂದರೆ ಇರೋದೇ ಗುಹೆಗಳು. ಪರಮಾತ್ಮ ಯೋವೇದ ನಿಹಿತಂ ಗುಹಾಯಾಮ್ ಅಂತಾನೆ ಕರೀತ. ಪರಮಾತ್ಮ ಗುಹೆಯಲ್ಲಿದ್ದಾರೆ ಅಂದರೆ ಎಲ್ರಿಗೂ ಅವ್ಯಕ್ತ, ಗುಹೆಯಲ್ಲಿದ್ದರೆ ಹೊರಗೆ ಕಾಣೋದಿಲ್ವಲ್ಲ, ಅಷ್ಟು ಸುಲಭವಾಗಿ ದೇವರು ಕಾಣೋದಿಲ್ಲ ಅಂತ ಹೇಳೋದಕ್ಕೆ ಆ ಮಾತನ್ನು ಉಪಯೋಗಿಸ್ತಾರೆ. ಆಗ ಅವನು ನೋಡಿದ, ಹುಡುಕೊಂಡು ನೋಡ್ತಾನ ದೇವ್ರನ್ನ, ಕಾಲ ಇವರ ಹಾಗೆ ಹೊರಟ ಕೃತನಿಂದೆ, ಹಾಗೆ ಹೊರಟೆ ಅಟ್ಯಾಕ್. ಅಂತ ಒಂದೇ ರೀತಿ ಕಥೆಗಳು, ದುಷ್ಟರೆಲ್ಲ ಆ ರೀತಿಯೇ ಇರ್ತಾರೆ. ಆಗ ದುರಂತವನ್ನೇ ಕಾಣ್ತಾರೆ. ಪರವಾದ ಬಲಗಿದ ಜಾಗಕ್ಕೆ ಬಂದ, ಒಂದೇ ಬಾಗಿಲಿನ ದೊಡ್ಡ ಗುಹೆ, ಹೊರಗೆ ಕೊಳಗ ನೋಡ್ತಾನೆ ದೇವ್ರ ಮಲಗಿದ್ದಾನೆ. ಖುಷಿಯಾಯ್ತು ಅವನು, ಮಲಗಬೇರೆ ಇದ್ದಾನೆ, ಈಗ ಆರಾಮ ಹೊಡೆದಾಕಿಬಿಡಬಹುದು, ಎಷ್ಟೇ ಬಾಗಿಲು ಬರೋದಿಲ್ಲ, ಒಂದೇ ಬಾಗಿಲಿರೋದೇ ಬಾಗಿಲು ಬಿಚ್ಚಿಬಿಟ್ಟಿದ್ದಾನೆ, ಒಂದಾಗ್ತಾನೆ ಜೋರ ಬರ್ತಾನೆ. ಆಗ ಆಗೇನಾಯ್ತು ಅಂದರೆ, ಪರಮಾತ್ಮನ ದೇಹದಿಂದ ಒಬ್ಬ ಕನ್ಯೆ ಹುಟ್ಟಿ ಬಂದ, ಒಬ್ಬ ಕನ್ಯೆ, ಚಿಕ್ಕ ಹುಡುಗಿ ಎದ್ದು ಬಂದು ಯುದ್ಧ ಮಾಡಕ್ಕೆ ಶುರು ಮಾಡ್ತಾಳೆ. ಆ ಕ್ಷಣದಲ್ಲಿ ಅವನಿಗೆ ಆಶ್ಚರ್ಯ ಆಗೋಯ್ತು, ನಕ್ಕು ಬಿಡ್ತಾರೆ, ನನ್ನ ದೇವತೆಗಳನ್ನ ಏನು ಮಾಡೋಕ್ಕಾಗೋದಿಲ್ಲ, ಒಬ್ಬ ಹುಡುಗಿ ನೀನು ಬಂದಿದ್ದೆ ಯುದ್ಧಕ್ಕೆ ನನ್ನ ಮೇಲೆ, ಈಗ ನೋಡಿ ಏನು ಮಾಡ್ತೇನೆ ಅಂತ ಹೇಳಿದ್ರು. ಆಗ ಅವಳು ಹೇಳ್ತಾಳೆ, ನನ್ನ ಕುಲಕ್ಕೆ ಏನು ಕಷ್ಟಪಡಬೇಕಾಗಿಲ್ಲ, ಬಾ ಅಂತ ಕರೆದು ತನ್ನ ಕಣ್ಣೀರು ನೋಡ್ತಾಳೆ. ತಟ್ಟ ಸುಟ್ಟು ಬುದಿಯ ಮೇಲೆ ಬಿಟ್ಟಂತೆ, ಇದೆಲ್ಲ ನನ್ಕೊಡಿ, ಎಷ್ಟೆಷ್ಟು ಇದಕ್ಕೆ ಸಾಯದೆ ಹೋಗಿದ್ದವನು ಆ ಕ್ಷಣದಲ್ಲಿ ನೋಡಿದ ತಟ್ಟ ಸುಟ್ಟು ಹುರಿದು ಬೂದಿಯಾಗಿ ಬಿದ್ದವನಂತೆ, ರಾಶಿ ಬೂದಿಯ ರಾಶಿ. ಅಲ್ಲಿ ಭುಜಕುಂದರಾಯನ ದೃಷ್ಟಿಗೆ ಕಾಲ ಇವನು ಹಾಗೆ ಉಡಿದು ಬಿದ್ದನೋ, ಹಾಗೆ ಇವಳ ದೃಷ್ಟಿಗೆ ಕಾಲು ಉಡಿದು ಬಿದ್ದವನು. ಹೆಂಗಸರಿ ಭಾರಿ ಖುಷಿಯಾಗುತ್ತಂತೆ, ಯಾರು ಮಾಡ್ತಿದ್ದ ಕೆಲಸ ಹುಡುಗಿ ಮಾಡ್ಬಿಟ್ಟು ಅಂತೇಳಿ ಭಾರಿ ಸಂತೋಷ ಪಡಬಹುದು. ಆಗ ಪರಮಾತ್ಮ ಆ ಕಣ್ ತೆಗೆದಂತೆ, ಇವರಿಗೆ ಗೊತ್ತಾಗಲ್ಲ, ನನಗೆ ಗೊತ್ತಾಗದೆ ಯಾವ್ದು ನಡೆಯೋದಿಲ್ಲ ಅಂತ ಹೇಳಿದ್ದೇನೆ. ಆಗ ನೋಡ್ತಾನೆ ಪರಮಾತ್ಮ, ಏನಪ್ಪ ಯಾರು ನೀನು ಅಂತ ಕೇಳ್ತಾನೆ. ತಾನೇ ಅವನು ಗೊತ್ತಿರೋದೆ ಆತ ದೇಹದಿಂದ ಬಂದಿರೋದು, ಯಾರು ನೀನು ಅಂತ ಕೇಳ್ತಾನೆ. ಇದೆಲ್ಲ ಅಸುರಮೋಹನ ಅಂತ ಪದವಿ, ಅಸುರಮೋಹನ ಲೋಕ ವಿಡಂಬನೆ. ಕೆಲವು ಪ್ರಶ್ನೆಗಳಿಗೆ ಆಚಾರ್ಯ ಎಲ್ಲದಕ್ಕೂ ಆಚಾರ ಭಾಷ್ಯ ಬರೋದಿಲ್ಲ, ಎಲ್ಲದಕ್ಕೂ ತಾತ್ಪರ್ಯ ಬರೋದಿಲ್ಲ. ಅವರು ಒಂದ್ ಕಡೆ ಬರೆದ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಇದು ಆಚಾರ್ಯ ವೈಶಿಷ್ಟ್ಯ. ಅವ್ರು ಹೇಳ್ತಾರೆ ಏನ್ ಹೇಳಿದ್ದೇವಲ್ಲ ಅದು ನಿರ್ಣಯ, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ಮಚಾರಿ ವಿನಿರ್ಣಯೋ ನಾಸ್ತ್ಯಮುನಾ ವಿನಾಯತ್ ವಿಪ್ರಸ್ಥಿತಾನಾಮಿವ ಸರ್ವವಾಚ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದ್ರೆ ಶಾಸ್ತ್ರಾರ್ಥದ ಗಡಿಯ ಕಲ್ಪವೃಕ್ಷ ಕಾಮಧೇನು ಸರಿಯಾಗಿ ಓದಿ, ಇವ ಸಮಸ್ಯೆನೇ ಬರೋದಿಲ್ಲ, ಏರ್ಬೇಕಾದ್ರೆ ಅರ್ಥ ಆಗುತ್ತೆ ಅಂತ ಆಚಾರ್ಯ ಹೇಳ್ತಾರೆ. ಏರ್ಬೇಕಾದ್ರೂ ಸರಿಯಾಗಿ ಅರ್ಥ ಆಗಬೇಕು ಅಂತಿದ್ರೆ ಈ ಗ್ರಂಥ ಓದಬೇಕು. ಅವ್ರ ಮಾತು ಎಷ್ಟು ಸತ್ಯ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಅಸುರಮೋಹನವನ್ನು ಮಾಡ್ತಾರೆ, ಅಲ್ಲ ಹಸುರು ಎಲ್ಲಿದ್ರ ಸವಿ ಹತ್ತೊಂದಲ್ಲ ಅಂತ ಕೇಳಿದರೆ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಪಶ್ಚಾತ್ತಾಪ ಕಲಿ ಮುಖ್ಯಾನ ನಿರ್ಣಯದಲ್ಲಿ ಬರೀತಾರೆ ಆಚಾರ್ಯರು. ದೈತ್ಯರುಗಳು ಭಾರಿ ಸೂಕ್ಷ್ಮ, ನಮಗೆ ಇವತ್ತು ಯಾರು ನೋಡೋದಲ್ಲ ಅನ್ಕೊಂಡಿರ್ತಾರೆ. ಆ ಸಿ ಸಿ ಟಿ ವಿ ಹಾಕಿರ್ತಾರೆ ಸಿಕ್ಬಿಡ್ತಾರೆ. ಇವತ್ತು ಗೊತ್ತಾಗಿದೆ ಎಲ್ಲ ಕಡೆ ಸಿ ಸಿ ಟಿ ವಿ ಹಾಕೋದು ಅಭ್ಯಾಸ ಮಾಡಿ ಬಸ್ಗಳಲ್ಲಿ ಹಾಕಿ ಶುರು ಮಾಡಿದ್ದಾರೆ, ಕಳ್ಳತನ ಆಗಬಾರ್ದು ಅಂತ ಹಾಕಿದ್ದಾರೆ. ಇವರಿಗೆ ಯಂತ್ರದಿಂದ ಎಷ್ಟು ಶಕ್ತಿ ಇರಬೇಕಾದ್ರೆ ದೇವರಿಗೆ ಎಷ್ಟು ಶಕ್ತಿ ಇರಬೇಕು ಲೆಕ್ಕ ಇಟ್ಟು, ದೇವ್ರು ನೋಡಿದ ಜಾಗನೇ ಇಲ್ಲ. ಈ ಯಂತ್ರಗಳು ದೈತ್ಯ ಶಕ್ತಿಗಳು, ಸಾಮಾನ್ಯವಾಗಿ ದೈತ್ಯರು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅವ್ರು ಹೇಳ್ತಾರೆ ಆಚಾರ್ಯರು, ಎಲ್ಲ ಕಡೆ ದೈತ್ಯರು ವ್ಯಾಪಿಸಿರ್ತಾರಂತೆ, ನಮಗೆ ಕಣ್ಣಿಗೆ ಕಾಣದೆ ಅವ್ರು ಕೆಲಸ ಮಾಡ್ತಾರೆ, ನಮ್ಮ ಒಳಗೆ ಎಂಟರ್ ಆಗ್ತಾರೆ. ಇದು ದೈತ್ಯರ ಶಕ್ತಿ, ಅದ್ರ ಬೀಟ್ ಮಾಡಕ್ಕೆ ದೇವಶಕ್ತಿ ಒಂದೇ ಸಾಧ್ಯ, ಬೇರೆ ಸಾಧ್ಯ ಇಲ್ಲ. ಅಂತ ಹೊತ್ತಲ್ಲಿ ವಿಡಂಬರಿ ಪರಮಾತ್ಮ ಯಾತಕ್ಕೆ ಮಾಡ್ತಾರೆ ಅಂದ್ರೆ ಅಲ್ಲೂ ಕೂಡ ಗುಪ್ತವಾಗಿ ದೈತ್ಯರು ಓಡಾಡ್ತಾ ಇರ್ತಾರೆ, ಅವರಿಗೆ ಮೋಹನ ಆಗಬೇಕು, ದೇವರಿಗೆ ಗೊತ್ತಾಗಲಿಲ್ವಲ್ಲ. ಅದಕ್ಕೆ ಹನುಮಂತೇವರು ಮಾಡಿ ಕೆಲಸ ಹೇಳ್ತಾರೆ, ಅಲ್ಲಿ ಯಾರಿದ್ರು ಸೀತಾದೇವಿ ಇದ್ದ ಹನುಮಂತ ಮಾತಾಡ್ತಾರೆ, ಸೀತಾಕೃತಿ ಇದ್ದ ಹನುಮಂತ ಮಾತಾಡ್ತಾ ಇದ್ದಾರೆ. ಏನು ಗೊತ್ತಿಲ್ಲ ಹನುಮಂತ ಮಾತಾಡೋದು, ಏನು ಅವರು ಮಾತಾಡೋದು ನಡೀತಾ ಇದೆಯಲ್ಲ, ಯಾತಕ್ಕೆ ಮಾಡಿ ಇರೋದು ಇಬ್ಬರೇ ಅಂತ ಕೇಳಿದ್ರೆ ಇಲ್ಲ ಇಲ್ಲ, ಪಶ್ಚಾತ್ತಾಪ ಕಲಿ ಮುಖ್ಯ. ಕಲಿ ಮಾತಾಡಲು ವಾಚ್ ಮಾಡ್ತಾ ಇರ್ತಾರೆ, ಅವರಿಗೆ ಬುದ್ಧಿ ಕೆಡಿಸಬೇಕಂತ ಹಾಗೆ ಮಾಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ದೇವರು ದೈತ್ಯರು ದೈವಿ ಶಕ್ತಿ ಎಷ್ಟು ವಿಶಾಲ, ಅದು ಪ್ಯೂರ್ ಅದು ಶುದ್ಧ. ಆಸುರಿ ಶಕ್ತಿ ದೊಡ್ಡದು ಆದರೆ ಅದು ಇಂಪ್ಯೂರ್ ಅದು ಭಯಾನಕವಾದದ್ದು, ಅದನ್ನು ಗೆಲ್ಲಬೇಕಾದ್ರೆ ದೇವರ ಅನುಗ್ರಹ ಇಲ್ಲದವರು ಸಾಧ್ಯ ಇಲ್ಲ. ಅದನ್ನೆಲ್ಲ ಪರಮಾತ್ಮ ತೋರಿಸಿಕೊಡ್ತಾನೆ. ಆಗ ಯಾರು ಅಂತ ಕೇಳಿದಂತೆ ಆಗ ಹೇಳ್ತಾನೆ ಪರಮಾತ್ಮ, ನಿನ್ನ ಮಗಳು ನಾನು. ಓ ಭಾರಿ ಸಂತೋಷ, ನಾ ಏನ್ ಮಾಡಬೇಕು, ನನಗೊಂದು ಹೆಸರಿಡು, ನನಗೊಂದು ವರ ಕೊಡು ಅಂತ ಕೇಳಿದ್ರು. ನನಗೆ ಮೂರು ವರ ಕೊಡಬೇಕು, ಇದನ್ನ ಸೇವೆ ಮಾಡಿದ್ದೇನೆ ನಾನು, ಈಗ ನನಗೆ ಮೂರು ವರ ಕೊಡಬೇಕು, ನನಗೆ ಹೆಸರಿಡಬೇಕು. ಏನಂತ ಹೆಸರಿಡಬೇಕು ಅದಕ್ಕೆ? ಪರಮಾತ್ಮ ಹೇಳಿದ್ರೆ ಏಕಾದಶಿ ಅಂತ ಹೆಸರಿಟ್ಟು, ಅದಕ್ಕೆ ಏಕಾದಶಿ ಅಂತ ಹೆಸರಾಯಿತು. ಹರಿ ದಿನ, ದೇವರಿಂದ ಹುಟ್ಟಿ ಬಂತಲ್ಲ ಹರಿ ದಿನ, ಹರಿ ದಿನ ಏಕಾದಶಿ ತಿಥಿ ನಿನಗೆ ಹೆಸರಿಟ್ಟಿದ್ದೇನೆ, ಏನು ಬೇಕು ವರ ಕೇಳು ಅಂತ ಹೇಳಿದಾಗ ನಾನು ಮೂರು ವರ ಕೊಡಬೇಕು. ಏನು ವರ? ಸರ್ವತೀರ್ಥ ಪ್ರಧಾನ, ಎಲ್ಲ ತೀರ್ಥ ನಂಬರ್ ಒನ್ ಆಗಬೇಕು. ಎಷ್ಟು ತೀರ್ಥಯಾತ್ರೆ ಮಾಡಿದ ಪುಣ್ಯಕ್ಕಿಂತ ಏಕಾಶ್ವರದ ಪುಣ್ಯ ಜಾಸ್ತಿ ಆಗಬೇಕು. ಎಂಥ ವರ ಇದು, ಎಷ್ಟೇ ಗೆಡ್ರೆ ಎಷ್ಟೋ ದಿನ ಯಾತ್ರೆ ಮಾಡಿರ್ತಾರೆ, ಏಕಾಶಿ ಉಪವಾಸ ಮಾಡೋದೇ ಇಲ್ಲ, ಅಲ್ಲಿ ಹೋದಾಗಲೂ ಮಾಡೋದಿಲ್ಲ. ಮತ್ತೆ ಯಾತ್ರೆ ಆಯಾಸ ಬೇರೆ ಜಾಸ್ತಿದಿಂದ ಆಗಿರ್ತಾರೆ. ಅದು ಬದರಿಗೋ ಏಕಾಶಿ ಬಿಟ್ಟರೆ ಬಹಳ ಪಾಪ ಜೊತೆ ಏಕಾಶಿ ಬದರಿಯಲ್ಲಿ ತಿಂದರೆ, ಬೆಂಗಳೂರಲ್ಲಿ ತಿಂದ್ರು ಪಾಪ, ಅಲ್ಲಿ ತಿಂದ್ರು ಪಾಪ, ಅಲ್ಲಿ ತಿಂದ್ರೆ ಮಹಾ ಪಾಪ. ಹೋಗೋದಿಲ್ಲ, ವಜ್ರಲೇಪೋ ವಜ್ರಲೇಪ ಆಗ್ತದೆ ಅಂತ ಹೇಳ್ತಾರಲ್ಲ, ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯ. ನಮ್ಮ ಜನಕ್ಕದೆಲ್ಲ ಗೊತ್ತಿಲ್ಲ. ಇಷ್ಟೇ ಚಾಯ್ಸ್, ಬದುಕಿನಲ್ಲಿ ಇಟ್ಕೊಂಡು ಏಕಾಶಿ ಉಪವಾಸ ಮಾಡ್ತಿರೋ, ಬದರಿಗೆ ಹೋಗಿ ಏಕಾಶಿ ತಿಂತಿರೋ ಅಂತ ಪ್ರಶ್ನೆ ಬಂದರೆ ಬೆಂಗಳೂರು ಸಾಕ್ರೆ ಬದರಿ ಬೇಕಿಲ್ಲ ಅಂತ ಹೇಳಿದ್ರು. ಆದರೆ ಬದರಿಗೆ ಹೋಗಿ ಏಕಾಶಿ ಮಾಡೋದಾದ್ರೆ ನಂಬರ್ ಒನ್, ಅದು ಭಾರಿ ದೋಷ, ಅದರ ಯೋಚನೆ ಇಲ್ಲ. ಎಷ್ಟೋ ಜನ ತೀರ್ಥಯಾತ್ರೆಗೆ ಹೋಗಬೇಕು ಪ್ರಿಪರೇಷನ್ಗೋಸ್ಕರ ಏಕಾಶಿ ಬಿಟ್ಬಿಡ್ತಾರೆ, ತೀರ್ಥಯಾತ್ರೆ ಕಾಲಕ್ಕೆ ಬಿಟ್ಬಿಡ್ತಾರೆ, ಬಂದ್ಮೇಲೆ ಮತ್ತೆ ಬಿಟ್ಬಿಡ್ತಾರೆ, ಯಾಕೆ ಮಾಡಿದ್ವಲ್ಲ ಅಂತ ಹೇಳ್ಬಿಟ್ಟು. ಹೀಗಾಗಿ ಆದಾ ಒಂದೇ ಹೆಚ್ಚ ಮಧ್ಯ ಹೆಚ್ಚ ಏಕಾಚರಣ ಕ್ಯಾನ್ಸಲ್ ಆಗಿರ್ತಾರೆ, ಬರೀ ಪಾಪದ ರಾಶಿ ಕಟ್ಕೊಳ್ತಾರೆ. ಸರ್ವತೀರ್ಥ ಪ್ರಧಾನ, ಎಲ್ಲ ತೀರ್ಥಗಳಿಗೆ ಹೆಚ್ಚು ಪುಣ್ಯ ಕೊಡೋ ಶಕ್ತಿ ಏನಿದೆ ಅದಕ್ಕಿಂತ ಜಾಸ್ತಿ ಏಕಾಶಿ ಇರೋದಕ್ಕೆ ಅಷ್ಟು ಶಕ್ತಿ ಜಾಸ್ತಿ. ಅದರ ಮಾತೇನೆ ನಕಾಶಿ ನಗಯಾ ಗಂಗಾ ನರೇವಾ ನಚ ಗೌತಮಿ ನಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂಭೂಪ ಹರಿಯಂತಿಲ್ಲ. ಇನ್ನೊಂದು ಸರ್ವಸಿದ್ಧಿಕರಿ, ಎರಡನೇ ಸರ್ವಸಿದ್ಧಿಕರಿ ಆಗಬೇಕು. ಎಂಥ ಕೆಲಸ ಅನ್ಕೊಂಡು ಏಕಾಶಿ ಮಾಡಿದ್ರೆ ಆಗ್ಬೇಕು, ನಮಗೆ ಆಶ್ಚರ್ಯ ಆದರೆ ಗೊತ್ತೇ ಇಲ್ಲ. ನಿಮ್ಗೆ ಎಂತೆಂಥ ಸಮಸ್ಯೆ ಇರುತ್ತೆ, ಏನೇನು ವ್ರತವನ್ನು ಸಾವಿರ ಮಾಡಿದ್ರೆ ಬಿಟ್ಟು ಬಿಟ್ಟು ಬಂದು ಏಕಾಶಿ ಮಾಡಿ ಎಲ್ಲ ಸರಿ ಹೋಗುತ್ತೆ. ಸರ್ವಸಿದ್ಧಿಕರಿ ಎರಡನೇ ವ್ರತ. ಸರ್ವವಿಘ್ನ ಪರಿಹಾರಕರಿ ಮೂರನೇ, ಸರ್ವವಿಘ್ನ ನಾಶಕರಿ. ಎಂಥ ವಿಘ್ನ ಇದ್ರೂ ನಾಶ ಆಗುತ್ತೆ, ಕೆಲಸ ಆಗಬೇಕು, ವಿಘ್ನ ಪರಿಹಾರ ಆಗಬೇಕು, ತೀರ್ಥ ಪ್ರಧಾನ. ಮೂರು ವರ ಕೇಳಿದ್ದಂತೆ ಇದು ಏಕಾಶಿ ಮಹತ್ವ ಇದೆ. ಒಂದು ಏಕಾಶಿ ಮಾಡಲು ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ ನಮಗೆ? ಎಲ್ಲ ತೀರ್ಥಯಾತ್ರೆಗಿಂತ ಜಾಸ್ತಿ ಪುಣ್ಯ ಬಂತು. ಆಚಾರ್ಯ ಹೇಳ್ತಾರೆ ಬರೀ ಜಾಸ್ತಿ ಬರೋದಿಲ್ಲ, 16 times ಜಾಸ್ತಿ ಬರುತ್ತೆ. ಇದು ಒಂದು ಡಬಲ್ ಅಲ್ಲ, 16 times ಜಾಸ್ತಿ. ಕಲಾಂ ನಹಂತಿ ಷೋಡಶಿ ಅಶ್ವಮೇಧ ಸಹಸ್ರ ವಾಜಪೇಯ ಶತಾನಿ ಚ ಏಕಾದಶ ಉಪವಾಸಸ್ಯ ಕಲಾಂ ನಹಂತಿ ಷೋಡಶಿ. ಆಚಾರ್ಯ ಭಟ್ಟು ಪದ್ಮಪುರಾಣದ್ದೇ ಮಾತ್ರ ನೆನಪಿರಲಿ, ಪದ್ಮಪುರಾಣದ್ದೇ ಮಾತ್ರ ಉಲ್ಲೇಖ ಮಾಡ್ತಾರೆ. ಕಾಶಿ ಗಯಾ ಪ್ರಯಾಗ ಬದರಿ ಎಲ್ಲ ತೀರ್ಥಗಳು, ಗಂಗಾ ಗೋದಾವರಿ ಯಮುನಾ ಮೊದಲಾದ ತೀರ್ಥಗಳು, ಎಲ್ಲ ಕ್ಷೇತ್ರ ಎಲ್ಲ ತೀರ್ಥ ಯಾತ್ರೆ ಸರಿಯಾಗಿ ಮಾಡಿದರೆ, ಮತ್ತೆ ಈ ರೀತಿ ಮಾಡೋ ಯಾತ್ರೆಗಳೆಲ್ಲ ಪರ್ಫೆಕ್ಟ್ ಆಗಿ ಮಾಡಿದರೂ ಕೂಡ ಒಂದು ಏಕಾದಶಿ ವ್ರತದ ಪುಣ್ಯ ಆದರೆ 16 times ಜಾಸ್ತಿ ಇರುತ್ತೆ. ಈಗ ಎಷ್ಟು ಸುಲಭ ಸಾಧನೆ ಮಾಡೋದಕ್ಕೆ, ಎಷ್ಟು ನಮ್ಮ ಜೀವನದಲ್ಲಿ ಸಾಧನೆ ಎಂಬುದು ಸಾಮಾನ್ಯ ಅಲ್ಲ, ಅದು ಜನ್ಮ ಜನ್ಮದ ಆಸ್ತಿ ಆಗಬೇಕು, ಮೋಕ್ಷಕ್ಕೆ ಮಾರ್ಗ ಆಗಬೇಕು. ಅದು ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಹುಡುಕ್ತಾರೆ, ಕ್ವೆಶನ್ ಪೇಪರ್ ಕೊಟ್ಟಿರ್ತಾರೆ, ಆದರೆ ಆನ್ಸರ್ ಬರಬೇಕಾದ್ರೆ ಯಾವ್ದು ಆನ್ಸರ್ ಮಾಡಿ ಜಾಸ್ತಿ ಮಾರ್ಕ್ಸ್ ಬರುತ್ತೋ ಆನ್ಸರ್ ಮಾಡ್ತಾರೆ, ಹೆಚ್ಚು ಮಾರ್ಕ್ಸ್ ಬರೋದನ್ನು ಹೇಗೆ ಆರಿಸ್ಕೊಂಡು ಆನ್ಸರ್ ಮಾಡ್ತಾರಲ್ಲ ಆ ರೀತಿಯಲ್ಲಿ ಹೆಚ್ಚು ಪುಣ್ಯ ಬರೋ ಕೆಲಸ ಮಾಡಬೇಕು. ಏಕಾಚರಣ ಹೆಚ್ಚು ಪುಣ್ಯ ಕೊಡೋ ಕೆಲಸ ಆದ್ದರಿಂದ ಅದನ್ನು ಮಾಡಬೇಕು. ತುಂಬ ಜನ ಮಾಡೋದಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಜನ ಕೇಳಿದ್ದೆ ಅಲ್ಲ, ಭಾರಿ ಆಚಾರ ವಿಚಾರವಂತರಾಗಿರ್ತಾರೆ, ಹೋಮ ಹವನ ಮಾಡಿಸ್ತಿರ್ತಾರೆ, ಏನು ಬಣಿ ಅಂದರೆ ಭಾರಿ ಬಣಿ ಮಾಡ್ತಿರ್ತಾರೆ, ಏಕಾಶಿ ಮಾಡ್ತಾರೆ ಅಂದರೆ ಅದೊಂದು ಆಗೋದಿಲ್ಲ ಅಂತ, ಏನು ಉಪಯೋಗ ಅದರಿಂದ. ಅದು ಎಲ್ಲ ಬಿಟ್ಟು ಪ್ರಾಣ ಬಂದಿಲ್ಲ ಅಂದರೆ ಹಾಗೂ ಹಾಗೆ ಕೈ ಕಾಲು ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಉಸಿರೊಂದಿಲ್ಲ ಅಂದರೆ ಡೆಡ್ ಬಾಡಿ ಇದ್ದಾಗಲಕ್ಕೆ. ಇನ್ಯಾವುದು ಮಾಡೋದು, ಏಕಾಶಿ ಒಂದು ಮಾಡ್ತೇನೆ ಭಾರಿ ಗ್ರೇಟ್ ಗೊತ್ತಾಯ್ತು. ಏಕಾಶಿ ಒಂದು ಮಾಡ್ತಾರೆ ಅಂದರೆ ಮುಂದೆ ಎಲ್ಲ ಮಾಡೋಕ್ಕೆ ಬರ್ತದೆ ಅವರು, ಏಕಾಶಿ ಒಂದು ಮಾಡೋದಿಲ್ಲ ಅಂದರೆ ಇರೋದೆಲ್ಲ ಕಳ್ಕೊಂಡು. ನಮ್ಮ ಜನ ಇವತ್ತು ಜೀವನದಲ್ಲಿ ವೈಷ್ಣವ ದೀಕ್ಷೆ ತಗೊಳ್ಳೋದು ಅಂದರೆ ಫಿಸಿಕಲಿ ಹೊರಗೆ ಹಾಕ್ಸೋಳೋದು ತಪ್ತಪುತ್ರಾಧಾರಣೆ, ಒಳಗೆ ಹಾಕಬೇಕಾದ್ದು ಏಕಾಚಿರತ್ತ. ಏಕಾಚಿರತ್ತ ಒಳಗಿಂದ ಮಾಡೋರತ್ತ, ಹೊರಗಿಂದ ಅಲ್ಲ ಅದು, ಒಳಗಿಂದ ಮುದ್ರಾಧಾರಣೆ ಕಣ್ಣಿಗೆ ಕಾಣಿಸ್ತದೆ, ಆದರೆ ಏಕಾಚಿರತ್ತ ಮಾಡಿದ ಕಣ್ಣಿಗೆ ಕಾಣಿಸೋದಿಲ್ಲ, ಒಳಗಿಂದ ಬರಬೇಕಾದವರತ್ತ. ಅದನ್ನು ಮಾಡಿಸ್ಕೊಂಡ್ರು ಅಂದರೆ ನಿಜವಾಗಲೂ ವೈಷ್ಣವ ಅಂತ. ಅದು ಮಾಡದೆ ಹೋದರೆ ಅವರೆಂದೂ ಕೂಡ ಸುಮ್ಮನೆ ವೈಷ್ಣವ ನಿಂಬೀರಿ, ಶ್ರೀಪಾದರಾಜೆ ಬರೀತಾರೆ, ವೈಷ್ಣವ ಅಂತ ಬೋರ್ಡ್ ಹಾಕೊಂಡ್ರೆ ವೈಷ್ಣವ ಆಗೋದಿಲ್ಲ. ವೈಷ್ಣವ ದೀಕ್ಷೆ ತಗೋಬೇಕಾದ್ರೆ ಒಳಗಿನ ದೀಕ್ಷೆ ಅಂದರೆ ಏಕಾಚಾರ, ಅಂತಃದೀಕ್ಷೆ ಬಾಹ್ಯ ದೀಕ್ಷೆ ಅಂತ ಹೇಳಿ ಗೋಪಿಚಂದ್ರ ಹಚ್ಚಿಕೊಡ್ತಾನೆ, ಮುದ್ರಾಧಾರಣೆ ಮಾಡ್ಕೊತಾನೆ, ಇವೆಲ್ಲ ಕೂಡ ಬಾಹ್ಯ ದೀಕ್ಷೆಗಳು. ಏಕಾಚಿ ವ್ರತ ಮಾಡ್ತಾರೆ ಅದು ಒಳಗಿನ ದೀಕ್ಷೆ ಅಂತ ಕರೀತಾರೆ. ಒಳಗಿನ ದೀಕ್ಷೆ ಅವರು ಎರಡು ಇರಬೇಕು ಯಾವಾಗಲೂ, ಆದರೆ ಒಂದು ಬಿಡೋದಾದ್ರೆ ಹೊರಗಿಂದ ಬಿಡ್ಬೋದು, ಒಳಗಿಂದ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಒಳಗಿಂದ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಎರಡು ಬಿಟ್ಟರೆ ಗೋವಿಂದ, ಅದು ವಿಚಾರ ಬಿಟ್ಟುಬಿಡಿ. ಹೊರಗಿಂದ ಬಿಡೋದು ಎರಡು, ಎರಡು ಬಿಟ್ಟಾದರೆ ಭಾರಿ ಅನ್ಯಾಯ, ಎರಡು ಬಿಡಲಿ, ಎರಡು ಮಾಡಿದರೆ ಭಾರಿ ಒಳ್ಳೆಯದು. ಒಂದು ಬಿಡೋದಾದರೆ ಅಂತರ್ದೀಕ್ಷೆ ಎಂದು ಬಿಡಬಾರ್ದು, ಅಂತರ್ದೀಕ್ಷೆ ಯಾರು ಕೆಡಿಸಕ್ಕೆ ಬರೋದಿಲ್ಲ, ಹೊರಗಿನ ದೀಕ್ಷೆ ಕೆಡಿಸಕ್ಕೆ ಬರ್ತದೆ, ಒಳಗಿನ ದೀಕ್ಷೆ ಏನು ಮಾಡೋ ಸಾಧ್ಯನೇ ಇಲ್ಲ. ಒಳಗಿದೆಯಲ್ಲ ಕೈಲಿರೋದು ಕದಿಬೋದು, ಹೊರಗಿರೋದು ಹ್ಯಾಕ್ ಕದಿಲಕ್ಕಾಗುತ್ತೆ. ಇದು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಏಕಾಶ ವ್ರತಕ್ಕೆ ಪರಮಾವಧಿ ಮಹತ್ವ ಬರುತ್ತೆ, ಆಗ ವರ ಕೊಡ್ತಾನೆ ಪರಮಾತ್ಮ. ಅವತ್ತಿನಿಂದ ಏಕಾಶ ವ್ರತ ಭಾರಿ ಮಹತ್ವ ಬಂತು. ಅವ ಪುರಾಸರ ಸತ್ತ, ಅಲ್ಲಿ ಸ್ವಾರಸ್ಯ ಕಥೆಯಲ್ಲಿ ಸ್ವಾರಸ್ಯ ಇದೆ, ಯಾವ ದೇವತೆಗಳಿಗೂ ಸಾಯಿದೆ ಇದ್ದ ವ್ಯಕ್ತಿ ಏಕಾಶಿ ಸತ್ತ. ಅಂದರೆ ಎಷ್ಟು ದೇವತೆಗಳು ಪೂಜೆ ಮಾಡಿದರೆ ಹೋಗದೇ ಇರೋ ಪಾಪ ಏಕಾಶಿ ಮಾಡಿದರೆ ಹೋಗುತ್ತೆ ಅಂತ ಅರ್ಥ. ಅಲ್ಲಿ ಪಾಪಿ ಸತ್ತ, ಪಾಪ ಸಾಯಬೇಕು, ಇದು ಡಿಫರೆನ್ಸ್. ಮಹಾಪಾಪಿಯವರು ಅವನು ಸಾಯೋದು ಕಷ್ಟವಾಗಿತ್ತು, ಮಹಾಪಾಪ ಪರಿಹಾರ ಮಾಡ್ಕೊಳ್ಳೋದು ಕಷ್ಟ ಆಗಿದೆ, ಅದು ಹೋಗ್ಬೇಕು. ಆಚಾರ್ಯ ಹೇಳ್ತಾರೆ, ಏಕಾದಶೇಂದ್ರಿಯ ಪಾಪ ಯತ್ಕೃತಂ ಭವತಿ ಪ್ರಭು ಏಕಾದಶಿ ಉಪವಾಸೇನ ತತ್ಸರ್ವಂ ವಿಲಯಂ ವ್ರಜೇತ್. ಎಷ್ಟು ಒಳ್ಳೆ ಮಾತದು. ಕೆಲವು ಪಾಪಗಳಿಗೆ ಕೆಲವು ಕಣ್ಣಿಗೆ ದಾರಿ ಬೇರೆ ಡಾಕ್ಟರ್ ಇರ್ತಾರೆ, ಕಿವಿ ಬೇರೆ ಡಾಕ್ಟ್ರು, ಕಾಲಿಗೆ ಬೇರೆ ಡಾಕ್ಟ್ರು, ಯಾವ್ಯಾವ ಡಾಕ್ಟರ್ ಇರ್ತಾರೆ ಮನೆಗೆ. ಆದರೆ ಏಕಾದಶಿ ಒಂದೇ, ಎಲ್ಲದಕ್ಕೂ ಒಂದೇ ಅಂತ ಹೇಳ್ತಾರೆ ಗೊತ್ತಾಯ್ತು. ಅಲ್ಲಿ ಹೋಗ್ಬಿಟ್ರೆ ಎಲ್ಲದಕ್ಕೂ ಸರಿ ಹೋಗ್ಬಿಡುತ್ತೆ ನಿಮಗೆ. ಏಕಾದಶ ಇಂದ್ರಿಯೈ 11 ಇಂದ್ರಿಯಗಳು, 5 ಬಾಹ್ಯೇಂದ್ರಿಯಗಳು, ಆಮೇಲೆ ಜ್ಞಾನೇಂದ್ರಿಯ, ಅದರಲ್ಲೂ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಇವಿಷ್ಟು ಬಾಹ್ಯೇಂದ್ರಿಯಗಳು 10. ಒಳಗಿಂದ ಮನಸ್ಸು ಅಂತಃಕರಣ ಅಂತ ಕರೀತಾರೆ, ಒಳಗಿನ ಇಂದ್ರಿಯ ಅಂತಃಕರಣ, ಒಟ್ಟು 11 ಇಂದ್ರಿಯ ಆಯಿತು. 11 ಇಂದ್ರಿಯದ ಎಲ್ಲ ರೋಗ ಪರಿಹಾರ ಆಗಬೇಕು ಅಂತಿದ್ರೆ ಏಕಾಶ ವ್ರತ ಮಾಡಿ, ಹುಚ್ಚಿಡದೆ ನಿಂತುಕೊಳ್ಳೋ ಒಬ್ಬರಿಗೆ ಪರಿಹಾರ ಆಗಬೇಕು, ಏಕಾಶಿ ಮಾಡಿಸಿ ಪರಿಹಾರ ಆಗಬೇಕು. ಎಷ್ಟು ಒಳ್ಳೆ ಮ್ಯಾಜಿಕ್ ಅದು, ಭಾರಿ ಸುಲಭ. ಮತ್ತು ಯಾವುದೇ ಔಷಧಿನ ಒಳಗೆ ತಗೋಬೇಕು, ಏಕಾಶಿ ಏನೂ ತಗೊಳ್ಳೋದೇನೋ ಅವ್ರತ್ತ. ಇದು ಭಾರಿ ತಮಾಷೆ ಅಂದರೆ ಒಳಗೇನೂ ಹೋಗದೆ ಒಳಗಿನ ದೋಷ ಹೊರಗಾಗುತ್ತೆ ಅಂತ ಹೇಳಿದ್ರೆ, ಒಳಗೇನೂ ಹೋಗೋದಿಲ್ಲ ಒಳಗಿನ ದೋಷ ಹೊರಗಾಗುತ್ತೆ ಅಂತ ಮ್ಯಾಜಿಕ್ ಪರಮಾತ್ಮ ನಮ್ಮಂದೆ ಇಟ್ಟಿದ್ದಾನೆ ಅಂತ ವ್ರತ ಏಕಾಶಿ ವ್ರತ ಅಂತ. ಪರಮಾತ್ಮ ಮಲಗಿದ್ದಾನೆ ಏಕಾಶಿ ಬಂತು ಅಂದ ಏನರ್ಥ, ದೇವರು ನಾವು ಕಂಡಿಲ್ಲ, ಏಕಾಶಿ ಮಾಡಿ ಪಾಪ ಪರಿಹಾರ ಸುಲಭ. ದೇವರೆಲ್ಲಿದ್ದಾರೆ ಹುಡುಕಬೇಡಿ, ಆತ ಕಳಿಸಿದ ಏಕಾಶಿ ವ್ರತ ಇದೆಯಲ್ಲ ಅದು ನಮಗೆ ಸಾಕು ಉದ್ಧಾರ ಮಾಡಲಿಕ್ಕೆ ರಾಜ ಮಾರ್ಗ. ಕೆಲವು ವ್ರತನ ಒಂದು ಸ್ಟೇಜಲ್ಲಿ ಬಿಡ್ಬಿಡ್ಬೋದು, ಕೆಲವು ವ್ರತನ ಒಂದು ಸ್ಟೇಜಲ್ಲಿ ಬಿಡ್ಬೋದು, ಏಕಾಶಿ ವ್ರತ ಹಾಗಲ್ಲ. ಹಾಗಲ್ಲ ಹೇಳ್ತಿರ್ತೇನೆ, ಎಲ್ಲರ ಹತ್ರ ಉದ್ಯಾಪನೆ ಇದೆ. ಏಕಾಶಿ ಉದ್ಯಾಪನೆ ಇಲ್ಲ, ಏಕಾಶಿ ಉದ್ಯಾಪನೆ ಮುಗಿತು ಅಂತ ಅರ್ಥ. ಏಕಾಶಿ ಮುಗಿಯೋದಿಲ್ಲ ಅದರಿಂದ ಅದು ನಮ್ಮ ಜೀವನ ಮುಂದೆ ಏಕಾಶಿ ಮುಗಿಯೋದಿಲ್ಲ. ಅದಕ್ಕೆ ಏಕಾಶಿರದ ಉದ್ಯಾಪನೆಯೇ ಇಲ್ಲ, ಸದಾ ಮಾಡಬೇಕಾಗ್ಬಾರದು. ಸಂಧ್ಯಾಕ ಉದ್ಯಾಪನೆ ಮಾಡಿ ಏನು ಮಾಡ್ಬೇಕು? ಇವನು ಉದ್ಯಾಪನೆ ಉಪ್ರೇಣಿ ದಿವಸನೇ ಮಾಡಿಬಿಟ್ಟಿರ್ತಾರೆ, ಗೋವಿಂದ ಜನ್ಮದಲ್ಲೇ ಮಾಡಾಗಿಲ್ಲ. ಉದ್ಯಾಪನೆ ಇಲ್ಲದ ವ್ರತ ಇದೆ. ಇವತ್ತು ಕೈಕಾಲಿನ ಎಷ್ಟು ಕೊಡಬಹುದು, ಉಸಿರಾಟಕ್ಕೆ ಎಷ್ಟು ಕೊಟ್ಟರೆ ಗತಿ ಏನಾಗ್ತದೆ ಯೋಚನೆ ಮಾಡಿ ಸತ್ಯ ಹೋಗ್ಬಿಡುತ್ತೆ. ಏಕಾಶಿ ವ್ರತ ಶ್ರೇಷ್ಠವಾದ ವ್ರತವಾದ್ರಿಂದ ಅದನ್ನು ಮಾಡಲೇಬೇಕು. ಎಲ್ಲಿಂದ ಹುಟ್ಟಿ ಬಂತು? ದೇವರಿಂದನೇ ಹುಟ್ಟಿ ಬಂತು. ಅಂದರೆ ದೇವರು ಉದ್ದೇಶ ಮಾಡಿದ ವ್ರತ ಅಂತ, ಅವರು ಉದ್ದೇಶ ಮಾಡಿದ ವ್ರತ ಅಲ್ಲ. ನಮ್ಮ ಗುರುಗಳು ಹೇಳಿದ್ದಾರೆ ಅಂತ ಹೇಳ್ತಿರ್ತಾರೆ, ಯಾವನೋ ಒಂದು ಪಾಪ ಅವನು ಹೇಳಿದ ಪಾಪ ಏನರ್ಥ? ನಾನು ಅನುಕೂಲವಾದ ವ್ರತ ಹೇಳಿರ್ತಾನೆ ಮೋಸ ಮಾಡಲಿಕ್ಕೆ, ಅದೆಲ್ಲ ಆಗಬಾರ್ದು. ದೇವರು ಹೇಳಿದ್ದಾನೆ ಅಂದರೆ ನಂಬರ್ ಒನ್, ಅದಕ್ಕಿಂತ ಶ್ರೇಷ್ಠವಾದದ್ದಿಲ್ಲ, ಅಂತ ವ್ರತವನ್ನು ಮಾಡಲೇಬೇಕು. ಅದು ಹಾಗೆ ಹುಟ್ಟಿ ಬಂತು ತಿಳಿಸಿ ಮುಂದೆ ಏಕಾಶಿ ವ್ರತವನ್ನು ಅದನ್ನು ತುಂಬ ವಿಷಯ ಹೇಳ್ತಾರೆ. ಏಕಾಶಿ ಗೊಂದಲ ಬಂದಾಗ ಏನು ಮಾಡಬೇಕು ಅದನ್ನೆಲ್ಲ ಕುರಿತು ಪತ್ತು ಪುರಾಣದಲ್ಲಿ ಹೇಳ್ತಾರೆ. ಬರೀ ಸಾಮಾನ್ಯ ಗೊಂದಲ ಬರ್ತಾ ಇರ್ತದೆ ನಮ್ಮಲ್ಲಿ, ವರ್ಷಕ್ಕೆ ಮೂರ್ನಾಲ್ಕಾದ್ರೂ ಭಾರಿ ಗೊಂದಲ ಬರೋ ಏಕಾಶಿ ಇರುತ್ತೆ. ಅವಾಗ ಏನು ಮಾಡಬೇಕು ಅನ್ನೋದು ಉತ್ತರ ಕೊಡ್ತಾರೆ, ಅದೆಲ್ಲ ಮುಂದೆ ನೋಡೋಣಂತೆ. ಇಷ್ಟು ಶುರು ಮಾಡಿ ಆಮೇಲೆ ಇಪ್ಪತ್ತಾರು ಏಕಾಶಿ ಮಹತ್ವ ಹೇಳೋಕ್ಕೆ ಶುರು ಮಾಡ್ತಾರೆ. ಇಪ್ಪತ್ತಾರು ಏಕಾಶಿ ಇಪ್ಪತ್ತಾರು ಹೆಸರುಗಳಿದೆ, ಒಂದೊಂದನ್ನು ಹೇಳಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಮಾರ್ಗಶಿರ ಮಾಸದ ಏಕಾಶಿ ವ್ರತ ಅಂತ ಹೇಳ್ತಾರೆ. ಮಾರ್ಗಶಿರ ಮಾಸ ಅಂತ ಹೇಳ್ತಾರೆ ನಮಗೆ ಚೈತ್ರದಿಂದ ಶುರು ಮಾಡಬೇಕಂತ ನಮ್ಮ ಲೆಕ್ಕ. ಚೈತ್ರ ಮಾಸದಿಂದ ಶುರು ಮಾಡೋದು ಮಾರ್ಗಶಿರ ಯಾಕೆ ಶುರು ಮಾಡಿ? ಇವೆಲ್ಲ ಒಳ್ಳೆ ಪ್ರಶ್ನೆಗಳು. ಪ್ರಶ್ನೆ ಎಷ್ಟು ಚೆನ್ನಾಗಿ ಕೇಳಿದ್ರೆ ಉತ್ತರ ಒಳ್ಳೆ ಉತ್ತರ ಸಿಗುತ್ತೆ. ಯಾತಕ್ಕೆ ಮಾರ್ಗದಲ್ಲಿ ಶುರು ಮಾಡ್ತಾರೆ ಅಂದರೆ ಮಾಸದ ಲೆಕ್ಕ ವರ್ಷದ ಲೆಕ್ಕ ಎರಡು ರೀತಿ ಮಾಡಲಿಕ್ಕೆ ಬರುತ್ತೆ. ಚೈತ್ರಾದಿ ಮಾಸದಿಂದ ಮಾಡೋದು ಒಂದು ಕ್ರಮ, ಮಾರ್ಗಶಿರದಿಂದ ಮಾಡೋದು ಇನ್ನೊಂದು ಕ್ರಮ. ಅದಕ್ಕೆ ಭಗವದ್ಗೀತೆಯಲ್ಲಿ ಮಾಸಾನ ಮಾರ್ಗಶೀರ್ಷೋಹಂ ಅಂತ ಹೇಳ್ತಾರೆ. ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸದಲ್ಲಿ ತನ್ನ ವಿಭೂತಿ ರೂಪ ಇದೆ ಅಂತ ಹೇಳ್ತಾರೆ. ಅಂದಮೇಲೆ ಮಾರ್ಗನ ಆರಂಭ ಮಾಡೋ ಪದ್ಧತಿ ಇದೆ. ಎಲ್ಲಿಂದ ಗೊತ್ತಾ ನಿಮಗೆ? ಕೇಶವಾದಿ ರೂಪ ಬರೋದು ಎಲ್ಲಿಂದ ಗೊತ್ತಾ? ಮಾರ್ಗಶಿರದಿಂದ ಶುರುವಾಗುತ್ತೆ. ಕಾರ್ತಿಕ ದಾಮೋದರ ಅಂತಾರೆ ಅದಕ್ಕೆ, ಕೇಶವ ಮಾರ್ಗಶಿರ ಈ ನಡೆಸ್ಕೊಂತ ಬಂದಾಗ ಕಾರ್ತಿಕ ದಾಮೋದರ ಆಗ್ತದಾಗ. ಚೈತ್ರದಿಂದ ಶುರು ಮಾಡಿಲ್ಲ ಅಂದ್ರೆ ಮಾರ್ಗಶಿರ ಶುರು ಮಾಡಿರೋದು. ಇನ್ನೂ ಸರಿಯಾಗಿ ಇಟ್ಕೊಂಡ್ರೆ ಮಾರ್ಗಶಿರ ಮಾಸ ಶುಕ್ಲಪಕ್ಷದ ಪಾಠ್ಯ ಹೊಸ ಯುಗಾದಿ ಇದ್ದಾಗಲಿಕ್ಕ ಅಧ್ಯಾತ್ಮದ ಯುಗಾದಿ. ಕೇಶವಾದಿ ಮಾಸ ಶುರುವಾಗದಲ್ಲಿಂದನೇ. ಇದು ಚೈತ್ರಾದಿ ಮಾಸ ಒಂದು ಕ್ರಮ. ನಮಗೆ ಎರಡು ಕ್ರಮ ಗೊತ್ತಿದೆ, ಜನವರಿ ಫೆಬ್ರವರಿ ಅಂತ ಗೊತ್ತಿರೋದು. ಯಾವ ಮಾಸ ಗೊತ್ತಿಲ್ಲ ಮನುಷ್ಯನಿಗೆ. ಜನವರಿ ಫೆಬ್ರವರಿ ಬರೀ ವರಿನೇ, ಅದು ಬೇರೆ ಏನೂ ಇಲ್ಲ. ಜನವರಿ ಫೆಬ್ರವರಿ ಎಲ್ಲ ವರಿಗಳೇ ಇರ್ತದೆ ಹೊರತು ಮಾಸಕ್ಕೆ ಅಭಿಮಾನ ಯಾರು? ಜನವರಿ ಯಾರು ಅಭಿಮಾನಿ ದೇವತೆ? ಏನು ಮಾಡ್ತೀರಿ ಇದಕ್ಕೀಗ? ಫೆಬ್ರವರಿ ಯಾರು ಅಭಿಮಾನಿ ದೇವತೆ ಅಂದರೆ ಚೈತ್ರ ಕೇಳಿ, ಅಭಿಮಾನ ದೇವತೆ ಹೆಸರಿಗೆ ಬರುತ್ತೆ. ನಿಯಾಮಕ ರೂಪ ಅಭಿಮಾನ ದೇವತೆ ಎಷ್ಟು ಹೇಳೋದಕ್ಕೆ ಬರುತ್ತೆ. ಗಂಗಾ ಅಭಿಮಾನಿ ಗಂಗಾ ದೇವಿ ಇದ್ದಾಳೆ. ಥೇಮ್ಸ್ ಯಾರು ಹೇಳಬೇಕು ನಿಮಗೆ? ನೈಲ್ಸ್ ಯಾರು? ಅಮೆಜಾನ್ಗೆ ಯಾರು ಹೇಳಬೇಕು? ಏನಿಲ್ಲ ಇಲ್ಲ. ಅದಕ್ಕೆ ಅಭಿಮಾನ ದೇವತೆಗಳಿಂದಾಗಿರೋ ಮಹತ್ವ ಇಲ್ಲದೆ ಹೋದಾಗ ಬರೋದಿಲ್ಲ. ಕೇಶವಾದಿ ರೂಪದ ಚಿಂತನೆ ಮಾಡಬೇಕಾದ್ರೆ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಈಗಾಗಲೇ ಇದ್ದೇವೆ ನಾವು ಶ್ರಾವಣ ಮಾತ್ರಲ್ಲಿದ್ದೇವೆ. ಈಗಾಗಲೇ ವಾಮನ ರೂಪ ಪರಮಾತ್ಮ ತ್ರಿವಿಕ್ರಮ ಜ್ಯೇಷ್ಠ ತ್ರಿವಿಕ್ರಮ ಆಯ್ತೀಗ. ವಾಮನ ಈಗ ಆಷಾಢಕ್ಕೆ ವಾಮನ ಬಂದಿದ್ದಾರೆ. ಆಮೇಲೆ ಶ್ರೀಧರ ಶ್ರೀ ಕೇಶ ಪದ್ಮನಾಮ ದಾಮೋದರ ಅಲ್ಲಿ ಮುಗಿತು. ಮತ್ತೆ ಕೇಶವ ರೂಪ ಆ ದೃಷ್ಟಿಯಿಂದ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿಯನ್ನು ಮೊದಲು ಹೇಳ್ತಾರೆ. ಆ ಏಕಾದಶಿಯಲ್ಲಿ ಗೀತಾ ಜಯಂತಿ ಏಕಾದಶಿ ಅದೇ ಮಾರ್ಗಶಿರ ಮಾಸ ಶುಕ್ಲಪಕ್ಷದ ಏಕಾದಶಿಯಲ್ಲಿ ಗೀತಾ ಜಯಂತಿ ಏಕಾದಶಿ ಅಲ್ಲಿಂದ ಪ್ರಾರಂಭವಾದ ಲೆಕ್ಕ. ಏಕಾದಶಿನೇ ಹರಿದಿನ, ಅದು ಪರಮ ಹರಿದಿನ ಇದ್ದಾರೆ. ಗೀತೆಯಿಂದ ಹರಿ ಉದ್ದೇಶ ಮಾಡ್ತಾನೆ. ಗೀತೆ ಅವತಾರ ಮಾಡಿದಂತಹ ಪವಿತ್ರವಾದಂತಹ ಸ್ಥಳ, ದೊಡ್ಡ ದಿವಸ ಅಂತ ಅದರಿಂದ ಮಹತ್ವ ಇದೆ. ಅದಕ್ಕೆ ಮೋಕ್ಷದ ಅಂತ ಅದಕ್ಕೆ ಮಾರ್ಗಶಿರ ಮಾಸ ಶುಕ್ಲಪಕ್ಷದ ಏಕಾದಶಿ ಮೋಕ್ಷದ ಏಕಾದಶಿ ಅಂತ ಕರೀತಾರೆ. ಮೋಕ್ಷ ಕೊಡಿಸ ಏಕಾದಶಿ ಅಂತ ಅದಕ್ಕೆ ಹೆಸರು. ಅದು ಹೇಗೆ ಬಂತು, ಯಾತಕ್ಕೆ ಬಂತು ಅನ್ನೋದನ್ನ ಒಂದು ಕಥೆ ರೂಪದಲ್ಲಿ ಹೇಳ್ತಾರೆ. ಮೊದಲೇ ಹೇಳಿದ್ದು ಇಪ್ಪತ್ತಾರು ಏಕಾದಶಿ ಇಪ್ಪತ್ತಾರು ಕಥೆ ಹೇಳ್ತಾರೆ. ಅದರಲ್ಲಿ ಅಲ್ಲಲ್ಲಿ ಕೆಲವು ಕಥೆಗಳನ್ನು ಹೇಳೋದು. ಅದರಿಂದ ನಮಗೆ ಯಾವ ಫಲ ಬೇಕಿದ್ರು ಕೂಡ ಏಕಾದಶಿ ವ್ರತ ಒಂದರಿಂದಲೇ ಪಡ್ಕೊಳ್ಬಹುದು ಅಂತ. ನೂರಾರು ಬೇಕಾಗಿಲ್ಲ, ಒಂದೊಳ ಆಲ್ ಇನ್ ಒನ್ ಅಂತಾರಲ್ಲ ಹಾಗೆ, ಒಂದೊಂದಕ್ಕೊಂದೊಂದು ಬೇಕಿಲ್ಲ. ಏಕಾದಶಿ ಒಂದಕ್ಕೆ ಎಲ್ಲ ಫಲ ಕೊಡೋ ಶಕ್ತಿ ಇರೋದ್ರಿಂದ ಮತ್ತೆ ಬೇರೆ ಕಡೆ ಹುಡುಕ್ಲಕ್ಕೆ ಹೋಗಬೇಕಾಗಿಲ್ಲ. ಒಬ್ಬ ರಾಜ ಇದ್ದ, ವೈಖಾನಸ ಅಂತ ಅವನ ಹೆಸರು. ಅವನ ಊರಿನ ಹೆಸರು ಚಂಪಕ ದೇಶ, ಚಂಪಾವತಿ ಚಂಪಕ ದೇಶ ಅಂತ ಒಂದು ಊರು. ವೈಖಾನಸ ಅಂತ ರಾಜ, ಅವನಿಗೆ ಭಾರಿ ಒಳ್ಳೆ ರಾಜ. ಅವನು ಹಿಂದಿನ ಕಾಲದ ರಾಜರು ಅಂದ್ರೆ ಒಳ್ಳೆ ಬ್ರಾಹ್ಮಣ ಅಂದ್ರೆ ಒಳ್ಳೆ ಬ್ರಾಹ್ಮಣ ಕೆಟ್ಟಕೊಂಡು ಸದಾಚಾರಕ್ಕೆ ಮತ್ತೆ ಹೇಳ್ಬೇಕಾಗಿಲ್ಲ. ಇವತ್ತೆಲ್ಲ ಸೇರಿಸ್ಬೇಕು ಅದಕ್ಕೆ. ಹಿಂದಿನ ಕಾಲ ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನಿ ಅಂತಾನೆ ಅರ್ಥ. ಇವತ್ತು ಡಾಕ್ಟರ್ ಅಂದ್ರೆ ಒಳ್ಳೆ ಡಾಕ್ಟರ್ ಅಂತಾರಲ್ಲ ಹಾಗೆ, ಒಳ್ಳೆ ಡಾಕ್ಟ್ರು ವಾಸಿ ಮಾಡ್ತಾರ ಕುಂದಾಕ್ತಾರೆ. ಏನು ಹೇಳ್ಬೇಕು ಅದಕ್ಕೆಲ್ಲ ಕೂಡ? ಉಳಿಸೋದಕ್ಕೆ ಡಾಕ್ಟರ್ ಇರೋದಾದ್ರಿಂದ ಹಾಗೆ ಒಳ್ಳೆ ಡಾಕ್ಟ್ರು ಕೆಲವು ಪದಗಳಿಗೆ ಉಪಯೋಗಿಸ್ಬೇಕು. ಒಳ್ಳೆ ತುಪ್ಪ ಅಂತ ಕೇಳೋ ಕಾಲ ಒಳ್ಳೆ ತುಪ್ಪನ, ಒಳ್ಳೆ ಹಣ್ಣ, ಎಲ್ಲದಕ್ಕೆ ಒಳ್ಳೆ ಒಳ್ಳೆ ಸೇರಿಸ್ಬೇಕು ಇರ್ತಾರೆ ಕಾಲಕ್ಕೆ. ಇವತ್ತು ಹಿಂದೆ ಹಾಗಿರಲಿಲ್ಲ. ರಾಜ ಅಂದ್ರೆ ರಾಜನೇ, ರಾಜರ ಬಗ್ಗೆ ಹೇಳ್ತಾರ ಒಂದು ಮಾತನ್ನ, ಪ್ರಜೆಗಳನ್ನು ತನ್ನ ಮಕ್ಕಳು ಅಂತ ತಿಳ್ಕೊಂಡು ನೋಡೋ ರಾಜರಿದ್ದಿರ್ತಾರಲ್ಲ ಕೂಡ. ಮಕ್ಕಳಲ್ಲಿ ಯಾರಿಗ ನೋವಾದರೂ ತಂದೆ ತಾಯಿಗಳು ಹೇಗೆ ದುಃಖ ಆಗ್ತದೋ ದುಃಖ ಪರಿಹಾರ ಮಾಡಲಿಕ್ಕೆ ಅಷ್ಟು ಧಾವಿಸಿ ಬರ್ತಾರೋ ಹಾಗೆ ರಾಜ ಮಹಾರಾಜರು ಅಂದ್ರೆ ತಮ್ಮ ಸುಖಕ್ಕೆ ಬದುಕಿದ ರಾಜ ಮಹಾರಾಜರಲ್ಲ, ಜನಗಳ ಯೋಗಕ್ಷೇಮ ನೋಡಿದ್ರೆ ರಾಜ ಮಹಾರಾಜ, ಅಷ್ಟು ಒಳ್ಳೆ ರಾಜ, ಸುಖ ಸಂಪತ್ತು ತುಂಬಿತ್ತು ರಾಜ್ಯದೊಳಗೆ, ಒಳ್ಳೆ ರಾಜ, ಒಳ್ಳೆ ಮಂತ್ರಿ, ಒಳ್ಳೆ ಎಲ್ಲ ಒಂದೇ ರೀತಿ ಮ್ಯಾಚಿಂಗ್ ಆಗಿತ್ತು. ಒಂದು ದಿವಸ ಅವನಿಗೆ ಒಂದು ವಿಚಿತ್ರವಾದ ಸ್ವಪ್ನ ಬಿತ್ತು. ಆ ಸ್ವಪ್ನದಲ್ಲಿ ಏನಾಯಿತು ಗೊತ್ತ, ಅವನಿಗೆ ತನ್ನ ಪಿತೃಗಳೆಲ್ಲ ನರಕದಲ್ಲಿದ್ದ ಕಾಣಿಸ್ತು, ತನ್ನ ಪಿತೃಗಳ ನರಕದಲ್ಲಿದ್ದ ಕಾಣಿಸ್ತು, ಗಾಬರಿ ಆಯಿತು. ಈ ಕಥೆ ನೋಡಿ, ನರಕದಲ್ಲಿದ್ದ ಕಾಣಿಸ್ತು ಪಿತೃಗಳು, ಸ್ವಪ್ನದೊಳಗೆ ಗಾಬರಿ ಆಯಿತು. ಈಗಲ ನರಕದಲ್ಲಿದ್ದಾಗಿದ್ದ ತಂದೆ ತಾಯಿಗಳು ಡಾಟ ಮಾಡಿಬಿಟ್ಟಿರ್ತಾನಾಗಲೇ. ಅದು ಎಂಥ ಜನ, ಕನಸಿನಲ್ಲಿ ತಂದೆ ತಾಯಿಗಳು ಆಡಿದ್ದೆ ಕಂಡಿದ್ದಕ್ಕೆ ಅಷ್ಟು ದುಃಖ ಆಯಿತು ಅಂತ ಕೇಳಿದ್ರೆ, ತಾನು ಬೆರೀತಾ ಇರ್ತಾನೆ, ತಂದೆ ತಾಯಿ ಭಿಕ್ಷೆ ಬಿಡ್ತಿರ್ತಾರೆ, ಎಷ್ಟು ಆಭಾಸ ಅದು. ಒಂದು ಎಷ್ಟು ಜನ ಆಗಿಲ್ಲ ಇವತ್ತು, ತಂದೆ ತಾಯಿ ದೂರ ಮಾಡೋ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ತಂದೆ ತಾಯಿಗಳ ಜೊತೆಗಿದ್ದೇನಾದ್ರೂ ಇನ್ನೂ ಇದ್ದೀರಾ, ಬೇಗ ಬಿಟ್ಬಿಡಿ ಅಂತ ಹೇಳೋದನ್ನ ಸಿಗ್ತಾರೆ, ಬೇಗ ಬಿಟ್ಬಿಡಿ, ನರಕ ಕಾದಿರುತ್ತದೆ ಹೋಗ್ಬಿಡಿ ಅಂತ ಅರ್ಥ. ಎಷ್ಟು ಪಾಪಗಳು ಸಿಗ್ತಾರೆ, ಭಾರಿ ದುಃಖ ಆಯ್ತು ಅವರಿಗೆ. ಯೋಚನೆ ಮಾಡಿದೆ ಏನ್ ಮಾಡಬೇಕು, ಪರಿಹಾರ ಆಯ್ತದೆ. ತನ್ನ ಬ್ರಾಹ್ಮಣರ ಸಭೆ ಕರೆಸಿದೆ ಪಾಪ, ಬ್ರಾಹ್ಮಣರು ಎಲ್ಲ ಧರ್ಮಶಾಸ್ತ್ರ ಬಂದಷ್ಟು ಬ್ರಾಹ್ಮಣರ ಹತ್ರ ಹೋಗ್ತಾರಲ್ಲ, ಅವ್ರನ್ನೆಲ್ಲ ಕರೆಸಿ ಅವರೆಲ್ಲ ತನ್ನ ಸಮಸ್ಯೆ ಮುಂದಿಟ್ಟ. ಅವರೆಲ್ಲ ಆಶ್ಚರ್ಯಪಟ್ಟರು, ರಾಜ ಎಂದು ದುಃಖಪಟ್ಟವನಲ್ಲ ನೀನು, ಇವತ್ತು ಯಾತಕ್ಕೆ ಹೇಗಿದ್ದಿ ಅಂತ ಕೇಳಿದ್ರು. ರಾಜ ಹೇಳಿದ, ಭಾರಿ ಕೆಟ್ಟ ಕನಸು ಕಂಡೆ, ನನ್ನ ಪಿತೃಗಳಿಗೆ ಆಘಾತವಾಗುವುದು ಕಂಡಿದ್ದೇನೆ, ಅವರೆಲ್ಲ ಅಧೋಗತಿ ಹೋಗಿದ್ದಾರೆ, ನರಕದಲ್ಲಿ ಬಿದ್ದಿದ್ದಾರೆ, ಅವು ಉದ್ಧಾರ ಮಾಡಬೇಕಾಗಿದೆ, ಏನು ಪರಿಹಾರ ಅಂತ ಕೇಳಿದ. ಅವ್ರು ಹೇಳುತ್ತಾರೆ, ಇದರ ಹೊಸ ಪ್ರಶ್ನೆ ಅಂತ ಹೇಳ್ತಾರೆ, ಹೊಸ ವಿಷಯ, ನಮಗೆ ಅರ್ಥ ಆಗ್ತಾ ಇಲ್ಲ. ಪಿತೃಗಳಿಗೆ ಸಾಮಾನ್ಯವಾಗಿ ಉದ್ಧಾರಧಾರಿ ಬೇಕಾದಷ್ಟಿವೆ, ಆದರೆ ಸ್ವಪ್ನದಲ್ಲಿ ಈ ರೀತಿ ಕಂಡಾಗ ಏನ್ ಮಾಡಿದ್ರೆ ಹೋಗ್ತಾರೆ ಅಂತ ಹೇಳೋದನ್ನ ಪದ್ಧತಿ ಗೊತ್ತಿಲ್ಲ, ಅದನ್ನ ಕೇಳಿ ಹೇಳಬೇಕು, ಸಮರ್ಥನ ಹುಡುಕಬೇಕು ಅಂತ ಹೇಳ್ತಾರೆ. ಇದೊಂದು ಪ್ರಾಮಾಣಿಕವಾದ, ನಮಗೆ ಗೊತ್ತಿಲ್ಲದ್ರೆ ಗೊತ್ತಿಲ್ಲ ಅಂತ ಹೇಳೋದು ಒಂದು ದೊಡ್ಡ ಉಪಯೋಗನೇ, ಮಿಸ್ಗೈಡ್ ಮಾಡೋದಕ್ಕಿಂತ ಗೊತ್ತಿಲ್ಲ ಅಂತ ಹೇಳೋದು ಸಾವಿರ ಬಾರಿ ಒಳ್ಳೇದು. ತುಂಬಾ ಜನ ಗೊತ್ತಿಲ್ಲದಿರಿ, ಇವತ್ತು ಮೋಕ್ಷದ ಹಾದಿ ಯಾರಿಗೆ ಗೊತ್ತಿದೆ, ಯೋಚನೆ ಮಾಡಿ ನೋಡಂತೆ. ಶ್ರೀಮದ್ ಆಚಾರ್ಯರ ಅನುಗ್ರಹ ಇದ್ದವ್ರಿಗೆ ಬೇರೆಯವರು ಯಾರು ಮೋಕ್ಷದ ದಾರಿ ಗೊತ್ತಿಲ್ಲ, ಆದ್ರೆ ಮೋಕ್ಷದ ದಾರಿ ತೋರಿಸ್ತೇವೆ ಅಂತ ಹೇಳೋರು ಬೇಕಾಷ್ಟೇ ಇದ್ದಾರೆ. ಹೊರಗಡೆಗೆ ಬಂತು 5,000 ಕೊಟ್ಟರೆ ಮೋಕ್ಷ ತೋರಿಸ್ತಾರೆ, ಕಲ್ಕಿ ಭಗವಾನ್ 5,000 ಕೊಟ್ಟರೆ ತೋರಿಸ್ತಾರೆ. 5,000 ನಮ್ಮಿಂದ ಮೋಕ್ಷ 5,000 ಕಟ್ಟೆ ಹೊರತು ಅವನೇನು ಅವನಿಗೆ ಆಗಿ ನಮಗೇನು ಕೊಡ್ತಾನೆ ಮತ್ತೆ ನಮಗೆ ತಾರೆ ಮೋಕ್ಷಕ್ಕೋರು ಎಷ್ಟೋ ಆಸೆ ನಮಗೆ ಗೌರವಿಸ್ಬೇಕು. ಜನ ನಂಬ್ತಾರೆ ತಮಾಷೆಯಲ್ಲಿ, ಅವ್ನು ಹಾಕೋತಾರೆ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಪೇಪರ್ಗಳಲ್ಲಿ, ಜನ ಓದ್ತಾರೆ 5,000 ಕಳಿಸಿಬಿಡ್ತಾರೆ ಹೋದ್ರೆ ಹೋಗ್ಲಿ ಅಂತ. ಎಷ್ಟು ಮೂರ್ಖರಿದ್ದಾರೆ, ಆ ರೀತಿ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ ಉಂಟ? 5,000 SSC ಕೊಡಕ್ ಬರೋದಿಲ್ಲ, PUC ಪಾಸ್ ಮಾಡೋದಕ್ಕೆ ಬರೋದಿಲ್ಲ, 1ನೇ ಕ್ಲಾಸ್ ಪಾಸ್ ಮಾಡೋದಕ್ಕೆ ಬರೋದಿಲ್ಲ, ಡೊನೇಷನ್ ಕೊಡಕ್ ಸಾಲದ 1ನೇ ಕ್ಲಾಸ್ಗೆ, ಪ್ಲೇ ಹೋಮ್ಗೆ ದುಡ್ಡು ಕೊಡಕ್ ಆಗೋದಿಲ್ಲ, ಮೋಕ್ಷ ಹ್ಯಾಕ್ ಸಿಗ್ತದೆ ಇವನಿಗೆ? ಕಾಮನ್ ಸೆನ್ಸ್ ಬೇಡ ಜನಗಳಿಗೆ, ಅಂದ್ರೆ ಮೋಕ್ಷ ಬೇಕು ಅಂತ ಆಸೆ, ಮಾರ್ಗ ಗೊತ್ತಿಲ್ಲ, ಹಾಡಲ್ಲ ಹೋಗ್ತಾರೆ. ಅದಕ್ಕೆ ಆಗಿನ ಕಾಲಕ್ಕೆ ವೇದಾಂತ ಸಂತತ ಕೃತಾಂತ ರಸಮ್ನ ವಿದ್ಮ ಶ್ರೇಯೋಲಭೈಮಿ ಕಥಂನು ವಯಂ ಬತೇತಿ ಹಾಹಾಕಾರ ಮಾಡ್ತಾ ಇತ್ತು. ವೇದಾಂತ ಶಾಸ್ತ್ರ ತಿಳಿದೆ ಹೋದರೆ ಮೋಕ್ಷ ಇಲ್ಲ, ಅದರ ಅರ್ಥ ನಿಮಗೆ ಆಗ್ತಾ ಇಲ್ಲ, ಅಯ್ಯೋ ನಮ್ಗೆ ಗತಿ ಏನು ಅಂತ ಜನ ದುಃಖ ಪಡ್ತಿದ್ರು. ಆಗಲೇ ಮಧ್ವಾಚಾರ್ಯ ಅವತಾರ ಮಾಡಿತ್ತು. ನಿಜವಾದ ಗುರುಗಳು ಶ್ರೀಮದ್ ಆಚಾರ್ಯ ಒಬ್ಬರೇನೆ, ಅವರ ಅನುಯಾಯಿಗಳೆಲ್ಲ ನಿಜವಾದ ಗುರುಗಳು. ಅದು ಅರ್ಥ ಮಾಡ್ಕೊಳ್ಳೋದು ಕಂಡು ಕಂಡು ಕಡೆಗೆ ಹೋದರೆ ನಾವು ಇರೋ ದುಃಖವನ್ನು ಕಳ್ಕೊಳ್ಳೋದಲ್ಲ, ಹೊಸ ಹೊಸ ದುಃಖ ಗುರಿ ಆಗ್ತೇವೆ, ಅದೇ ಇನ್ನು ಆ್ಯಡ್ ಆಗ್ತದೆ ಹೊರತು ಅದು ಪರಿಹಾರ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಒಳ್ಳೆ ಬ್ರಾಹ್ಮಣರು ಪಾಪ, ನಮಗೆ ಗೊತ್ತಿಲ್ಲ ಅಂತೇಳಿ ಮತ್ತೇನು ಮಾಡಬೇಕೀಗ? ಒಂದು ಉಪಾಯ ಮಾಡೋಣ. ಈ ಊರಿಗೆ ಒಬ್ಬ ದೊಡ್ಡ ಜ್ಞಾನಿಗಳು ಬಂದಿದ್ದಾರಂತೆ, ನಮ್ಮ ಊರಿನ ಹೊರಗಿನ ಬೆಟ್ಟ ಇದೆ, ಆಶ್ರಮ ಮಾಡಿಕೊಂಡಿದ್ದಾರಂತೆ, ಅವ್ರನ್ನ ಕೇಳೋಣ ಅಂತೇಳಿ. ಗೊತ್ತಿಲ್ಲದೆ ಹೋದಾಗ ಗೊತ್ತಿಲ್ಲದವ್ರು ಕೇಳೋ ಸರಿಯಾದ ದಾರಿ. ಉಪದೇಶಿತ ಜ್ಞಾನ ಜ್ಞಾನಿನಃ ತತ್ವದರ್ಶಿನಃ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ ಕೇಳೋಣ ಅಂತ ಹೇಳಿ ಎಲ್ಲ ನಾವು ಬರ್ತೇವೆ ರಾಜ ಅಂತ ಹೊರಟು ರಾಜ ಎಲ್ಲರನ್ನೂ ಕರ್ಕೊಂಡ್ಬಿಟ್ಟು ಅಲ್ಲಿಗೆ ಹೋದ. ಅವರು ಧ್ಯಾನ ಮಾಡ್ತಾ ಕೂತಿದ್ರು. ಋಷಿಗಳ ಧ್ಯಾನ, ಋಷಿಗಳ ಯೋಗ್ಯತೆ ಅಂದ್ರೆ ಅದನ್ನೇ ಆಚಾರ್ಯ ಹೇಳ್ತಾರೆ, ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ ಉಪಾಸ. ಇಲ್ಲ ಧ್ಯಾನ ಇಲ್ಲ ಪ್ರವಚನ, ಇದರ ಯೋಗ್ಯರಲ್ಲ ಅಂತ ಅರ್ಥ ತಿಳ್ಕೊಂಡ್ಬಿಟ್ಟು. ಧ್ಯಾನ ಮಾಡಬೇಕು ಇಲ್ಲ ಪ್ರವಚನ ಮಾಡಬೇಕಾಗಿತ್ತು. ಸುಮ್ಮನೆ ಕೂತಿದ್ರೆ ಬೇರೆ ಮಾಡ್ತಿದ್ರೆ ಅವರು ಜ್ಞಾನಿಗಳಲ್ಲ, ಸುಲಭವಾದ ಗುರುತದ್ದು. ನಾವು ಹೋದ ಪುಸ್ತಕ ಹೇಳ್ಕೊಂಡು ಉಪಯೋಗ ಇಲ್ಲ, ಯಾವಾಗ ಓದ್ತಾನೆ ಇರಬೇಕು, ಹೇಳ್ತಾನೆ ಇರಬೇಕು, ಇಲ್ಲ ಧ್ಯಾನ ಮಾಡ್ತಿರ್ಬೇಕು. ಇವತ್ತು ಆ ಕಾನ್ಸೆಪ್ಟೇ ಹೊರಟೋಗಿ. ಇದು ವ್ಯಾಪಾರೀಕರಣವಾದಾಗ ಜನ ಯೋಚನೆ ಮಾಡೋದಿಲ್ಲ, ಸೀದಾ ಹೋದರು ಧ್ಯಾನ ಕೂತಿದ್ರು. ಪಾಪ ವ್ಯಾಸರಾಜರ ಬಗ್ಗೆ ಆಗಲನ್ನ ಹೇಳ್ತಿರ್ತೇನೆ. ಅವ್ರು ಬಂದಾಗ ರಾಜ ಸನ್ಮಾನ ಮಾಡಲಿಕ್ಕೆ ಅಂತ ಬಂದು ನೋಡಿದ್ರೆ ಓದ್ತಾ ಕೂತಿದ್ರು ವ್ಯಾಸರಾಜರು. ಎಷ್ಟು ಖುಷಿಯಾಯ್ತು ರಾಜರಿಗೆ, ಇಂಥವ್ರಿಗೆ ಸನ್ಮಾನ ಮಾಡಿ ಭಾರಿ ಪುಣ್ಯ ಬರ್ತದೆ ಅಂತ ಮಾಡಿಬಿಡ್ತಾರೆ. ಅದರ ಫಲಿತಾಂಶ ಅನೇಕ ದಶಕಗಳ ಕಾಲ ವಿಜಯನಗರ ಸಾಮ್ರಾಜ್ಯ ಸುಖವಾಗಿತ್ತು, ಸುವರ್ಣ ಯುಗವನ್ನು ಕಾಣಿಸ್ತು. ವ್ಯಾಸರಾಜರಿಂದಾಗಿ ಸುವರ್ಣ ಯುಗ ಕಾಣಿಸ್ತದೆ. ನೋಡಿದ ತಕ್ಷಣ ನಮಸ್ಕಾರ ಮಾಡಿ ಕಾರ್ಯಕ್ರಮ ಕೂತ್ಕೊಂಡ್ರು, ಕಟ್ಟು ತೆಗೆದ್ರು. ನೋಡ್ತಾನೆ ರಾಜ ದೊಡ್ಡ ಪರಿವಾರ, ಅವ್ರು ಕೇಳಿದ್ರು ಏನು ವಿಷಯ ಅಂತ ಕೇಳಿದ್ರು. ಸ್ವಾಮಿ ಹೀಗಾಗಿದೆ, ಭಾರಿ ತಪಸ್ಸೆಯಾಗಿದೆ, ದೇವರ ಅನುಗ್ರಹ ಮಾಡಬೇಕು, ನಮ್ಮ ಪಿತೃಗಳು ಸದ್ಗತಿ ಆಗಬೇಕು, ನರಕದಿಂದ ಬಿಡುಗಡೆ ಆಗಬೇಕು, ದಾರಿ ತೋರಿಸಿ ಅಂತ ಕೇಳಿಕೊಂಡ. ತಕ್ಷಣ ಅದು ಧ್ಯಾನ ಕೂತ ಮತ್ತೆ ಆ ಋಷಿಗಳು ಮತ್ತೆ ಧ್ಯಾನ ಮಾಡಿದ್ರು. ಅಂದ್ರೆ ಧ್ಯಾನದಿಂದ ಉಪಾಯ ಕಂಡ್ಕೋಬೇಕು. ಧ್ಯಾನ ಮಾಡೋದ್ರಿಂದ ಏನು ಗೊತ್ತಾ, ದೇವರನ್ನು ಸಂಪರ್ಕಿಸಿ ಉತ್ತರ ಪಡೆಯೋದು ಅಂತ. ಈ ಫೋನ್ ಮಾಡೋದ್ರೆ ಏನಂತ ಶುಭ್ರ ಮಾಡಿಬಿಟ್ರೆ ಆಯ್ತಾ, ಸಮುದ್ರ ಕಾಂಟ್ಯಾಕ್ಟ್ ಮಾಡಿ ಸರಿಯಾಗಿ ರೆಸ್ಪಾನ್ಸ್ ತಗೊಂಡ್ರೆ ಹಾಕ. ಧ್ಯಾನ ಮಾಡ್ತಾನೆ, ಆಮೇಲೆ ಹೇಳ್ತಾನೆ, ರಾಜ ಒಂದು ಉಪಾಯ ಇದೆ, ಬೇರೆ ಏನು ಉಪಾಯವೂ ಇಲ್ಲ, ಒಂದೇ ದಾರಿ. ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿ ಇದೆಯಲ್ಲ, ಮೋಕ್ಷದ ಅಂತ ಅದಕ್ಕೆ ಹೆಸರು. ಅದನ್ನು ಉಪವಾಸ ಮಾಡಿ ಆ ಪುಣ್ಯವನ್ನು ಪಿತೃಗಳಿಗೆ ಧಾರೆಯೇ ಸದ್ಗತಿ ಹೋಗ್ತಾನೆ. ಇದು ಅರ್ಥ ಆದರೆ ಎಷ್ಟೋರು ಶ್ರಾದ್ದ ಪಕ್ಷ ಮಾಡ್ತಿರ್ತಾರ, ಸೇರಿಸ್ಕೋಬೇಕು ನನಗೆ. ಶ್ರಾದ್ದ ಪಕ್ಷ ಮಾಡೋದ್ರ ಜೊತೆಗೆ ಏಕಾದಶಿ ವ್ರತದಲ್ಲಿ ಎರಡು ಭಾಗ ಇದೆ. ಪಿತೃಗಳು ಉದ್ಧಾರ ಮಾಡೋ ಶಕ್ತಿ ಇದೆ, ಇವರು ಉದ್ಧಾರ ಮಾಡೋ ಶಕ್ತಿ ಇದೆ. ಪ್ರತಿಯೊಬ್ಬರು ಕೂಡ ವರ್ಷಕ್ಕೊಂದು ಉಪವಾಸದ ವ್ರತದಿಂದ ತಂದೆ ತಾಯಿಗಳನ್ನ ನಮ್ಮ ಯೋಚನೆ, ಅವ್ರು ತರ್ಕಕ್ಕೆ ಹೋಗಿದ್ರೆ ತಾನೇ ಮಾಡೋದು, ಹೋಗಿದ್ದಾರೆ ಬಿಟ್ಟು ಯಾರಿಗೆ ಗೊತ್ತು ಅಂತ ಯೋಚನೆ ಮಾಡ್ತಾ ಕೊಡಬಾರ್ದು. ಸಾಮಾನ್ಯ ನರಕಕ್ಕೆ ಹೋಗೋ ತಂದೆ ತಾಯಿಗಳೇ ಜಾಸ್ತಿ ಈಗಿನ ಕಾಲದಾಗ. ಆದ್ರಿಂದ ಅದ್ರ ಬಗ್ಗೆ ಡೌಟೇ ಇಲ್ಲ, ಉದ್ಧಾರ ಮಾಡೋದ್ರ ಬಗ್ಗೆ ಡೌಟ್ ಇಲ್ಲ. ಒಳ್ಳೆ ಉಪಾಯ ನಮಗೆ ಗೊತ್ತಿರೋದ್ರಿಂದ ಮಾಡಿದ್ರೆ ಏನು ಯೋಚನೆ ಇಲ್ಲ. ಮತ್ತೆ ಅಕಸ್ಮಾತ್ ಆಪತ್ತು ಇಲ್ಲ ಅವರಿಗೆ, ಪುಣ್ಯ ಯಾಡಾಗುತ್ತೆ, ಏನು ಯೋಚನೆ ಇಲ್ಲ. ಸ್ವರ್ಗಕ್ಕೆ ಹೋದ್ರೆ ತಿಳ್ಕೊಬೋಣ, ಇನ್ನು ಪುಣ್ಯ ಯಾಡಾಯ್ತೆ ಹೊರತು ಅದು ವೇಸ್ಟ್ ಅಂತೂ ಆಗೋದಿಲ್ಲ. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿ ತಾತ ಗಚ್ಚೆ. ಒಳ್ಳೆ ಕೆಲಸಗಳು ಇವತ್ತು ಎಷ್ಟೋ ಕಡೆ ಇನ್ವೆಸ್ಟ್ ಮಾಡಿ, ಮತ್ತೊಂದು ಇನ್ವೆಸ್ಟ್ ಮಾಡ್ತಾನೆ, ವೇಸ್ಟ್ ಆದ್ರು ನೂರಾರು ಕಡೆ ಇನ್ವೆಸ್ಟ್ ಮಾಡಿದ್ರೆ ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡಿದ್ರೆ ವೇಸ್ಟ್ ಅಲ್ಲ, ಅಡಿಷನ್ ಬೇರೆ, ಅಡಿಷನ್ ಬೇರೆ ವೇಸ್ಟ್ ಬೇರೆ. ಆದ್ರಿಂದ ಮಾಡಲೇಬೇಕು. ಆಗ ಪ್ರಶ್ನೆ ಕೇಳ್ತಾರೆ, ನಮ್ಮ ಪಿತೃಗಳಿಗೆ ಯಾತಕ್ಕೆ ಸದ್ಗತಿ ಆಗಲಿಲ್ಲ ಅಂತ ಕೇಳಿದ್ರು. ಯಾತಕ್ಕೆ ಸದ್ಗತಿ ಆಗಲಿಲ್ಲ ಅದಕ್ಕೊಂದು ಕಾರಣ ಕೊಡ್ತಾರೆ. ಆ ಕಾರಣ ಏನು ಅಂತ ನಾಳೆ. ಯಾಕೆ ಸದ್ಗತಿ ಆದ್ರೂ ಕಾರಣ ಬೇಕಲ್ಲ, ಏನು ಕಾರಣ, ಆ ಕಾರಣ ಏನು ಹೇಳ್ತಾರೆ, ಮತ್ತಿನ್ನು ಅನೇಕ ಕಥೆಗಳು ಅವನೇ ಹೇಳ್ತಾರೆ. ಅದನ್ನು ನಾಳೆ ದಿವಸ ಸರಿಯಾಗಿ ಆರಂಭ ಕಾರ್ಯದ ಶುರು ಮಾಡಿ ಇವರ ಸ್ವಲ್ಪ ದಿವಸಗಳಾದ್ದರಿಂದ ಅದರಲ್ಲಿ ಅಲ್ಲಲ್ಲಿ ವಿಚಿತ್ರವಾದ ಕಥೆಗಳು, ಕಥೆಗಳು ವಿಚಿತ್ರ, ಪರಿಹಾರಗಳು ವಿಚಿತ್ರ, ಆದ್ರೆ ಮಾತ್ರ ಖಚಿತ. ಅದು ನಾಳೆಯಿಂದ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಸರ್ವೇಂದ್ರಿಯ